ಎಲ್ಲಾ ಮಕ್ಕಳು ಸತ್ತೋದರು, ದ್ವಿತೀಯ ಮಕ್ಕಳು ಅಂದ್ರೆ ಸಾಯರು ಅಂತಾನೆ ಅರ್ಥ. ಆದ್ರೆ ಇವಾಗ 49 ಜನ ಏನಾದ್ರೂ ಸಾಯಲೇ ಇಲ್ಲ. ಆದ್ರಿಂದ ಆಚೆ ಮಾಡಿದವ್ರ ಆರ್ಥಿಕವಾಗಿ ಸಂವತ್ಸರಂ ಕಿಂಚಿದೂರಂ ದಿತ್ಯಾಯ ಧರಿರಚಿತ, ಒಳ್ಳೆ ಯುಕ್ತಿ ಅದು, ಕೈಮುತ್ಯ ನ್ಯಾಯ. ಅದಕ್ಕಂತ ಅಂದ್ರೇನು ಕರುಣೆ ಶ್ರೀನಿವಾಸ, ಶ್ರೀನಿವಾಸ ತಿರುಪತಿ ಶ್ರೀನಿವಾಸ ಇದ್ದೆ ಶ್ರೀನಿವಾಸ ಅಲ್ಲಿದ್ದು ತಿರುಪತಿ ಶ್ರೀನಿವಾಸ ಅದಷ್ಟೇ. ಶ್ರೀನಿವಾಸ ಅಂದ್ರೇನು? ಲಕ್ಷ್ಮೀನಿವಾಸ ಅಂತ ಅರ್ಥ. ಪರವಾಗಿ ಎಲ್ಲ ರೂಪಗಳು ಏನವು? ಶ್ರೀನಿವಾಸ ರೂಪಗಳೇ. ಆದ್ದರಿಂದ ಶ್ರೀನಿವಾಸ ಶಬ್ದಕ್ಕೆ ತಿರುಪತಿ ಹೇಳೋದು ಮುಖ್ಯ ಅಲ್ಲ ಇಲ್ಲಿ. ತಿರುಪತಿ ಎಂಬುದು ಶಾಶ್ವತವಾದದ್ದಲ್ಲ, ಇದು ಶಾಶ್ವತ, ಪ್ರಳಯ ಕಾಲದಲ್ಲೂ ಕೂಡ ಇರತಕ್ಕಂಥದ್ದು. ಆದ್ದರಿಂದ ಶ್ರೀನಿವಾಸನ ರೂಪ ಪ್ರಳಯ ಕಾಲದಲ್ಲಿ ಇರತಕ್ಕಂಥ ರೂಪ. ತಿರುಪತಿ ಕ್ಷೇತ್ರ ಬೇರೆ, ಶ್ರೀನಿವಾಸ ಬೇರೆ. ಶ್ರೀನಿವಾಸನಿಗೂ ಯಾತಕ್ಕೆ ಶ್ರೀನಿವಾಸ ಅಂತ ಕರೀತಾರೆ? ಶ್ರೀನಿವಾಸ ವಕ್ಷಸ್ಥಳದಲ್ಲೇ ರೂಪ ಇರೋದು ಶ್ರೀನಿವಾಸ ಅಂತಾರೆ. ವಕ್ಷಸ್ಥಳದಲ್ಲೇ ಲಕ್ಷ್ಮೀ ಶ್ರೀದೇವಿ ಭೂದೇವಿ ಇರೋದ್ರಿಂದ ವಿಶೇಷವಾದ ರೂಪಕ್ಕೆ ಶ್ರೀನಿವಾಸ. ಎಲ್ಲ ರೂಪಗಳು ಶ್ರೀನಿವಾಸನೇ, ಎದ್ದು ಕಾಣುತ್ತೆ ಅಷ್ಟೇ. ಇಲ್ಲಿ ಉಳಿದ್ಗಡೆ ಅವ್ಯಕ್ತ, ಇಲ್ಲಿ ವ್ಯಕ್ತ. ಸಕೃದಿಷ್ಟ ಆದಿಪುರುಷಂ ಪುರುಷೋ ಯಾತಿ ಸಾಮ್ಯತಾಂ ಸಂವತ್ಸರಂ ಕಿಂಚಿದೂನಂ ದಿತ್ಯಾಯ ಧರಿರಚಿತ ಸಜೂರಿಂದ್ರೇಣ ಪಂಚಾಶತ್ ದೇವಾಸ್ತೆ ಮರುತೋಹವನ್ ವ್ಯಪೋಹ್ಯ ಮಾತೃದೋಷಂತೆ ಹರಿಣಾ ಸೋಮಪಾಹ್ಕೃತಾಹ. ಆದರೆ ಅವರು ಇಂದ್ರದೇವನು ಕೊಲ್ಲಕ್ಕೆ ಅಂತ ಹುಟ್ಟಬೇಕಾಗಿದ್ದ ಅವರು ಏನಾದರೂ ಇಂದ್ರದೇವರ ಭಕ್ತರಾಗಿಬಿಟ್ರು. ಸಜೂಹು ಇಂದ್ರೇಣ ಪಂಚಾಶತ್, ಇಂದ್ರೇಣ ಸಜೂಹು ಸಹ ಇತ್ಯಾದೋ ದುಷ್ಟತ್ವ ಅಶ್ವಿಭ್ಯಾಮುಷಸ ಸಜೂಹು ಹರಿಣಾ ಇಂದ್ರೇಣ. ಸಜೂರಿಂದ್ರೇಣ ಅಂದ್ರೇನು? ಇಂದ್ರೇಣ ಸಹ ಅಂತರ್ಥ. ಸಜು ಶಬ್ದಕ್ಕೆ ಸಹ ಅಂತರ್ಥ. ಇಂದ್ರೇಣ ಸಹ ಇಂದ್ರದೇವರೊಂದಿಗೆ ಪಂಚಾಶತ್ ದೇವಾಹಾತೆ, ಇವ್ರು 49 ಪ್ಲಸ್ ಇಂದ್ರದೇವರು ಎಷ್ಟಾದರೂ 56. ದೇವಾಸ್ತೆ ಮರುತಃ ಅಭವನ್, ಸೊ ಇಂದ್ರದೇವರಿಗೂ ಮರುತ್ ಅಂತ ಹೆಸರು ನೆನಪಿರಬೇಕು. ಅದಕ್ಕೆ ಇಂದ್ರದೇವರು ಏನಂತ ಹೆಸರು? ಮುಖ್ಯವಾಗಿ ಮರುತ್ವಾನ್ ಅಂತ ಹೆಸರು. ಮರುತ್ವಾನ್ ಮರುತ್ಪತಿ ಅನ್ನೋ ಹೆಸರು ಇಂದ್ರದೇವರಿಗಿದೆ. ಆದ್ದರಿಂದ 50 ಜನ ಮರುತ್ತಗಳಲ್ಲಿ ಸೇರ್ಕೊಂಡ್ಬಿಟ್ರು. ಮರುತೋ ಭವನ್, ಇದರ ಯಾವುದರ ಫಲ ಇದು? ಕುಂಸವನ ವ್ರತದ ಫಲ ಇದು. ಕುಂಸವನ ವ್ರತದ ಉದ್ದೇಶ ಏನಾಗಿತ್ತು ಅವಳಿಗೆ? ಇಂದು ಕೊಲ್ಲೋ ಮಗಬೇಕಂತೇಳಿ ಆಗಿದ್ದೇನು? ಇಂದ್ರದೇವರ ಜೊತೆ ಸೇರ್ತಕ್ಕಂಥ ಮಕ್ಕಳಾಗಿಬಿಟ್ರು. ಅದರಿಂದ ಅರ್ಥ ಏನು ಅಂದರೆ, ಕುಂಸವನ ವ್ರತ ವೈಷ್ಣವ ವ್ರತ, ವೈಷ್ಣವ ವ್ರತವನ್ನು ಮಾಡಿದರೆ ಕೆಟ್ಟದಾಗೋದೇ ಇಲ್ಲ. ಅದು ಕನ್ಸ್ಟ್ರಕ್ಟಿವ್ ವ್ರತನೇ ಹೊರತು ಡಿಸ್ಟ್ರಕ್ಟಿವ್ ವ್ರತ ಅಲ್ಲ. ಅರ್ಥ ಆಯ್ತಾ? ಆದ್ದರಿಂದ ವಿಷ್ಣುವನ್ನು ಯಾವ ದೈತ್ಯರು ಆರಾಧನೆ ಯಾತಕ್ಕೆ ಮಾಡೋದಿಲ್ಲ ಅಂದರೆ ಅವ್ರ ಉದ್ದೇಶ ಏನು? ಡಿಸ್ಟ್ರಕ್ಟಿವ್. ದೇವರು ಏನು ವರ ಕೊಡೋದಿಲ್ಲ, ಡಿಸ್ಟ್ರಕ್ಟಿವ್ ವರ ಕೊಡೋದಿಲ್ಲ. ಆದ್ದರಿಂದ ವಿಷ್ಣು ಪೂಜೆ ಯಾರು ಮಾಡೋದೇ ಇಲ್ಲ, ಬೇರೆ ದೇವತೆಗಳು ಕೊಟ್ಬಿಡ್ತಾರೆ. ಆದ್ದರಿಂದ ಅವ್ರನ್ನ ಆರಾಧನೆ ಮಾಡ್ತಾರೆ. ವಿಷ್ಣು ಹಾಕಿ ಕೊಡೋದಿಲ್ಲ. ಸರ್ಕಾರದ ಸ್ಮಗ್ಲಿಂಗ್ ಪರ್ಮಿಷನ್ ಕೇಳಿದ್ರೆ ಕೊಡ್ತದ ಸರ್ಕಾರದಲ್ಲಿ? ಸ್ಮಗ್ಲಿಂಗ್ ಪರ್ಮಿಷನ್ ಕೊಡಿಸ್ಕರೆ ಸರ್ಕಾರ ಹೇಗಾಗುತ್ತೆ? ಹೌದಲ್ಲ, ಸ್ಮಗ್ಲಿಂಗ್ ಪರ್ಮಿಷನ್ ಅಲ್ಲ ಅದು. ಯಾವುದು ಪರ್ಮಿಷನ್ ಕೊಡ್ತಾರೆ ಸರ್ಕಾರ ಡೈರೆಕ್ಟಾಗಿ? ಇಂಪೋರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡುತ್ತಾರೆ, ಸ್ಮಗ್ಲಿಂಗ್ ಪರ್ಮಿಷನ್ ಕೊಡೋದಿಲ್ಲ. ಅದೇ ರೀತಿ ಇದೆಲ್ಲ ದೈತ್ಯರೆಲ್ಲ ಸ್ಮಗ್ಲರ್ಸ್ ಇವರು. ಆದ್ದರಿಂದ ಯಾರ ಹತ್ರ ಹೋಗಾಗಿಲ್ಲ ಅವರು? ವಿಷ್ಣುನ ಹತ್ರ ಹೋಗಾಗಿಲ್ಲ. ವಿಷ್ಣುವನ್ನು ಆರಾಧನೆ ಮಾಡಿದ ತಕ್ಷಣ ಏನಾಗ್ಬಿಡ್ತಾರೆ ಅವರು? ಉದ್ದೇಶ ದುರುದ್ದೇಶ ಆಗಲಿ, ಸಾಧ್ಯ ಸದುದ್ದೇಶನೇ ಆಗಬೇಕು. ಅದಕ್ಕೆ ಶವದಮಾಜಿ ಸಂಪತ್ತಿ ಮತ ಅಂತ ಕರೋದು. ವಿಷ್ಣು ಭಕ್ತರ ಮಿನಿಮಮ್ ಕ್ವಾಲಿಫಿಕೇಶನ್ ಏನು? ಜಿತೇಂದ್ರಿಯ ಆಗಬೇಕು, ಲೋಕಹಿತ ಸರ್ವಭೂತ ದಯಾಪುಷ್ಪಂ, ಎಲ್ಲ ಪ್ರಾಣಿಗಳು ದಯ ತೋರಬೇಕು, ಇವೆಲ್ಲ ಮಿನಿಮಮ್ ಕ್ವಾಲಿಫಿಕೇಶನ್ಸ್. ಆದ್ದರಿಂದ ಕ್ರಿಮಿನಲ್ ಸರ್ ಗೌರ್ಮೆಂಟ್ ಸರ್ವೆಂಟ್ ಹೇಗಾಗ್ತಾನೆ? ಕ್ರಿಮಿನಲ್ ಆದ ತಕ್ಷಣ ತೆಗೆದುಕೊಂಡ್ಬಿಡ್ತಾನೆ. ಅವನು ಕ್ರಿಮಿನಲ್ ಆಗಿ ಸಾಧ್ಯ ಆಗಿಲ್ವೋ, ವಿಷ್ಣು ಭಕ್ತರು ಎಂದೂ ಕ್ರಿಮಿನಲ್ ಆಗಲು ಸಾಧ್ಯ ಇಲ್ಲ. ಕ್ರಿಮಿನಲ್ ಆದವನು ವಿಷ್ಣು ಭಕ್ತನಾಗಲ್ಲ, ಕೊಟ್ಟರೆ ಏನಾಗುತ್ತಾಗ? ಕ್ರಿಮಿನಲ್ ಮನೋಭಾವ ಚೇಂಜ್ ಆಗ್ತದೆ ಹೊರತು ವಿಷ್ಣು ಹಿರಿಮೆ ಚೇಂಜ್ ಆಗೋದಿಲ್ಲ. ಸಂವತ್ಸರಂ ಕಿಂಚಿದೂನಂ ದಿವ್ಯಾ ಯದ್ಧರಿ ರಚಿತ. ಲೋಕದೊಳಗೊಂದು ಪದ್ಧತಿ, ಹಾಲ್ದೊಳಗೆ ಫಾಲ್ಡಲ್ ಹಾಕಿದ್ರೆ ಏನಾಗುತ್ತೆ? ವಿಷ ಆಗತ್ತೆ. ಆದರೆ ಕ್ಷೀರಸಮುದ್ರ ಫಾಲ್ಡಲ್ ಹಾಕಿದ್ರೆ ಯಾಕೆ? ಎಂಥ ಕ್ವಾಂಟಿಟಿ ಇದೆ. ಆದ್ದರಿಂದ ಕ್ಷೀರಸಾಗರ ಶಾಯಿ, ಆದ್ದರಿಂದ ಎಂಥ ಕಲುಷಿತ ಮನಸ್ಸು ಕೂಡ ಏನಾಗುತ್ತೆ ದೇವ್ರ ಕಡೆಗೆ ಆಗಿದ ತಕ್ಷಣ? ಪ್ಯೂರ್ ಆಗ್ಬಿಡು. ಅಷ್ಟವರ್ತ್ ಇಂಪ್ಯೂರಿಟಿ ಹೆಸರಿಲ್ಲ. ಸಜೂರಿಂದ್ರೇಣ ನಮೇ ಭಕ್ತ ಪ್ರಣಶ್ಯತಿ ಅಂತ ಅದಕ್ಕೆ ಹೇಳಿದ್ದೆ. ಭಕ್ತ ಕೆಟ್ಟವನಾಗೋದಿಲ್ಲ ಅಂದ್ರೆ ನಾಶ ಆಗುವಂತಾನು ಅವನೀಗ. ಭಕ್ತ ನಾಶನ ಆಗೋದು ಯಾವಾಗ? ದೇಶದ್ರೋಹ ಜನ ಭೂತದ್ರೋಹ ಮಾಡಿದರೆ. ವಿಷ್ಣು ಭಕ್ತ ಮಾಡೋದಿಲ್ಲ, ಅದರಿಂದಾಗಿನೇ ಅವನು ನಾಶ ಆಗೋದೇ ಇಲ್ಲ. ಅದೆಲ್ಲ ಅದಕ್ಕೆ ಇನ್ನೊಂದು ರೀತಿಯ ಅರ್ಥಗಳು. ಜಾಸ್ತಿ ಇರೋದು ಮಾಡೋರು ಕಡಿಮೆ, ವೈಷ್ಣವ ವ್ರತಗಳು ಜಾಸ್ತಿ, ಮಾಡೋ ಸಂಖ್ಯೆ ಕಡಿಮೆ. ಕೆಟ್ಟ ವ್ರತಗಳು ಕಡಿಮೆ, ಮಾಡೋರ ಸಂಖ್ಯೆ ಭಾರಿ ಜಾಸ್ತಿ. ಯಾರಿ ವ್ಯಪೋಹ್ಯ ಮಾತೃದೋಷಂತೆ ಹರಿಣಾ ಸೋಮಪಾಹ್ಕೃತಾಹ ಅದಕ್ಕೆ ಹೇಳ್ತಾರೆ. ಏನು ವೈಭವ ಅಂದರೆ ಮಾತೃದೋಷಂ ವ್ಯಪೋಹ್ಯ. ಗುಣಗಳೆಲ್ಲ ಏನಾಗುತ್ತೆ? ಗುಣಾಶ್ಚ ಕಾಲಾತ್ ಪಿತೃಮಾತೃದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತ. ಒಬ್ಬ ವ್ಯಕ್ತಿಯ ಗುಣಗಳು ತಂದೆಯ ದೋಷ, ತಾಯಿಯ ದೋಷ, ಕಾಲದ ದೋಷ, ಕರ್ಮದ ದೋಷ, ಅದರಿಂದ ಏನಾಗುತ್ತೆ? ಸಪ್ರೆಸ್ ಆಗಿಬಿಡುತ್ತೆ. ಆದರೆ ಆಗಬೇಕಾಗಿತ್ತು, ಇಲ್ಲಿ ಆಗಲಿಲ್ಲ ಮಾತೃದೋಷ. ಯಾತಕ್ಕೆ? ಕುಂಸವನ ವ್ರತ ಮಾಡಿದ್ರಿಂದ ದೋಷ ರೆಕ್ಟಿಫೈ ಆಗಿಬಿಡುತ್ತೆ. ಇದು ವಿಶೇಷವಾದಂಥ ಸಿದ್ಧಿ. ಯಪೋಹ್ಯ ಮಾತೃದೋಷಂತೆ ಹರಿಣಾ ಸೋಮಪಾಕೃತ. ಅದಕ್ಕೆ ಇದರಲ್ಲಿ ಹೇಳ್ತಾರೆ, ದೇವರು ತನ್ನ ಆರಾಧನೆ ಮಾಡೋರಿಗೆ ದೋಷಗಳಿದ್ರು ಸರಿ ಮಾಡಿ ಉದ್ಧಾರ ಮಾಡಿಬಿಡ್ತಾರೆ. ಉಳಿದ ದೇವತೆಗಳು ಹಾಗಲ್ಲ, ಏನ್ ಮಾಡ್ತಾರೆ ದೋಷದ ಬಗ್ಗೆ ಏನ್ ಮಾಡ್ತಾರ, ಅವರು ಹೆಚ್ಚು ಗಮನ ಕೊಡ್ತಾರೆ, ಆದ್ರೆ ಪನಿಷ್ ಮಾಡಿಬಿಡ್ತಾರೆ. ಅಂದ್ರೆ ಅವರು ಕ್ಷಮಿಸ ರೈಟ್ ಅವರಿಗಿಲ್ಲ, ಸ್ವತಂತ್ರರಲ್ಲ ಅವರು, ಕ್ಷಮಿಸ ರೈಟ್ ಅವರಿಗಿಲ್ಲ, ದೇವರಿಗೆ ಕ್ಷಮಿಸ ರೈಟ್ ಇದೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿ ಶಮ್ಮಯ ತಾನಿ ಸರ್ವಾಣಿ ದೇವೇಶ ಛವಸ್ವ ಪುರುಷೋತ್ತಮ. ಕ್ಲರ್ಕಿಗೆ ಕ್ಷಮಿಸ ರೈಟ್ ಇಲ್ಲ, ಆಫೀಸರ್ಗೆ ರೈಟ್ ಇದೆ. ಲೇಟ್ ಅಪ್ಲಿಕೇಶನ್ ಕೊಡೋಕೆ ಹೋಗ್ತಾನೆ, ಕ್ಲರ್ಕ್ ರಿಸೀವ್ ಮಾಡಿದ್ರೆ ಅವನು ಕೇಳ್ತಾನೆ ವೈ ಅಂತ ಕೇಳ್ತಾನೆ, ಏನು ಮಾಡಕ್ಕೆ ಬರೋದು. ಆಫೀಸರ್ ರಿಸೀವ್ ಮಾಡಿದ್ರೆ ಇವ್ರು ವೈ ಅಂತ ಕೇಳಾಗಿಲ್ಲ, ಅವನ್ನ ಹೋಗ್ತಾನೆ, ಅವನು ಏಕಾದ್ ಮಾಡ್ತಾನೆ ಅವನಿಷ್ಟ. ಸೊ ದೇವರು ಸ್ವತಂತ್ರನಾದ್ರಿಂದ ಅವ್ರು ಕ್ಷಮಿಸುವ ಶಕ್ತಿ ಆತನಿಗಿದೆ. ಉಳಿದವರೆಲ್ಲ ಕೂಡ ಸ್ವತಂತ್ರರಾದ್ರಿಂದ ಏನ್ ಮಾಡ್ತಾರ, ಅವರು ಸೀರಿಯಸ್ ಆಗಿ ವ್ಯೂ ಮಾಡ್ತಾರೆ. ಅದಕ್ಕೆ ಲಕ್ಷ್ಮೀ ಉಪಾಸನೆ ಮಾಡಿದರೆ ಶ್ರೇಷ್ಠನೋ ನಾರಾಯಣ ಉಪಾಸನೆ ಶ್ರೇಷ್ಠರು ಅಂತ ಕೇಳಿ ಏನು ಉತ್ತರ ಕೊಟ್ಟರು, ಲಕ್ಷ್ಮೀದೇವಿ ತಪ್ಪು ಮಾಡಿದ್ರೆ ಕ್ಷಮಿಸೋದಿಲ್ಲ, ಆದ್ರಿಂದ ಅವು ಹಾಳಾಗಿ ಹೋಗ್ಬಿಡ್ತಾರೆ. ಅಖಿಲೇಶು ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಆದರೆ ನನ್ನನ್ನು ಆರಾಧನೆ ಮಾಡಿದರೆ ತೇಷಾಮಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ. ಅದಕ್ಕೆ ಎರಡರ್ಥ, ಮೃತ್ಯು ಸಂಸಾರ ಸಾಗರ ಅಂತಂಬೋದಕ್ಕೆ, ಒಂದು ಸಂಸಾರದ ಬಿಡುಗಡೆ ಮಾಡ್ತೇನೆ, ಅವರು ದೋಷ ಇದ್ರೆ ಅದು ಸರಿ ಮಾಡಿಬಿಡ್ತೇನೆ. ಅರ್ಥ ಆಯ್ತಾ? ದೋಷಗಳಿದ್ರೆ ಸರಿ ಮಾಡಿಬಿಟ್ಟು ಏನ್ ಮಾಡ್ತೇನೆ ನಾನು, ಕೆಲವು ಬೇಕಾದ್ರೆ ಅಪ್ಲಿಕೇಶನ್ ಕೊಡ್ತಾರೆ, ತಪ್ಪಿರುತ್ತೆ ತಿದ್ಕೊಂಡು ಸರಿ ತೊಗೊಂಡ್ಬಿಡ್ತಾರೆ, ಅದನ್ನು ಏನೋ ತಪ್ಪುಗಳಿದ್ರೆ ತಿದ್ಕೊಂಡ್ಬಿಡ್ತಾರೆ, ಉಳಿದವರಿದ್ರೆ ರಿಜೆಕ್ಟೆಡ್ ಅಂತ ಕಳಿಸ್ಬಿಡ್ತಾರೆ. ಗೊತ್ತಾನೆ ಇವ್ರು ಯಾವ ರೈಟ್ ಇದೆ, ತಾನೇ ಎಲ್ಲ ತಿದ್ಕೊಂಡ್ಬಿಡ್ತೀನಿ, ಕೆಲಸ ಫಿಲಪ್ಪೇ ಮಾಡ್ಕೊಂಡ್ಬಿಡುದು, ಸೈನ್ ಮಾಡಿಕೊಡು ಸಾಕು ಅಂತ ಹೇಳ್ತಾರೆ, ಸಿಗ್ನೇಚರ್ ಹಾಕೊಂಡು ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಡ್ತಾರೆ. ಇದು ಯಾರಿಗೆ ಪವರ್ ಇದೆ? ಪ್ರೀತಿ ಇದ್ದವರ ಮೇಲೆ ಸರ್ವೋತ್ತಮ ತೋರಿಸ್ತಕ್ಕಂಥ ದಯೆ ಇದೆ. ಆದ್ದರಿಂದ ಮರುತ್ತಗಳು ದುಷ್ಟರಾಗೋದ್ರ ಬದಲು ಶ್ರೇಷ್ಠರಾದರು. ದ್ವಿತೀಯರುತ್ಥ ಅದಕ್ಕೆ ಕನ್ನಿ ಎಲ್ಲಿ ಬಂದು ಹರಿಣಾ ಸೋಮಪಾಕೃತ, ಅದು ಬಹಳ ಇಂಪಾರ್ಟೆಂಟ್. ಅವರು ಸೋಮಪಾನ ಆರ್ಗ ದೇವತೆಗಳಾಗಿಬಿಟ್ರು. ಅವರು ಮರುತ್ತಗಳು ಯಾವ್ದ್ರಲ್ಲಿ ಸೇರ್ತಾರೆ? ಶೇಷ ಚತಸ್ಥರಲ್ಲಿ ಬರ್ತಾರ, ನೂರು ದೇವತೆಗಳಿದ್ದ ಅವರೆಲ್ಲ ಯಾವ ಯಾವ ಗುಂಪಿಗೆ ಸೇರೋರು? ಅವರೆಲ್ಲ ಸೋಮಪಾನಾರ್ಹರು. ಆದ್ರಿಂದ ಆ ಸ್ಥಿತಿ ಬಂದ್ಬಿಟ್ರು. ಎಂತ ಕೆಟ್ಟವರಾಗಬೇಕಾಗಿದ್ದು, ಯಾವ ಸ್ಥಿತಿ ಬಂದ್ರು ಅವರು? ಗೆಜೆಟ್ ಆಫೀಸರ್ ಸಾದಾಗಾಯ್ತು, ಗೂಂಡಾಗಬೇಕಾಗಿದ್ದವರು ಗೆಜೆಟ್ ಆಫೀಸರ್ ಸಾದಾಗಾಯ್ತಾ ಇಲ್ಲ ಈಗ. ಆದ್ರಿಂದ ದೇವರ ವ್ರತದ ಫಲ ಶೇಷ ಶತಸ್ಥರು, ಪದಸ್ಥರ ಶತಸ್ಥರು. ಶತಸ್ಥರು ಅಂದ್ರೆ ಏನು? ರಿಮೈನಿಂಗ್ ಹಂಡ್ರೆಡ್ ದೇವತೆಗಳು ಅಂತ ಅರ್ಥ. ಶೇಷ ಶತಸ್ಥ, ಶೇಷ ಆದ್ರೆ ರಿಮೈನಿಂಗ್, ಒಟ್ಟು ನೂರು ದೇವತೆಗಳು, ಸೋಮವಾರಹಾರ ದೇವತೆಗಳು ನೂರು ಜನ. ಅದರಲ್ಲಿ ಎಲ್ಲಿಂದ ಶುರುವಾಗುತ್ತೆ? ಇದು ಮೊಮ್ಮವಾಗಿನಿಂದ ಪ್ರಾರಂಭ ಮಾಡಿಬಿಟ್ಟು ಬಂದು ಬಂದು ಎಲ್ಲ ಸೇರ್ಕೊಂಡು ಬರ್ತಾರೆ. ಇಂದ್ರಾದಿಗಳು ನೂರರಲ್ಲೇ ಬರೋದು, ಬಟ್ ಉಳಿದವರು ಅಂದ್ರೆ ಶೇಷ ಶತಸ್ಥರು. ನೂರರಲ್ಲಿ ಉಳಿದವರೆಲ್ಲ ಒಂದು ಗುಂಪು ಮಾಡಿಬಿಟ್ಟು ಏನಂತ ಕರೀತಾರೆ ಅವರನ್ನ? ಶೇಷ ಶತಸ್ಥ ಗಣ ಅಂತ ಹೆಸರು ಅಮೃತ. ಸೋಮಪಾನ ಅಂದ್ರೆ ಯಜ್ಞದಲ್ಲಿ ಹವಿರ್ಭಾಗ, ಯಜ್ಞದಲ್ಲಿ ಹವಿರ್ಭಾಗ ತೋರ್ತಕ್ಕಂಥ ಅರ್ಹತೆ ಬಂತವ್ರಿಗೆ, ಎಷ್ಟು ಪೂಜ್ಯತೆ ಬಂತು. ದ್ವಿತೀಯರುತ್ಥಾಯ ದೃಶೇ ಕುಮಾರ ನನಲ ಪ್ರಭಾನ್ ಇಂದ್ರೇಣ ಸಹಿತಾನ್ ದೇವಿ ಪರ್ಯತುಷ್ಯದ ನಿಂದಿತ. ದಿತಿಗೆ ಈಗ ಎಚ್ಚರ ಆಯ್ತು, ಇಷ್ಟೊತ್ತೇರಾಗಿದ್ದಾಳೆ ಎಚ್ಚರಣೆ ಮೈ ಮೇಲೆ. ಎಚ್ಚರ ಇಲ್ಲದ ಕಾಲಕ್ಕೆ ಇಂದ್ರದೇವರೊಳಗೆ ಪ್ರವೇಶ ಮಾಡಿಬಿಟ್ಟು ಏನ್ ಮಾಡಿದ್ದಾರೆ? ಗರ್ಭ ಹೊಡೆದಿದ್ದಾರೆ. ಇನ್ನು ನಂಬೇಕಾ ಅಂತ ಕೇಳಿದರೆ ಹೇಳ್ತಾರೆ, ನಮ್ಮ ದೇವತೆ ರೋಗಾಣುಗಳು ಹೇಗೆ ಹೋಗುತ್ತವೆ ಗೊತ್ತಾಗುತ್ತೆ, ಹೋಗೋದು ವೈರಸ್ಗಳು ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಆದ್ರಕ್ಕೆ ಅದಕ್ಕಿಂತ ಸೂಕ್ಷ್ಮ ದೇಹ ತಗೊಳ್ಳೋ ಶಕ್ತಿ ಯಾರಿಗಿದೆ? ಇಂದ್ರದೇವರಿಗಿದೆ. ಆದ್ರಿಂದ ದಿತಿ ಗೊತ್ತಾಗದಂತೆ ಎಂಟರ್ ಆಗಿಬಿಟ್ಟು ಗರ್ಭನ ಹೊಡೆದಾಕ್ಬಿಟ್ರು. ಆಮೇಲೆ ದಿತಿಗೆ ಎಚ್ಚರ ಆಯ್ತು. ಈಗ ನೋಡ್ತಾರೆ ಒಬ್ಬಮಗ ಹುಟ್ಟುತ್ತಾರೆ ಅಂತ ಕಾದಿದ್ರೆ ಎಚ್ಚರ ಹುಟ್ಟಿದ್ದಾರೆ 49 ಜನ. ಹೇಗೆ ಅನದ ಪ್ರಭಾನ್ ಒಳ್ಳೆ ಬೆಂಕಿ ಅಂತ ಹೊಡಿತ ತೇಜಸ್ವಿಗಳು, ಇಂದ್ರೇಣ ಸಹಿತ ಇಂದ್ರದೇವರ ಜೊತೆಗಿದ್ದಾರೆ. ಒಂದು ಕ್ಷಣ ಏನಾಯ್ತು ಆಕೆಗೆ, ಎಲ್ಲ ಏನೇನಾಯ್ತು ಎಲ್ಲ ಜ್ಞಾಪಕ ಆಯ್ತು, ಅದು ದುಃಖ ಪಡಲಿಲ್ಲ, ಏನ್ ಮಾಡಿಲ್ಲಂತೆ. ಪರ್ಯತುಷ್ಯ ತನಿಂದಿತ, ಬಹಳ ಸಂತೋಷ ಪಟ್ಟುಬಿಟ್ಲ. ಉಳಿದವರಾಗಿದ್ದು ಏನ್ ಮಾಡ್ಬೇಕಾಗಿತ್ತು? ನನ್ನ ಉದ್ದೇಶ ವ್ಯರ್ಥವಾಯಿತು ಅಂತೇಳಿ. ಯಾತಕ್ಕೆ ಅನಿಂದಿತ, ಸ್ವರೂಪತ ಎಂಥವಳು? ಅವಳು ಒಳ್ಳೆಯವಳು, ಸ್ವರೂಪತ ಒಳ್ಳೆಯವಳಾದ್ರಿಂದ ದುಃಖ ಆಗಲಿಲ್ಲ ಅವಳಿಗೆ. ಇಲ್ದರೆ ಏನಾಗ್ತಿತ್ತು? ಅಯ್ಯೋ ಕೆಟ್ಟವಾಗ ಒಬ್ನು ಹುಟ್ಟಿದ್ರೆ ಸಾಕಾಗಿತ್ತು, ಒಳ್ಳೆಯವ್ರು ಹಾಕಿಬಿಟ್ಟಿರೋದು ಬೇಜಾಡ್ತಿತ್ತು, ಬೇಜಾಡ್ಲಿಲ್ಲ. ಕಾರಣ ಏನು? ಸ್ವರೂಪತ ಅನಿಂದಿತ, ಅದು ದಿತಿಯ ಬಗ್ಗೆ ಹೇಳಿದ ಮಾತು. ದಿತಿ ಮಕ್ಕಳು ಕೆಟ್ಟವರಾದರೂ ಕೂಡ ದಿತಿ ಕೆಟ್ಟವಳಲ್ಲ. ಗಾಂಧಾರಿ ಮಕ್ಕಳು ಕೆಟ್ಟವರಾದರೂ ಕೂಡ ಗಾಂಧಾರಿ ಅವಳು ದೇವತೆಯವಳು. ಆ ದೃಷ್ಟಿಯಿಂದ ಒಳ್ಳೆ ತಾಯಿ ಕೆಟ್ಟ ಮಕ್ಕಳು ಹುಟ್ಟಬಾರದು ಅಂತೇನೂ ಇಲ್ಲ. ಅದೇ ರೀತಿನೇ ಕೆಟ್ಟ ತಾಯಿ ಒಳ್ಳೆ ಮಕ್ಕಳು ಹುಟ್ಟಬಾರದು ಅಂತೂ ಇಲ್ಲ. ದೀವ ಬೀವ ಭೇದ ಆದ್ರಿಂದ ಯಾರು ಎಲ್ಲಿ ಹುಟ್ಟಿದ್ರು ಅವರವರೇ ಇಂಡಿವಿಜುವಾಲಿಟಿ ನಾಶ ಆಗೋದಿಲ್ಲ. ಯಾರಿಗೆ? ನೀವು ವೈರಸ್ ಒಳಗೆ ಹೋಗುತ್ತೆ, ಎಚ್ಚರಿಕೆ ಇರುತ್ತೆ ನಿಮಗಾಗ ಗೊತ್ತಾಯ್ತಿಲ್ಲ. ಯಾವಾಗ ಹೊಡಿತಾರೆ? ನೋವಾಗಿ ಹೊಡೆದಿದ್ದು ಯಾರಿಗೆ? ದಿತಿ ಹೊಡೆದಿದ್ದಲ್ಲ, ಯಾರು ಹೊಡೆದಿದ್ದು? ಗರ್ಭಕ್ಕೆ ಹೊಡೆದಿದ್ದು. ಗರ್ಭಕ್ಕೆ ಹೊಡೆದಾಗ ಅವ್ರಿಗೆ ಹಾಕಿದಾಗತ್ತೆ? ಆಗ್ಲಿ, ಅದೇ ದೇವತೆಗಳ ಶಕ್ತಿ ಅಂದ್ರೆ. ಅದು ದೇವತೆಗಳ ಶಕ್ತಿ, ಅದು ಅವ್ರು ಇಷ್ಟಪಟ್ಟರೆ ಆಗುತ್ತೆ, ಬೇಕಾದ್ರೆ ಇಷ್ಟಪಡೋದ್ರೆ ಆಗೋದಿಲ್ಲ. ದ್ವಿತೀಯರುತ್ಥಾಯ ದೃಶೇ ಕುಮಾರ ನರಳ ಪ್ರಭಾನ್ ಇಂದ್ರೇಣ ಸಹಿತಾನ್ ದೇವಿ ಪರ್ಯತುಷ್ಯದ ನಿಂದಿತ. ಕೆಟ್ಟ ಯಾವುದೋ ಜನ ಒಂದು ಪ್ರಾರಬ್ಧ ಇರುತ್ತೆ, ಒಳ್ಳೆ ಮಕ್ಕಳು ಬರೋ ಯೋಗ ಅಷ್ಟೇ. ಆ ಯೋಗ ಅಲ್ಲಿ ಮುದೋಗ್ಬಿಡುತ್ತೆ. ಗೊತ್ತಾಯ್ತಾ? ಆ ಯೋಗ ಹೆಚ್ಚತ್ತಿರೋದಿಲ್ಲ, ಅಷ್ಟು ಮಾತ್ರಕ್ಕೆ ತೀರಿ ಹೋಗ್ಬಿಡುತ್ತೆ. ಈ ದುರ್ಯೋಧನನಿಗೆ ಎಲ್ಲಿ ಊಟ ಯೋಗ ಇತ್ತು? ಅವನಿಗೆ ಚಂದ್ರವಂಶದಲ್ಲಿ ಊಟ ಯೋಗ ಇತ್ತು. ಅದೇ ಭೀಮಸೇನಿಗೆ ಅಣ್ಣ ಅನ್ಸ್ಕೊಳ್ಳೋ ಯೋಗ, ಇದಕ್ಕಿಂತ ಭಾಗ್ಯ ಬೇಕೇನೆ ನೋಡೋದಕ್ಕೆ. ಭೀಮಸೇನ ದೇವರು ಚಿಕ್ಕವರು, ದುರ್ಯೋಧನ ಒಂದು ದಿವಸ ದೊಡ್ಡವನು, ಇದೆಲ್ಲ ಪ್ಲಸ್ ಪಾಯಿಂಟ್ ಆಗಿದ್ದೇನು ಅಂದಂತ ಮಸಿಗೆ ಹೋಗ್ತಾರೆ. ಅವೆಲ್ಲ ಪ್ರಾರಬ್ಧ ಹೇಗೆ ಇವ್ರಿಗೆ ಪುಣ್ಯ ಇರ್ತದೋ ಅವ್ರಿಗೆ ಏನಿರ್ತದೋ ಒಂಚೂರು ಉಳ್ಕೊಂಡಿರ್ತದೆ. ಈ ರೀತಿಯಾದ ಇನ್ನೂ ಪಾಪ ಹೆಚ್ಚು ಸಾಧನೆಗೆ ಆಗ್ತದೆ. ಇದು ಸ್ವಾರಸ್ಯ, ದೇವತೆಗಳಿಗೆ ಕೆಟ್ಟ ಪ್ರಾರಬ್ಧ ಇರ್ತದೆ ಅಂತ ತಿಳ್ಕೊಂಬೋಣ. ಅವ್ರು ದುಃಖ ಪಡ್ತಾರೆ, ಬಟ್ ಆ ದುಃಖ ಯಾವುದಕ್ಕೆ ಕಾರಣ ಆಗ್ತದೆ? ಮೋಕ್ಷದ ಆನಂದ ವೃದ್ಧಿ ಕಾರಣ ಆಗ್ತದೆ. ಅರ್ಥ ಆಯ್ತಾ? ಪ್ರಾರಬ್ಧ ಪಾಪ ಅನುಭವ ಮೋಕ್ಷ ಆನಂದ ವೃದ್ಧಿ ಕಾರಣ ಆಯ್ತು. ಅವ್ರಿಗೆ ಪ್ರಾರಬ್ಧ ಪುಣ್ಯ ಅಂತಂತಮಸ್ಸಿನಲ್ಲಿ ದುಃಖಾದಿಕ್ಕೆ ಕಾರಣ ಆಯ್ತು. ಅರ್ಥ ಆಯ್ತಾ? ಸೊ ದೈತ್ಯರು ಏನೇ ಇದ್ರು ಕೂಡ ಯಾವುದಕ್ಕೆ ಎಂಡಾಗುತ್ತದ? ದುಃಖಾಧಿಕ್ಯಕ್ಕೆ. ಇವ್ರದ್ದೆಲ್ಲ ಎಲ್ಲ ಯಾವುದಲ್ಲಿ ಎಂಡಾಗುತ್ತೆ? ಸುಖಾಧಿಕ್ಯಕ್ಕೆ. ಆದ್ರಿಂದ ಇವರು ಪ್ರಾರಬ್ಧ ಕೂಡ ಆ ಕ್ಷಣಕ್ಕೆ ನಮಗೆ ಕಷ್ಟ ಅನಿಸ್ತದೆ. ಅರ್ಥ ಆಯ್ತಾ? ಮುಂದೆ ಆಗಿದ್ದೇನು ಬಹಳ ಶ್ರೇಷ್ಠ ವ್ಯಕ್ತಿಗಳಾಗಿತ್ತು. ರಾಯರಿಗೆ ಪ್ರಾರಬ್ಧ ಇತ್ತು, 4 ವರ್ಷ ಎಷ್ಟು ಕಷ್ಟಪಟ್ಟರು. ಅದು ಏನಾಯ್ತು ಆಮೇಲೆ? ಅದು ಲೋಕಮಾನ್ಯತೆ ಕಾರಣ ಆಗುತ್ತೆ. ಅದೆಲ್ಲ ಅಧಿಕ ಪುಣ್ಯಕ್ಕೆ ಅಧಿಕವಾದ ಆನಂದಕ್ಕೆ ಕಾರಣವಾಗೋದ್ರಿಂದ ಸಜ್ಜನರಿಗೆ ಅದಕ್ಕೆ ಕುಂತಿ ಕೇಳಿದ್ದು. ಬೇಕಾದ ದುಃಖ ಕೂಡ ಯೋಚನೆ ಮಾಡೋ ಅನುಗ್ರಹ ಹೊಂದಿರಲಿ ಅಷ್ಟೇ. ಮತ್ತು ಅವ್ರ ವಿಪತ್ತಿನ ಕೂಡ ಅವ್ರಿಗೆ ಯಾವುದಕ್ಕೆ ಕಾರಣ ಆಗುತ್ತೆ? ಒಳ್ಳೆಯದಕ್ಕೆ ಕಾರಣ. ಅಥೇಂದ್ರ ವಾ ಹತಾತಾಹಂ ಆದಿತ್ಯಾನಾಂ ಭಯಾವಹಂ ಅಪತ್ಯಮಿಚ್ಛಂತಿ ಅಚರಂ ವ್ರತಮೇತತ್ ಸುದುಷ್ಕರಂ. ಈಗ ಇಂದ್ರದೇವರು ಕುರಿತೇಳಿ, ಅಥ ಇಂದ್ರಂ ಆಹ ತಾತ ಅಹಂ ಆದಿತ್ಯಾನಾಂ ಭಯಾವಹಂ ಅಪತ್ಯಂ ಇಚ್ಛಂತಿ ಅಚರಂ ವ್ರತಂ ಏತತ್ ಸುದುಷ್ಕರಂ. ಇಂದ್ರನನ್ನು ಕುರಿತು ಅವಳು ಮಾತಾಡ್ತಾಳೆ. ತಾತ ಮಗು, ಮಗು ಅಂತ ಯಾತಕ್ಕೆ ಇರ್ತಾಳೆ ಇಂದ್ರದೇವರನ್ನ? ಮಗ ಅವರು ದ್ವಿತೀಯ ಅಕ್ಕತಂಗಿಯರಾದ್ರಿಂದ ಯಾವ ಇಂದ್ರದೇವರು ಏನಾಗಬೇಕು ಈಕೆಗೆ? ಅದಕ್ಕೆ ತಾತ ಮಗು. ಆದಿತ್ಯಾನಾಂ ಭಯಾವಹಂ ಅಪತ್ಯಮಿಚ್ಛಂತಿ. ಆದಿತ್ಯಾನಾಂ ಅಂದ್ರೇನು? ದೇವತೆಗಳಿಗೆ, ಇನ್ ಜನರಲ್ ದೇವತೆಗಳಿಗೆ ಭಯಾವಹಂ ಭಯ ಹುಟ್ಟಿಸ್ತಕ್ಕಂತಹ ಅಪತ್ಯಂ ಇಚ್ಛತ್ ಮಕ್ಕಳಾಗಬೇಕು ಅಂತ ಏನ್ ಮಾಡಿದೆ ನಾನು? ಏತತ್ ಸುದುಷ್ಕರಂ ವ್ರತಂ ಅಚರಂ. ಇಂಥ ಬಹಳ ದುರ್ಲಭವಾದ ವ್ರತವನ್ನು ಮಾಡಿದೆ ನಾನು. ಆದ್ರೆ ಆಗಿದ್ದೇನು? ಏಕ ಸಂಕಲ್ಪಿತ ಪುತ್ರ ಸಪ್ತ ಸಪ್ತ ಅಭವನ್ ಕಥಂ. ಒಂದು ನನಗಾಗಬೇಕಾಗಿತ್ತು ಕೆಟ್ಟ ಮಗ, ನಿಮಗೆಲ್ಲ ನಿಮ್ಗೆ ಹೊಡಿಬೇಕಾಗಿ ಮಗ ಆಗಬೇಕಾಗಿತ್ತು, ಅವನಾಗಲಿಲ್ಲ. ನನಗೆ ಒಬ್ಬನಾಗಬೇಕಾಗಿತ್ತು. ಎಷ್ಟು ಜನ ಆದರೂ? ಏಕ ಸಂಕಲ್ಪಿತ ಪುತ್ರ ಸಪ್ತ ಸಪ್ತಾಭವನ್ ಕಥಂ ಯದಿತೇ ವಿದಿತಂ ಪುತ್ರ ಸತ್ಯಂ ಕಥಯ ಮಾಮೃಷ. ಏಕ ಪುತ್ರ ಸಂಕಲ್ಪಿತ ಕಥಂ ಸಪ್ತ ಸಪ್ತಾಭವನ್. ಒಬ್ಬ ಮಗ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೆ, 49 ಯಾಕಾದರು? ಯದಿತೇ ವಿದಿತಂ ಪುತ್ರ, ಪುತ್ರ ನಿನಗೆ ಗೊತ್ತಿರೋದಾದ್ರೆ ಸತ್ಯಂ ಕಥಯ ಮಾಮೃಷ, ಸತ್ಯ ಹೇಳು, ಸುಳ್ಳು ಹೇಳ್ಬೇಡ. ಎರಡು ಕಾರಣ ಕೊಡಬೇಕೀಗ. ನಿನ್ನನ್ನು ಕೊಲ್ತಕ್ಕಂಥ ಮಗನ ಬದಲು ಪೂಜಿಸ್ತಕ್ಕಂಥ ಮಗ ಹ್ಯಾ ಕೊಟ್ಟಿದ? ಆಮೇಲೆ ಒಬ್ಬರು ಬದಲು 49 ಜನ ಯಾತಕ್ಕೆ ಕೊಟ್ಟಿದ್ರು? ಇದೆರಡು ಪ್ರಶ್ನೆ ಕೇಳ್ತಾರೆ. ಇಂದ್ರ ಉವಾಚ, ಸುಳ್ಳು ಹೇಳ್ಬೇಡ ಅಂತ ಕೇಳಿದ್ರೆ ನಾನೇನೋ ಮಾಡಿಬಿಡ್ತೀನಿ, ತಾಯಿ ಆದವಳು ಬೇಜಾರು ಮಾಡ್ಕೋತೀರಿ ಅಂತ ಅನ್ಬೇಡ, ಸತ್ಯ ಹೇಳು. ಆ ಥರ ಅಶ್ಯೂರೆನ್ಸ್ ಕೊಡೋದು, ಸುಳ್ಳು ಹೇಳ್ಬೇಡ, ಹೇಳ್ಬಿಡೋ ಕ್ಷಮಿಸ್ಬಿಡ್ತೀನಿ ಅಂತಾರಲ್ಲ ಆ ಟೈಮ್. ತಾಯಿಯಾಗಿ ಮಂಗನಿಗೆ ಹೇಳಿದಾಗ ಮಾತಿದ್ದು ಸುಳ್ಳು ಹೇಳ್ಬೇಡ ಅಂಬೋದಕ್ಕೆ ಅರ್ಥ ಅಷ್ಟೇ, ಇನ್ನೇನಲ್ಲ. ಅಂಬತೇಹಂ ವ್ಯವಸಿತಂ ಉಪಹಾರ್ಯಾಗತೋಂತಿಕಂ ನಬ್ಧಾಂತರೋ ಅಚ್ಛಿದಂ ಗರ್ಭಂ ಅರ್ಥ ಬುದ್ಧಿರ್ನ ಧರ್ಮವಿತ್. ಅಂಬ ತೇ ಅಹಂ ವ್ಯವಸಿತಂ ಉಪಧಾರ್ಯ ಆಗತಃ ಅಂತಿಕಂ ನಬ್ಧಾಂತರ ಅಚ್ಛಿದಂ ಗರ್ಭಂ ಅರ್ಥ ಬುದ್ಧಿ ನ ಧರ್ಮವಿತ್. ಅಂಬ ಅಮ್ಮ, ಸಂಸ್ಕೃತದಲ್ಲಿ ಅಂಬ ಅಂದ್ರೇನು? ತಾಯಿ ಅಂತ ಅರ್ಥ. ಅಮ್ಮ ಅದಕ್ಕೆ ಅಂಬಿಕ, ಜಗದಂಬ, ಪಾರ್ವತಿ ಮತ್ತು ಇವರೆಲ್ಲ ಏನಂತ ಕರೀತಾರೆ? ತಾಯಿ ಅಂತ ಹೆಸರು. ಜಗದಂಬ, ಜಗತ್ತಿನ ತಾಯಿ ಜಗದಂಬ. ಆ ರೀತಿ ತೇ ಅಹಂ ವ್ಯವಸಿತಂ, ಅಮ್ಮ ನಾನು ತೇ ವ್ಯವಸಿತಂ ಉಪಧಾರ್ಯ. ನಿನ್ನ ಸಂಕಲ್ಪ ಅರ್ಥ ಮಾಡಿಕೊಂಡೆ, ನನ್ನ ಕೊಲ್ಲಮಾಗಬೇಕು ಅಂತ ವರ ತಗೊಂಡಿದ್ದೆ ಅಂತ ಅರ್ಥ ಮಾಡಿಕೊಂಡೆ. ಅದಕ್ಕೇನು ಮಾಡಿದೆ? ಅಂತಿಕಂ ಗತಃ ಆಗತ, ನಿನ್ನ ಹತ್ರ ಬಂದೆ, ಲಬ್ಧಾಂತರ ಅವಕಾಶ ಸಿಕ್ತು ನನಗೆ. ಗರ್ಭಂ ಅಚ್ಚಿದಂ, ಈ ಗರ್ಭವನ್ನು ಹೊಡೆದಾಕಿಬಿಟ್ಟೆ. ಅರ್ಥಬುದ್ಧಿ ನ ಧರ್ಮವಿತ್, ಅರ್ಥಬುದ್ಧಿ ನ ಧರ್ಮವಿತ್. ಯಾವನಿಗೆ ಒಂದು ಪ್ರಯೋಜನದ ಉದ್ದೇಶ ಇರ್ತದೋ ಆ ಧರ್ಮವನ್ನು ಗಮನಿಸೋದಿಲ್ಲ. ಅಂದ್ರೆ ಸ್ವಾರ್ಥವನ್ನು ಮಾಡಲಿಕ್ಕೆ ಹೊರಟ ಮನುಷ್ಯನಿಗೆ ಯಾವ್ದು ಕಾಣೋದಿಲ್ಲ? ಧರ್ಮ ಕಾಣೋದಿಲ್ಲ. ಆಕೆ ಸಮಾಧಾನ ಮಾಡಬೇಕಾಗಿದೆ. ಈಗ ಯಾಕೆ ಹೊಡೆದ್ಬಿಟ್ಟಿ ಅಂತ ಕೇಳಿದರೆ, ನನಗೀಗ ನಾನು ಉಳ್ಕೋಬೇಕಾದ ಮುಖ್ಯ ತಾನೇ. ಈಗ ಅರ್ಥಬುದ್ಧಿ ಇದ್ಮೇಲೆ ಹೊಡಿಬಾರ್ದು ಎಂಬ ಧರ್ಮ ನನ್ನ ಮುಖ್ಯ ಅಲ್ಲ. ಪ್ರಾಣ ಉಳಿಸ್ಕೋಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದು ಅಂತೇಳಿ ಕೋಟ್ ಮಾಡ್ತಾರೆ. ಅಧರ್ಮ ಅರ್ಥಬುದ್ಧಿ ನ ಧರ್ಮವಿತ್. ಇದು ಮೊದಲನೇ ಉತ್ತರ ಇದು. ಆಕ್ಚುಲಿ ಅಧರ್ಮ ಮಾಡಿಲ್ಲ ಅವರು, ಮೇಲೋಡಕ್ಕೆ ಹಾಗೆ ಹೇಳ್ತಾರೆ. ಅದಕ್ಕೆ ಭೀಮಸೇನೆ ದೇವರನ್ನು ಗಾಂಧಾರಿ ಕೇಳ್ತಾರೆ, ನಾನು 100 ಮಕ್ಕಳನ್ನು ಯಾತಕ್ಕೆ ಹೊಂದೇನೆ, ಗೊತ್ತಾಯ್ತಾ? ದುರ್ಯೋಧನ ಯಾತಕ್ಕೆ ಹೊಡೆದೆ ಅಂತೀಗ ಮೊದಲೇನು ಹೇಳ್ತಾರೆ ಅವರು? ಪ್ರಾಣ ಸಂದೇಹ ಬಂದಾಗ ಯಾರು ಬೇಕಾದ್ರೆ ಹೊಡಿಬಹುದು ಅಂತ ಹೇಳ್ತಾರೆ. ಪ್ರಾಣ ಸಂದೇಹ ಬಂದಾಗ ಹೊಡಿಬಹುದು. ಇದು ಯಾವುದಕ್ಕೆ ಹೇಳಿದ್ದಿದ್ದನ್ನ? ಗಾಂಧಾರಿ ಸ್ವಲ್ಪ ಪ್ಯಾಸಿಫೈ ಮಾಡ್ಲಿಕ್ಕೆ ಆಮೇಲೆ ಹೇಳ್ತಾರೆ, ದುಷ್ಟನ್ನು ಹೇಗೆ ಬೇಕಾದ್ರೆ ಹೊಡಿಬಹುದು, ಮುಂದೆ ಹೇಳ್ತಾರೆ ಆ ಮಾತನ್ನು. ಮೊದಲು ಅವಳಿಗೆ ಏನಾಗಬಾರ್ದು, ಸಾಕ್ ಸಡನ್ನಾಗಿ ಏನಾಗಬಾರ್ದು, ಶಾಕ್ ಆಗಬಾರ್ದು, ನಿಧಾನವಾಗಿ ಹೇಳಿ ಆಮೇಲೆ ಪ್ರಾಣ ಸಂದೇಹ ಬಂದಾಗ ಧರ್ಮದ ಪ್ರಶ್ನೆ ಬರೋದಿಲ್ಲ. ಯಾವ್ದು ಪ್ರಶ್ನೆ ಹೇಳ್ತಾರೆ, ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವಿ, ಬದುಕಬೇಕು ಅಂತ ಮನುಷ್ಯ ಇದ್ರೆ ಆಗ ಅವನು ಏನ್ ಬೇಕು ತಪ್ಪು ಮಾಡಿದ್ರು ದೇವರು ಕ್ಷಮಿಸ್ತಾನೆ ಅಂತ ಒಂದು ಮಾತು ಸಾಮಾನ್ಯವಾಗಿ. ಯಾರಿಗೆ? ಅದಕ್ಕೆ ಆ ಧರ್ಮದ ಅರ್ಥ ಅಲ್ಲ ಇದು. ಯಾಕೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಧರ್ಮ ಇಟ್ಕೊಂಡ್ರೆ ಮನುಷ್ಯ ಬದುಕೋದು, ಧರ್ಮ ಬಿಟ್ಟರೆ ಹಾಗೆ ಬದುಕ್ತಾರೆ ಅಂತ ಕೇಳಿದ್ರೆ ಹೇಳ್ತಾರೆ, ಆ ಧರ್ಮದ ಅರ್ಥ ಹಾಗಲ್ಲ. ಈಗ ಧರ್ಮ ಇಟ್ಕೊಂಡ್ರೆ ಬದುಕ್ತಾ ಅನ್ನೋದು ಕರೆಕ್ಟೇ. ಉದಾಹರಣೆಗೆ ಈಗ ಇದರಲ್ಲಿದ್ದ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವನ ಪೇಷಂಟ್ ಆಗಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ, ಇನ್ ಪೇಷಂಟ್ ಅವನೀಗ ಅಲ್ಲಿ ಏನೋ ಕೊಡ್ತಾರೆ, ತೋಬಕೋ ಬೇಡುವ. ಈಗ ಎರಡು ಧರ್ಮ ಇದೆ, ಈಗ ಪ್ರಾಣ ಉಳಿಸಿಕೊಳ್ಳೋದು ಒಂದು ಧರ್ಮ, ಅಲ್ಲಿ ಮಡಿ ಕಳ್ಕೊಳ್ಳೋದು ಇನ್ನೊಂದು ಅಧರ್ಮ. ಅದು ಯಾವ್ದು ದೊಡ್ಡದಾಗಬೇಕೀಗ? ಪ್ರಾಣ ಉಳಿಸಿಕೊಂಡು ದೊಡ್ಡದಾಗಬೇಕು. ಆಮೇಲೆ ಏನ್ ಮಾಡಕ್ ಬರುತ್ತೆ ಇದಕ್ಕೆ ಪ್ರಾಯಶ್ಚಿತ್ತ? ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಸತ್ ಮೇಲೆ ಪ್ರಾಯಶ್ಚಿತ್ತ ಪ್ರಶ್ನೆ ಇಲ್ಲ. ಆ ಧರ್ಮ ಇದು ಹೇಳಿದ್ರು, ಮುಖ್ಯ ಧರ್ಮದ ಪ್ರಶ್ನೆ ಅಲ್ಲ ಇದು, ಅಮುಖ್ಯ ಧರ್ಮದ ಪ್ರಶ್ನೆ. ಮುಖ್ಯ ಧರ್ಮ ಯಾವಾಗಲೂ ಕೂಡ ಉಳಿಲೇಬೇಕು. ಈ ಸೆಕೆಂಡರಿ ಧರ್ಮ ಬಂದ ಕಾಲಕ್ಕೆ ಈ ಪ್ರಾಣ ಅದಕ್ಕೆ ಕ್ಲಾಶ್ ಬರಬೇಕು. ಬರೀ ಕ್ಲಾಶ್ ಬರೋದು ಮಾಡಿ ಅಧರ್ಮ ಮಾಡಿದ್ರೆ ತಪ್ಪು, ಕ್ಲಾಶ್ ಬರಬೇಕಾಗ. ಯಾವ ಕ್ಲಾಶ್ ಬರಬೇಕು? ನಾನು ಬದುಕೋದು, ನಿನ್ನ ಗರ್ಭ ಹುಟ್ಟೋದು, ಎರಡರಲ್ಲಿ ಏನ್ ಮಾಡಬೇಕು? ಹೊಡಿಬಾರ್ದು ಅಂಬುದು ಕರೆಕ್ಟೇ, ನಾನು ಬದುಕಬೇಕಲ್ಲ ಅದು ಕೊಡಿದ್ದೆ. ಅರ್ಥ ಆಯ್ತಾ? ಅಂತ ಹೊತ್ತೇ ಅರ್ಥ ಬುದ್ಧಿ ನ ಧರ್ಮವಿತ್ ಸುಭಾಷಿತ. ಹೌದು ಹೌದು. ಈ ಯಾತಕ್ಕೆ ಕಾಣಿಸ್ಕೊತಾರೆ ಅಂದ್ರೆ, ಮೊದಲು ಅವಳಿಗೆ ಶಾಕ್ ಆಗುತ್ತೆ, ಬಟ್ ಆಮೇಲೆ ಖುಷಿ ಪಡ್ತಾಳು. ಅವಳು ಅವಳ ಉದ್ದೇಶ ಏನಿತ್ತು ಅಂದ್ರೆ ಕೆಟ್ಟದಿದ್ರು ಕೂಡ ಅವಳು ಕೆಟ್ಟವಳಲ್ಲ, ಆದ್ರಿಂದ ಮೊದಲಿಗೆ ಅವ್ರು ಏನೋ ಆಗೋಯ್ತಲ್ಲ ಅನ್ಕೊಂಡ್ಬಿಡ್ತಾಳೆ. ಇದೆಲ್ಲ ಕೇಳಿದ್ಮೇಲೆ ಏನಾಗುತ್ತೆ ಅವಳಿಗೆ? ಭಾರಿ ಖುಷಿ ಆಗುತ್ತೆ. ಅದು ಕೇಳಿಸ್ಕೊಂಡು ಒಳ್ಳೇದು ಮಾಡ್ತಾರೆ ದೇವತೆಗಳು. ಯಾವಾಗಲೂ ಕಾಣಿಸ್ಕೊಂಡ್ರೆ ಏನ್ ಮಾಡ್ತಾರೆ ಅವರು? ಒಳ್ಳೇದು ಮಾಡದೆ ಇರೋದಿಲ್ಲ. ಒಂದು ಮಾತಿದೆ, ನ ದೇವತೋಷಣ ಮೃತ, ದೊಡ್ಡವರ ದರ್ಶನ ದೊಡ್ಡವರ ಪ್ರೀತಿ ಎಂದು ಕೂಡ ವ್ಯರ್ಥ ಆಗೋದೇ ಇಲ್ಲ. ಆ ದೇವತೆಗಳು ಕಾಣಿಸ್ಕೊಂಡವ್ರು ಏನ್ ಮಾಡ್ತಾರೆ ಅವರು? ಯಾರು ಒಳ್ಳೇದು ಮಾಡಲೇಬೇಕು, ಅದು ಪದ್ಧತಿ. ಬರಿಕೈಲಿ ಹೋಗೋದಿಲ್ಲ ಅಂತಾರಲ್ಲ, ಬರೀ ಯಾರು ಮನೆ ಬಂದ್ರೆ ಬರಿಕೈಲಿ ಬರೋದಿಲ್ಲ ಅಂತಾರಲ್ಲ, ಆ ಟೈಪ್ ದೇವತೆಗಳು ಯಾವಾಗ ಅನುಗ್ರಹ ಮಾಡದೆ ಹೋಗೋದಿಲ್ಲ. ಅದಕ್ಕೆ ಸೆನೆ ಕಾಟ ಅಂತಾರಲ್ಲ, ಅಲ್ಲಿ ಒಂದು ಪಾಯಿಂಟ್ ಇದೆ, ಬಹಳ ಜನ ಗೊತ್ತಿಲ್ಲ. ಶನೇಶ್ವರ ಕಾಟ ಕೊಡೋದು ಸುಮ್ ಸುಮ್ಮನೆ ಕಾಟ ಕೊಡೋದಿಲ್ಲ, ಅವ್ರು ಪಾಪಕ್ಕೆ ತಕ್ಕಂತೆ ಪಾಪ ಕೊಡ್ತಾರೆ, ಪಾಠ ಕೊಟ್ಬಿಡ್ತಾರೆ. ಆದ್ರೆ ತಾನು ದೇವತೆ ಆತ, ಶನಿ ಕೆಟ್ಟವ ವ್ಯಕ್ತಿ ಅಲ್ಲ, ಶನಿ ಯಾರಾತ? ದೇವತೆ ಆತ. ಅದಕ್ಕೆ ಏನ್ ಮಾಡ್ತಾನಂತೆ, ಕೊನೆ ಶನಿ ಕಾಟ ಹೋಗ್ಬೇಕಾದ್ರೆ ಏನ್ ಮಾಡ್ತಾರಂತೆ? ಸ್ವಲ್ಪ ಒಳ್ಳೇದು ಮಾಡಿ ಹೋಗ್ಬಿಡ್ತಾರೆ. ಎಂತ ಶನಿದೇಶ ಇದ್ದವರಿಗೂ ಕೂಡ ಎಂಡಲ್ಲಿ ಒಳ್ಳೇದು ಮಾಡ್ತಾರೆ. ಯಾಕೆ ದೇವತೆಗಳು ಸ್ವಭಾವ, ರಾಹು ಒಳ್ಳೇದು ಮಾಡೋದಿಲ್ಲ. ಆ ರೀತಿಯಾಗಿ ರಾಹು ಯಾರೋ ದುಷ್ಟ, ಅವರು ರಾಹು ದುಷ್ಟಗ್ರಹ ಅಂತ ಕರೀತಾರೆ. ಶನಿ ಪಾಪಗ್ರಹ ಅಂತ ಕರೆದ್ರು ಕೂಡ ದೇವತೆ ಸ್ವರೂಪತಃ. ಇವನು ಪಾಲಿ ಪಾಪಗ್ರಹ ಆದರೂ ಕೂಡ ಅಥವಾ ನೇಚರ್ ಏನೋ ಒಳ್ಳೇದು. ಇದು ಅರ್ಥ ಮಾಡ್ಕೊಂಡ್ರೆ ದೇವತೆಗಳ ದರ್ಶನ ಎಂದು ಕೂಡ ಸತ್ಫಲಕ್ಕೆ ಹೊರತು ಬೇರೆದಕ್ಕಲ್ಲ. ಅದು ಇವತ್ತು ಎಂದಾದ್ರೂ ದೇವಸ್ಥಾನಕ್ಕೆಲ್ಲ ಹೋದ ಕಾಲಕ್ಕೆ ನಮಗೇನು ಕಾನ್ಸೆಪ್ಟ್ ಇದೆ ಜನರಲ್ಲಿ ಒಂದು ಒಳ್ಳೇದಾಗುತ್ತೆ, ಅದು ಅದನ್ನು ತೋರಿಸ್ತಾರೆ. ಅದಕ್ಕೆ ಅವ್ರು ದರ್ಶನ ಕೊಟ್ಟಿದ್ರಿಂದ ಒಳ್ಳೇದು ಮಾಡಿ. ತಾರತಮ್ಯದಲ್ಲಿ ಹೆಸರು ನೋಡಿದ್ರೆ ತಾಯಿ, ಈಕೆ ಇವ್ರು ನೋಡಿದ್ರೆ ಮಗ. ಅದು ಎಲ್ಲಿ ತಾರತಮ್ಯ? ಅರ್ಥ ಇಂದ್ರದೇವರು ಎಷ್ಟು ಮೇಲಿದ್ದಾರೆ, ದಿತಿ ಎಷ್ಟು ಕಡಿಮೆ ಇದ್ದಾಳೆ, ಅವಳು ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾರೆ ಅಷ್ಟೇ. ಅದಕ್ಕೆ ಒಳ್ಳೊಳ್ಳೆ ಮಾತಾಡ್ತಾನೆ, ಅಮ್ಮ ಅಮ್ಮ ಅಂತ ಮಾತಾಡ್ತಾನೆ, ಉದ್ಧಾರ ಮಾಡ್ತಾರೆ. ಹೌದು, ಕೆಟ್ಟ ಕೆಲಸ ಮಾಡಕ್ ಬರೋದಿಲ್ಲ ಅದನ್ನ ಹೇಳಿದ್ದವರು. ಅದಕ್ಕೆ ಉಪಾಯ ಮಾಡಿದ್ರು, ಒಳ್ಳೆಯವ್ರ ಹತ್ರ ಸಾಯ್ಬೇಕು ಅಂತಿದ್ರು. ಫಾಲ್ಡರ್ ಕುಡ್ಲಕ್ಕೆ ನಾನು ಕುಡದೇ ಕುಡಿತೀನಿ ಅಂತ ಕುತ್ಕೊಂಡ್ಬಿಟ್ಟೆ ವಿಷಾನ. ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ಏನ್ ಮಾಡ್ಬಿಟ್ರಿವ್ರು, ಆ ಲೋಟ ತೆಗೆದು ಅಮೃತ ಲೋಟ ಇಟ್ರು ಮುಂದಕ್ಕೆ. ಅವ್ನು ಕುಡಿದ್ಬಿಟ್ಟ, ಈ ಸಾಯ್ತಾನೆ ಆಯ್ ಸಾಯ್ತಾನೆ ಅಂದಕ್ಕೂ ಸಾಯ್ತಾನೆ ಇಲ್ಲ ಅವನು. ಅಯ್ಯೇ ಆಗಿರೋದೇನೀಗ, ಅಮೃತ ಕುಡಿದ್ರೆ ಸಾಯೋದಿಲ್ಲ, ಅರ್ಥ ಆಯ್ತಾ? ಈಗ ಅವ್ರು ಸಾಯ್ತೆ ಫಾಯ್ಬೇಕು ಸಂಕಲ್ಪ ಮಾಡಿದ್ದ, ಅವ್ರಿಗೆ ಅರ್ಥ ಆಗೋದಿಲ್ಲ. ಕುಡಿಲೇಬೇಕು ಕುಡಿಲೇಬೇಕು, ಆ ಲೋಟ ತೆಗೆದ ಬೇರೆ ಲೋಟ ಇಟ್ಟ. ಪುಂಸವನ ವ್ರತ ಎಂತ ಅಮೃತದ ವ್ರತ, ಏನ್ ಮಾಡೋದಿಲ್ಲ, ಅದು ಕೆಟ್ಟ ಫಲ ಕೊಡೋದೇ ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಇದು ಬಹಳ ಇಂಪಾರ್ಟೆಂಟ್ ಇದು. ವೈಷ್ಣವ ಧರ್ಮ ಎಂದು ಕೂಡ ಕೆಟ್ಟದನ್ನು ಮಾಡೋದೇ ಇಲ್ಲ ಅವನಿಗೆಲ್ಲ, ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ, ಅದು ಇಂಪಾರ್ಟೆಂಟ್. ಕೆಟ್ಟವರಿಗೆ ಕೆಟ್ಟದ್ ಮಾಡುತ್ತೆ ಅಂದ್ಬಿಟ್ಬಿಟ್ರು, ಒಳ್ಳೆಯವರಿಗೆಲ್ಲ ಏನ್ ಮಾಡುತ್ತೆ? ಅದು ಒಳ್ಳೇದು ಮಾಡಲೇಬೇಕು ಹೊರತು ಕೆಟ್ಟದ್ ಮಾಡೋದಿಲ್ಲ. ಅದಕ್ಕೆ ವೈಷ್ಣವ ಧರ್ಮ ಶ್ರೇಷ್ಠ ಅಂತ ಕರೆದಿವಿ. ಎಂದೆಂದು ಕನ್ಸ್ಟ್ರಕ್ಟಿವ್ ಹೊರತು ಡಿಸ್ಟ್ರಕ್ಟಿವ್ ಯಾವ ಸ್ಟೇಜಲ್ಲೂ ಆಗೋದಿಲ್ಲ. ಲಬ್ಧಾಂತರೋ ಅಚ್ಚಿದಂ ಗರ್ಭಮರ್ಥ ಬುದ್ಧಿರ್ನ ಧರ್ಮವಿತ್ ಕೃತೋ ಮೇ ಸಪ್ತ ಗರ್ಭ ಆಸನ್ ಸಪ್ತ ಕುಮಾರಕಾಃ ತೇಪಿ ಚೇಕೈಕಶೋ ವೃಕ್ಷಣಾಃ ಸಪ್ತಥಾ ನಾಪಿ ಮಮ್ರಿರೇ. ಕೃತಃ ಮೇ ಸಪ್ತ ಗರ್ಭ ಆಸನ್ ಸಪ್ತ ಕುಮಾರಕಾಃ. 49 ಯಾತಕ್ಕಾದ್ರು ಅಂತ ಕೇಳ್ತೀಯಲ್ಲ, ತೇ ಗರ್ಭ ಮೇ ನನ್ನಿಂದ ಸಪ್ತಧ ಕೃತ, ಏಳಾಗಿ ಕತ್ತರಿಸಲ್ಪಟ್ಟಿತು. ಆಗ ಏನಾಯಿತು, ಸಪ್ತ ಕುಮಾರಕಃ ಆಸನ್, ಏಳು ಜನ ಮಕ್ಕಳಾದರು. ಆಮೇಲೆ ಏನ್ ಮಾಡಿದೆ, ತೇಪಿಚ ಏಕೈಕಶಃ ವೃಕ್ಷ, ಒಬ್ಬೊಬ್ಬರನ್ನು ಮತ್ತೆ ಹೊಡೆದೆ. ಅವರೇನಾದರು ಸಪ್ತಧ ರಾಪಿ ಮಂಬ್ರಿರೆ, ಅವ್ರು ಮತ್ತೆ ಏಳಾದ್ರು. ಒಟ್ಟೆಷ್ಟಾಯ್ತು ಅಲ್ಲಿಗೆ, 40. ನಮಂಬ್ರಿರೆ, ಅದು ಸಾಯ್ಲಿಲ್ಲ. ಯಾತಕ್ಕೆ ಅಂದ್ರೆ ಪುಂಸವನ ವ್ರತ ವಿಷ್ಣು ದೇವತಾ ಕಾಲ ವ್ರತ, ಆ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಪುಂಸವನ ವ್ರತದಿಂದಾಗಿ ಅವರು ಏನ್ ಮಾಡಿದ್ರು ಸಾಯ್ತಾ ಇಲ್ಲ. ತತಸ್ತತ್ ಪರಮಾಶ್ಚರ್ಯಂ ವೀಕ್ಷಾಧ್ಯವಸಿತಂ ಮಯಾ ಮಹಾಪುರುಷ ಪೂಜಾಯಾಹ ಸಿದ್ಧಿ ಕಾರ್ಯಾನುಷಂಗಿಣಿ ಅದನ್ನು ಹೇಳ್ತಾರೆ. ತತಃ ತತ್ ಪರಮಾಶ್ಚರ್ಯಂ ವೀಕ್ಷ ಅಧ್ಯವಸಿತಂ ಮಯ. ಆಗ ನಾನು ಆಶ್ಚರ್ಯವನ್ನು ನೋಡಿದೆ. ಇಂದ್ರದೇವರು ಕೂಡ ಏನು ಉದ್ದೇಶ ಇತ್ತಂತೆ, ಆ ಕ್ಷಣಕ್ಕೆ ಅವ್ರಿಗೆ ಕೊಲ್ಲಬೇಕಷ್ಟೇ ಇದ್ದಿದ್ದು ಅವ್ರ ಮನಸ್ಸಿನಲ್ಲಿ. ಅವ್ರ ಉದ್ದೇಶ ಕೊಲ್ಲಬೇಕು ಅಂತಿದ್ದಿದ್ದು, ಇವರಿಗಿದ್ದು ಇತಿದೇವಿಗಿದ್ದಿದ್ದು ಇಂದ್ರನ ಕೊಲ್ಲವಾಗ ಹುಟ್ಟಬೇಕು ಅಂತೇಳಿ, ಇಂದ್ರದೇವರಿಗಿದ್ದಿದ್ದು ಇವ್ರು ಕೊಲ್ಲಬೇಕು ಅಂತೇಳಿ. ತಮಾಷೆ ಅಂದ್ರೆ ಇವ್ರು ಕೊಲ್ಲಕ್ಕೂ ಆಗಲಿಲ್ಲ, ಕೊಲ್ಲವಾಗ ಹುಟ್ಟಲೂ ಇಲ್ಲ. ಆಗ ನನಗೆ ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ಇಂದ್ರದೇವರು ಹೇಳ್ತಾರೆ, ಮಹಾಪುರುಷ ಪೂಜಾಯಾಹ ಸಿದ್ಧಿ ಕಾರ್ಯಾನುಷಂಗಿಣಿ ಸುಭಾಷಿತ. ಮತ್ತೆ ಮಹಾಪುರುಷನ ಪೂಜೆ ಮಾಡಿದ ಮೇಲೆ ಸಿದ್ಧಿ ಏನಾಗಿರುತ್ತೆ, ಯಾವಾಗಲೂ ಕಾರ್ಯವನ್ನು ಮಾಡುತ್ತೆ ಹೊರತು ನಾಶ ಮಾಡೋದಿಲ್ಲ ಅಂತ ನನಗೆ ಅರ್ಥ ಆಯಿತು ಅಂತೇಳಿ. ಇದು ವಿಷ್ಣು ಭಕ್ತಿಯ ಫಲ. ಇದು ಮಹಾಪುರುಷ ಪೂಜೆಯ ಸಿದ್ಧಿ ಎಂದು ಒಳ್ಳೆಯದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣ ಆಗೋದಿಲ್ಲ. ಆರಾಧನಂ ಭಗವತಃ ಇಹ ಮಾನಾ ನಿರಾಶಿಷ ಏತು ನೆಚ್ಚಂತೆಪಿ ವರಂ ತೇ ಸ್ವಾರ್ಥ ಕುಶಲಾ ಸ್ಮೃತಃ. ಇನ್ನೊಂದು ಸುಭಾಷಿತ, ಆರಾಧನಂ ಭಗವತಃ ಇಹ ಮಾನಾಹ ನಿರಾಶಿಷ ಏತು ನೆಚ್ಚಂತಿ ಅಪಿ ವರಂ ತೇ ಸ್ವಾರ್ಥ ಕುಶಲಾ ಸ್ಮೃತಃ. ಎಷ್ಟೊಳ್ಳೆ ಮಾತು ನೋಡಿ, ಭಗವತ ಆರಾಧನಂ ಇಹ ಮಾನಾಹ, ಭಗವಂತನ ಆರಾಧನೆಯನ್ನು ಇಷ್ಟಪಟ್ಟವರಿಗೆ ಮಾಡಕ್ಕೆ ಹೊರಟವರಿಗೆ ನಿರಾಶಿಷ ಏನು ಫಲ ಕೆಡದೆ ಹೋದರೂ ಕೂಡ, ಏತು ನೆಚ್ಚಂತೆಪಿ ವರಂ ಏನು ವರ ಇಷ್ಟಪಡದೆ ಹೋದರೂ ಕೂಡ ತೇ ಸ್ವಾರ್ಥ ಕುಶಲಾ ಸ್ಮೃತ ಅನ್ಕೊಂಡಿದ್ದೆಲ್ಲ ಆಗೇ ಬಿಡುತ್ತೆ ಅಂತ. ಅದಕ್ಕೆ ಮಹಾಫಲೇಶ ಕಥಾಚಾರ ಹೊಸ ಅರ್ಥ ಇದೆ. ದೇವರು ಪೂಜೆ ಮಾಡಿ ಅಂತ ಫಲ ಕೇಳಬಾರದು ಅಂದ್ರೆ ಕೇಳದೆ ಹೋದ್ರು ಕೊಡ್ತಾರೆ, ಮತ್ತೆ ಕೇಳ್ತೇನೆ ಅಂತ ಹೇಳಿದ್ರು. ಕೆಲವು ಸರ್ತಿ ದೊಡ್ಡ ಸವಾರಾಧನೆ ಊಟಕ್ಕೆ ಹೋದಾಗ ಸಿಂಪಲ್ ಊಟ ಕೇಳಿದ್ರು ಕೊಡೋದಿಲ್ಲ. ಏನ್ ಮಾಡ್ತಾರ ಅವರು, ಸಾರ್ವಳಿಕೆ ಬಿಡದೆ ಬೇಡ ಸ್ವೀಟ್ ಬರುತ್ತೆ ಮುಂದೆ ಅಂತ ಹೇಳ್ಬಿಡ್ತಾರೆ. ಆ ಟೈಮ್ ಇವನೇನು ಕೇಳಿಲ್ಲ ಅದನ್ನ, ಅವ್ರು ಕೊಡೋದೇ ಹಾಗೆ ಸಮಾರಾಧನೆ ಅರ್ಥ ಬರೋದೇ ಅದರಿಂದ. ಅದೇ ರೀತಿನೆ ಭಗವಂತನ ಆರಾಧನೆ ಮಾಡಿದವರು ಏನು ಫಲವನ್ನು ಕೇಳಬೇಕಾಗಿಲ್ಲ. ಯಾಕೆ ನಿರಾಶಿಷ ಅಪಿ ಸ್ವಾರ್ಥ ಕುಶಲಾಹ ಸ್ಮೃತಃ, ಅವ್ರು ಬೇಕಾದ ದೇವರು ಕೊಟ್ಟು ಬಿಡ್ತಾನೆ. ದೇವ್ರು ದೇವಕಾದ ಕೊಡ್ಲಕ್ಕೆ ಹೊರಟ ಕಾಲಕ್ಕೆ ನೀವು ಮತ್ತೆ ಕೇಳೋದಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ತಗೊಳ್ಳೋಕೆ ನಮ್ಗೆ ಆಗೋದಿಲ್ಲ, ಅಷ್ಟು ಕೊಡ್ತಾನೆ ದೇವರು. ಇನ್ನೂ ಕೇಳೋದ್ರಲ್ಲಿ ಜಾಡತನ ಇಲ್ಲ. ಕೆಲವರು ಇರ್ತಾರೆ, ಕೆಲವೊಮ್ಮೆ ಊಟಕ್ಕೆ ಹೋಗೋದಿಲ್ಲ ಏನ್ ಮಾಡಿದ್ರೆ, ಯಾಕೆಂದ್ರೆ ರಾಗಿದಷ್ಟು ಊಟ ಮಾಡಕ್ಕೆ ಹೋಗಿ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರೋ ಒಬ್ರು ಬಂದಿದ್ರು, ಯಾರದೋ ಮನೆಗೆ ಬೆಂಗಳೂರಿಗೆ ಬಂದಿದ್ರು ಬಹಳ ಹಿಂದೆ ರಾಯಚೂರಿಂದ, ಇಲ್ಕೊಳ್ಳಕ್ಕೆ ಒಬ್ರು ಮನೆಗೆ ಹೇಳದೆ ಹೋಗಿದ್ರು. ಆಮೇಲೆ ಬಂದ್ರು, ಇನ್ನೊಂದು ಮನೆಗೆ ಹೋಗೋದಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ ಎಷ್ಟು ಊಟ ಹಾಕಿದ್ರೆ ಬೆಂಗಳೂರು ಹೋಗಿ ಕೆಲಸ ಮಾಡಕ್ಕೆ ಆಗಲೇ ಇಲ್ಲ ನಮ್ಮ ಕೈಲಿ ಅಂತ ಹೇಳಿದ್ರು. ಹೋಗಿ ಊಟ ಮಾಡಿ ಮನೆ ಬಿಡ್ತಿದ್ದೆ ಹೊರತು ಆಫೀಸ್ ಕೆಲಸ ಆಗಲೇ ಇಲ್ಲ, ವಾಪಸ್ ಬಂದು ಮತ್ತೆ ಬೇರೆ ಸೆತ್ತು ಹೋದಾಗ ಅಲ್ಲಿ ಹಿಡ್ಕೊಬೋದಿಲ್ಲ ಅಂತ ಹೇಳಿದ್ರು. ಅದರ ತಾತ್ಪರ್ಯ ಏನು ಅಂದ್ರೆ, ಕೆಲವರು ಸ್ವಭಾವ ಆಗಿರ್ತಾರೆ, ಕೆಲವರು 20 ಕೇಳಿದ್ರು ಹಾಕೋದಿಲ್ಲ, ಕೆಲವರು ಬೇಡ ಅಂದ್ರು ಸೈಡಿಂದ ಹಾಕ್ತಿರ್ತಾರೆ. ಆದ್ರಿಂದ ದೇವರೆಂಥವ್ರು ಅಂದ್ರೆ ದೇವ್ ಒಂದೆರಡು ಕೈ ಇರೋ ಸೈಡಿಂದ ಹಾಕ್ಬೇಕಾದ್ರೆ ಅನಂತ ಕೈ ಇರೋ ಪರಮಾತ್ಮ ಹೇಗಾಗ್ತಾನೆ, ಕೊಟ್ಟು ತೊಗೊಳಕ್ ಆಗೋದಿಲ್ಲ. ಆದ್ರಿಂದ ಮಹಾಫಲೇಶ ಕಥಾಚಾರ ಮತ್ತೆ ಕೇಳ್ತೀರಿ ಅಂತ ಹೇಳ್ತಾರೆ. ಸ್ವಾರ್ಥ ಕುಶಲಾಹ ಸ್ಮೃತಾಹ ಆರಾಧ್ಯ ಆತ್ಮಪ್ರದಂ. ಯಾವ್ದು ಅದು ಹೇಳ್ತಾರೆ, ಅಯೋಗ್ಯರನ್ನು ಫಲ ಕೇಳಬಾರ್ದು ಯಾತಕ್ಕೆ, ಯೋಗ್ಯರನ್ನು ಫಲ ಕೇಳಬಾರ್ದು ಯಾತಕ್ಕೆ ಅಂದ್ರೆ ಅವ್ರು ಕೇಳದೆ ಹೋದ್ರು ಕೊಡ್ತಾರೆ. ಅಯೋಗ್ಯರನ್ನ ಯಾತಕ್ಕೆ ಕೇಳಬಾರ್ದು ಅಂದ್ರೆ ಕೇಳಿದ್ರು ಕೊಡೋದಿಲ್ಲ, ಅವ್ರು ಯಾಕೆ ಕೇಳ್ತೀರಿ ಸುಮ್ ಸುಮ್ಮನೆ ಅಂತ ಹೇಳ್ತಾರೆ. ಅವ್ರು ಕೇಳಿದ್ರೆ ಕೊಡೋದಿಲ್ಲ, ಅವ್ರನ್ನ ಕೇಳಬೇಡಿ, ಕೇಳಿದವ್ರು ಕೊಡ್ತಾರೆ ಇವ್ರನ್ನು ಕೇಳಬೇಡಿ. ಸೊ ಯಾರನ್ನು ಕೇಳಬಾರ್ದು ಹೊಟ್ಟಿನ ಮೇಲೆ, ಯಾರನ್ನು ಫಲ ಕೇಳಬಾರ್ದು, ಯಾರನ್ನು ಫಲ ಕೇಳಿದ್ರು ಕೂಡ ಅದು ಡೇಂಜರ್. ಇದು ಅರ್ಥ ಮಾಡಿಕೊಂಡ್ರೆ ಮಹಾಫಲೇಶ ಕದಾಚಾರ ಅನ್ನೋದಕ್ಕೆ ಒಳ್ಳೆ ಅರ್ಥ. ಏತು ನೆಚ್ಚಂತಿಪಿ ವರಂ ರೇ ಸ್ವಾರ್ಥ ಕುಶಲಾಹ ಸ್ಮೃತಾಹ, ಸ್ವಾರ್ಥೇ ಕುಶಲಾಹ ಸ್ವಾರ್ಥ ಕುಶಲಾಹ ಆರಾಧ್ಯ ಆತ್ಮಪ್ರದಂ ದೇವಂ ಆತ್ಮಾನಂ ಜಗದೀಶ್ವರಂ ಗೋವೃಣೀತ ಗುಣಸ್ಪರ್ಶ್ಯಂ ಸಹಸ್ಯಾನ್ನರ ಕೇಪಿಯತ್. ಮತ್ತಿನ್ನೊಂದು ಮಾತು, ಆರಾಧ್ಯ ಆತ್ಮಪ್ರದಂ ದೇವಂ ಆತ್ಮಾನಂ ಜಗದೀಶ್ವರಂ ಕಹಾವೃಣೀತ ಗುಣಸ್ಪರ್ಶ್ಯಂ ಬುಧಃ ಸ್ಯಾತ್ ನರಕೇ ಅಪಿಯತ್. ಎಷ್ಟೊಳ್ಳೆ ಮಾತಿದೆ, ಆತ್ಮಪದಂ ದೇವಂ ಆರಾಧ್ಯ, ಆತ್ಮಪದಂ ದೇವಂ ಆತ್ಮಾನಂ ಆರಾಧ್ಯ, ಜಗದೀಶ್ವರಂ ದೇವಂ ಆರಾಧ್ಯ. ಆತ್ಮಾನಂ ಸ್ವಾಮಿಯಾದ ಜಗದೀಶ್ವರಂ ಜಗತ್ತಿಗೆ ಒಡೆಯನಾದ, ದೇವಂ ಕ್ರೀಡಾದಿ ಗುಣವಿಶಿಷ್ಟನಾದ ನಾರಾಯಣನನ್ನ ಆತ್ಮಪ್ರದಂ ತನ್ನನ್ನೇ ಕೊಡ್ತಕ್ಕಂಥ ದೇವರು. ಹನುಮಂತೇವರು ತನ್ನನ್ನೇ ಕೊಡಲಿಲ್ಲವೇನು, ಗೊತ್ತಾಯ್ತಾ? ಜನಕಪ ಮೆಚ್ಚಿದ ರೀವ ಧನ ವಾಹನ ವಸನ ವಿಭೂಷಣ ವಸನ ಭೂಮಿಯ ತನು ಮನಗಳಿತ್ತಾದರಿಪರುಂಟೇನೋ ಲೋಕದೋಳು ಅಂತ ಹರಿ ಹೇಳಬೇಕಾದ್ರೆ, ಯಾರು ಏನೇನೋ ಕೊಡ್ತಾರೆ ರಾಜಮಹಾರಾಜರು, ಆ ದೇವ್ರು ಮಾತ್ರ ಏನು ಕೊಡ್ತಾನಂತೆ, ತನು ಮನೆಗಳಿತ್ತಾದರಿಪರುಂಟೇನೋ ಲೋಕದೋಳು. ಸಾಯುಜ್ಯ ಮುಕ್ತಿ ಕೊಡ್ತಾನೆ, ತನುವನ್ನೇ ಕೊಟ್ಟುಬಿಡ್ತಾನೆ, ವೈಕುಂಠ ಕೊಡ್ತಾನೆ, ಮನೆಯನ್ನು ಕೊಡ್ತಾನೆ ಅಂತ ದೇವ್ರು ಎಷ್ಟು ಕರುಣಾಳು ಅಂತ ಹೇಳ್ತಾರೆ. ಅದಕ್ಕೆ ಆತ್ಮಪ್ರದಂ ಅಂತ ಅದಕ್ಕೆ ಹೆಸರು. ತನ್ನನ್ನೇ ಕೊಡ್ತಕ್ಕಂಥ ದೇವ್ರನ್ನ ಆರಾಧನೆ ಮಾಡಿದ ಮೇಲೆ ಕಹಾವೃಣೀತ ಗುಣಸ್ಪರ್ಶ್ಯಂ ಬುಧಃ ಶ್ಯಾನ್ ನರಕೇಪಿಯತ್. ಕಹಾ ಬುಧಃ, ಯಾವ ಜ್ಞಾನಿತಾನೆ, ಗುಣಸ್ಪರ್ಶಂ ಋಣೀತ, ಗುಣಸ್ಪರ್ಶ ಅಂದ್ರೆ ವಿಷಯಗಳ ಸುಖವನ್ನು ಬಯಸ್ತಾನೆ, ದೇವರ ಆರಾಧನೆ ಮಾಡಿದ ವ್ಯಕ್ತಿ ಯಾರು ಕೂಡ ಏನು ಬಯಸೋದಿಲ್ಲ, ವಿಷಯಗಳ ಸುಖ ಬಯಸೋದಿಲ್ಲ. ಯಾಕೆಂದ್ರೆ ನರಕೇಪಿ ಯತ್ ಸ್ಯಾತ್, ನರಕದಲ್ಲೂ ಒಂದು ರೀತಿ ಸುಖ ಉಂಟಂತೆ. ನರಕದಲ್ಲೂ ಏನೋ ಒಂದು ಟೈಪ್ ಆಫ್ ಸುಖ ಇರುತ್ತೆ. ಅಂದ್ಮೇಲೆ ನರಕದಲ್ಲೂ ಇರತಕ್ಕಂಥ ಸುಖ ಸಂಸಾರದಲ್ಲಿ ಯಾಕೆ ಕೇಳಬೇಕು? ಮತ್ತೆ ಇನ್ನೂ ಹೇಳೋದಾದ್ರೆ, ಆರೋಗ್ಯವಂತ ಮನುಷ್ಯ ಔಷಧಿ ಆತ ಕೇಳ್ತಾನೆ, ಏನಾದರೂ ಮೆಡಿಸಿನ್ ಕೊಡಿ ಸುಮ್ಮನೆ ಅಂತ ಕೇಳಿದ್ರೆ ಏನಂತ, ಏನಿಲ್ಲ ಮತ್ತೆ ಯಾಕೆ ತಗೊಳ್ತೀನಿ ಅಂತ ಹೇಳ್ತಾನೆ. ಆರೋಗ್ಯವಂತ ಮನುಷ್ಯ ಹೇಗೆ ಔಷಧಿ ಕೇಳೋದಕ್ಕೆ ಹೋಗೋದಿಲ್ವೋ, ಜ್ಞಾನಿಗಳಾದವರು ಏನು ಕೇಳೋದಿಲ್ಲ, ವಿಷಯ ಸುಖ ಕೇಳೋದಕ್ಕೆ ಹೋಗೋದಿಲ್ಲ. ಇದು ಇಂದ್ರದೇವರು ಹೇಳ್ತಕ್ಕಂಥ ಒಂದೊಂದೇ ಮಾತುಗಳು. ಆರಾಧ್ಯ ಆತ್ಮಪ್ರದಂ ದೇವಂ ಆತ್ಮಾನಂ ಜಗದೀಶ್ವರಂ ಗೋವೃಣೀತ ಗುಣಸ್ಪರ್ಶ್ಯಂ ಬುಧಸ್ಯಾನ್ ನರಕೇಪಿಯತೆ. ಅವಳೇನು ಮಾಡಿದ್ದಾಳೆ, ವಿಷ್ಣುನ್ ಪೂಜೆ ಮಾಡಿದ್ದಾಳೆ, ಏನು ಕೇಳ್ತಿದ್ದಾಳೆ, ಇಂದ್ರದೇವನು ಕೊಲ್ಲ ಮಗ ಬೇಕು ಅಂತ ಕೇಳ್ತಾಳೆ. ಕೇಳೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಜ್ಞಾನಿಗಳಾದವರಿಗೆ ಆ ರೀತಿ ಕೇಳೋದಕ್ಕಾಗೋದಿಲ್ಲ. ಅದು ಅನ್ನೋಯಿಂಗ್ಲಿ ದೇವರು ಸೆಟ್ರೇಟ್ ಮಾಡಿಬಿಡ್ತಾನೆ. ನೋಯಿಂಗ್ಲಿ ಅಲ್ಲ, ನೋಯಿಂಗ್ಲಿ ಮಾಡೋದು ಬೇರೆ. ನಾವು ಕೆಟ್ಟದನ್ನು ಕೇಳಿದ್ರು ದೇವರು ಏನು ಮಾಡ್ತಾನಂತೆ, ಕೊಡೋದಿಲ್ಲ. ಮತ್ತೆ ಯಾವ ಡಾಕ್ಟರ್ ಕೂಡ ಸಾಯಲಕ್ಕೆ ಔಷಧಿ ಕೊಡಿ ಅಂದ್ರೆ ಕೊಟ್ಟರೆ ಡಾಕ್ಟರ್ ಆಗ್ತಾರೋ ಅವರು, ಏನಾಗ್ತಾರೋ ಅವರು, ಅಂತವ್ರು ಕೊಟ್ಟರೆ ಏನು ಮಾಡ್ತಾರೆ ಗೊತ್ತಾ, ಕೊಡ್ತೀನಿ ಬಾ ಅಂತೇಳಿ ಏನೋ ಕೊಟ್ಟು ಇದು ಮಾಡಿಬಿಡ್ತಾರೆ. ಸೈಕಲಾಜಿಕಲ್ ಪೇಷಂಟ್ ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾರೆ, ಟ್ರೀಟ್ ಅದು ವಾಸಿ ಆಗಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೊರತು ಇದನ್ನು ಕೊಡೋದಿಲ್ಲ. ಕೊಟ್ಟರೆ ಒಂದು ವೈದ್ಯನಾಗೋದಿಲ್ಲ, ಮರ್ಡರರ್ ಆಗ್ತಾರೆ. ಅದಕ್ಕೇನೆ ದೇವರು ಯಾವಾಗಲೂ ಕೂಡ ಭಕ್ತರು ಕೆಟ್ಟದನ್ನು ಕೇಳಿದ್ರು ಕೊಡೋದಿಲ್ಲ. ಹೇಳಿ ಹಿಂದೆ ಮಾತನ್ನು ಹಿಂದೆ ಬಂದಿದೆ ಈಗಾಗಲೇ. ಎಷ್ಟು ಇಷ್ಟಪಟ್ಟರು ಕೂಡ ಭಕ್ತರಿಗೆ ಪರಮಾತ್ಮ ಕೆಟ್ಟದನ್ನು ಕೊಡೋದಿಲ್ಲ. ಅವ್ರು ಒಳ್ಳೇದು ಅಂತ ತಿಳ್ಕೊಂಡು ಕೇಳಿಬಿಡ್ತಾರೆ, ದೇವರು ಕೊಡೋದಿಲ್ಲ. ಹೇಗೆಂದ್ರೆ ವೈದ್ಯ ಹೇಗೋ ಹಾಗೆ, ವೈದ್ಯನಾದವನು ರೋಗಿ ಬಯಸಿದ್ದೇನೆಲ್ಲ ಹೇಗೆ ಕೊಡೋದಿಲ್ಲ, ಅವನ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕೊಡ್ತಾನೋ, ನಮ್ಮ ಸಾಧನೆಗೆ ಏನು ಬೇಕೋ ಅದನ್ನು ಮಾತ್ರ ದೇವರು ಕೊಡ್ತಾನೆ ಹೊರತು ಕೇಳಿದ್ದೆಲ್ಲ ಕೊಡೋದಿಲ್ಲ. ತದಿದಂ ಮಮ ದೌರ್ಜನ್ಯಂ ಪಾಲಿಶಸ್ಯ ಮಹೀಯಸಿ ಶಂತು ಮರ್ಹಸಿ ಮಾತಸ್ತ್ವಂ ದಿಷ್ಟ್ಯಾ ಗರ್ಭೋ ಅಮೃತೋತ್ಥಿತ. ಇದೆಲ್ಲ ಯಾವುದಕ್ಕೆ ಉತ್ತರ ಅಂದ್ರೆ, ಯಾತಕ್ಕೆ 49 ಜನ ಹುಟ್ಟಿದ್ರು ನಿನ್ನ ಭಕ್ತರಾದ್ರು, ಅದಕ್ಕೆ ಉತ್ತರ ಇದೆ. ನೀವು ಮಾಡಿದ ವ್ರತದ ಫಲದಿಂದ ದೇವರು ಏನ್ ಮಾಡಿದ್ದಾನೆ, ಸತ್ಫಲ ಕೊಟ್ಟಿದ್ದಾನೆ ಅಂತ ಹೇಳಿದೆ. ನೋಡಿ, ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟ್ರೆ 49 ಒಳ್ಳೆ ಫಲ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಸ್ಮರಿಸು ಅನಂತ ಮಡಿ ಮಾಡಿ ದೇವರು ಏನ್ ಮಾಡ್ತಾನೆ, ಒಳ್ಳೇದನ್ನು ಕೊಡ್ತಾನೆ, ಹೆಚ್ಚು ಕೊಡ್ತಾನೆ. ಅದನ್ನು ಇಲ್ಲಿ ಸ್ಪಷ್ಟ ಕಾಣತಕ್ಕಂತ, ಕೆಟ್ಟದನ್ನು ಬಯಸಿದ್ರು ಕೂಡ, ಕೆಟ್ಟದನ್ನು ಬಯಸಿದ್ರು ಕೆಟ್ಟದನ್ನು ಕೊಡದೆ ಒಳ್ಳೇದನ್ನ ಬಹಳವಾಗಿ ಕೊಟ್ಟಿದ್ರಿಂದ ದೇವರು ಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಮ್ ಅನ್ನೋದಕ್ಕೆ ನಿದರ್ಶನ ಅದು. ಇಲ್ಲಿಂದ ಆದಷ್ಟು ಅದು ಸೆಕೆಂಡರಿ. ಅದು ಇದು ದೇವರ ಸಂಕಲ್ಪ ಹೀಗಿದ ಮೇಲೆ ಅದು ರೂಲ್. ಅದು ದೇವರ ಸಂಕಲ್ಪ ಅನ್ನೋದು ಯಾವ ಕಾಲಕ್ಕೂ ನಡೆಯದೆ. ತದಿದಂ ಮಮ ದೌರ್ಜನ್ಯಂ ಬಾಲಿಶಸ್ಯ ಮಹೀಯಸಿ ಕ್ಷಂತುಂ ಅರ್ಹಸಿ ಮಾತಃ ತ್ವಂ ದಿಷ್ಟ್ಯಾ ಗರ್ಭ ಅಮೃತೋತ್ಥಿತ. ಅಮ್ಮ, ಬಾಲಿಶಸ್ಯ ಮಮ ದೌರ್ಜನ್ಯಂ ಇದಂ ಕ್ಷಂತು ಅರ್ಹಸಿ. ಏನು ಸಣ್ಣ ಹುಡುಗ್ತಾನ ಮಾಡಿಬಿಟ್ಟೆ ನಾನೀಗ, ಪಡಿಲಕ್ಕೋ ಏನೇನೋ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡು ಅಂತ ಕೇಳ್ತಾರೆ. ಮಹೀಯಸಿ ಪೂಜ್ಯಳು ನೀನು, ಮಹೀಯಸಿ ಗೌರಿ ಶಬ್ದ ಇದ್ದ ಹಾಗೆ, ಹೇ ಮಹೀಯಸಿ ಪೂಜ್ಯಳಾದವಳೆ, ನನ್ನ ಬಾಲಿಶನಾದ ನನ್ನ ತಪ್ಪನ್ನು ಕ್ಷಮಿಸಿಬಿಡು. ಕ್ಷಂತು ಅರ್ಹಸಿ ಮಾತಸ್ತ್ವಂ, ಅಮ್ಮ ನೀನು ಕ್ಷಮಿಸಬೇಕು. ದಿಷ್ಟ್ಯಾ ಗರ್ಭೋ ಅಮೃತೋತ್ಥಿತ, ದಿಷ್ಟ್ಯಾ ಗರ್ಭ ಅಮೃತೋತ್ಥಿತ, ನಿನ್ನ ಗರ್ಭ ಅಮೃತವಾಗಿ ಬಂದಿದ್ದು ನಿನ್ನ ಪುಣ್ಯ ಅಂತ ಹೇಳಿದ್ದಾರೆ. ಅಮೃತೋತ್ಥಿತ, ಮೃತೋತ್ಥಿತವಾಗಲಿಲ್ಲ, ಅಮೃತೋತ್ಥಿತವಾಯಿತಲ್ಲ, ಅದು ನಿನ್ನ ಪುಣ್ಯ. ಶ್ರೀ ಶುಕ ಉವಾಚ, ಇಂದ್ರಸ್ತಯಾಭ್ಯನುಜ್ಞಾತ ಶುಕ್ಲಭಾವೇನ ತುಷ್ಟಯ ಮರುದ್ಭಿಹಿ ಸಹ ತಾಂ ನತ್ವಾ ಜಗಾಮ ತ್ರಿದಿವಂ ಪ್ರಭು. ಇಂದ್ರ ತಯಾ ಅಭ್ಯನುಜ್ಞಾತ ಶುಕ್ಲಭಾವೇನ ತುಷ್ಟಯ. ಆಗ ಅವಳೇನಾದ್ರು ತಿಥಿ ಶುದ್ಧ ಭಾವ ಅನಿಸ್ತಾಯ್ತು, ಅವಳಿ ಸಂತೋಷಪಟ್ಟುಬಿಟ್ಟು ಒಳ್ಳೇದಾಯ್ತು ಇಂದ್ರ ಅಂತ ಹೇಳಿ. ತಯಾ ಅಭ್ಯನುಜ್ಞಾತ, ಅನುಮತಿ ತಗೊಂಡು, ತಿಥಿ ಅನುಜ್ಞತೆಯನ್ನು ತಗೊಂಡ್ಬಿಟ್ಟು, ಮರುದ್ಭಿಹಿ ಸಹ 49 ಮರುತ್ತಗಳೊಂದಿಗೆ, ತಾಮ್ ನತ್ವ ಅವಳಿ ನಮಸ್ಕಾರ ಮಾಡಿ, ತ್ರಿದಿವಂ ಪ್ರಭು ಜಗಾಮ, ಪ್ರಭುವಾದ ಇಂದ್ರದೇವರು ಎಲ್ಲಿ ಹೊರಟೋದ್ರು, ತ್ರಿದಿವ ಅಂದ್ರೆ ಸ್ವರ್ಗ, ಸ್ವರ್ಗಕ್ಕೆ ಹೊರಟೋದ್ರು, ಅದಕ್ಕೆ ತ್ರಿದಿವೇಶರು ಅಂತ ಹೇಳಿ ಇಂದ್ರನ ಹೆಸರು ತ್ರಿದಿವೇಶ. ನತ್ವಾ ಜಗಾವ ತ್ರಿದಿವಂ ಪ್ರಭು ಏವಂತೆ ಸರ್ವಮಾಖ್ಯಾತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ ಮಂಗಲಂ ಮರುತಾಂ ಜನ್ಮ ಕಿಂಭೂಯ ಶ್ರೋತುಮಿಚ್ಛಸಿ. ಈ ಶುಕಾಚಾರ್ಯ ಹೇಳ್ತಾರೆ, ಏವಂತೆ ಸರ್ವಮಾಖ್ಯಾತಂ ಪರೀಕ್ಷಿತ ರಾಜ, ಏವಂ ಹೀಗೆ ತೇ ನಿನಗೆ ಸರ್ವಂ ಆಖ್ಯಾತವೆ ಎಲ್ಲ ಹೇಳಿಬಿಟ್ಟೆ. ಯನ್ಮಾಂ ತ್ವಂ ಪರಿಪೃಚ್ಛಸಿ, ಏನು ಕೇಳಕ್ಕೆ ಇಷ್ಟಪಟ್ಟಿಯಲ್ಲ, ಅದೇನು ಇಷ್ಟಪಟ್ಟಿದ್ದ ಪರೀಕ್ಷಿತ ರಾಜ, ದ್ವಿತೀಯ ಮಕ್ಕಳು ಒಳ್ಳೆಯವರು ಹೇಗಾದ್ರು, ದ್ವಿತೀಯ ಮಕ್ಕಳೆಲ್ಲ ದೈತ್ಯರು ಕೆಟ್ಟವರಾಗಬೇಕಾಗಿತ್ತಲ್ಲ, ಮರುತ್ತಗಳು ಮಾತ್ರ ಒಳ್ಳೆಯವರು ಯಾಕಾದ್ರು ಅಂತ ಪ್ರಶ್ನೆ ಕೇಳಿದ್ದೀಯಲ್ಲ, ಉತ್ತರ ಕೊಟ್ಟೆ ಇಷ್ಟೆಲ್ಲ ಕೂಡ. ಮಂಗಲಂ ಮರುತಾಂ ಜನ್ಮ, ಮರುತ್ತಗಳ ಜನ್ಮ ಎಂಥದ್ದು ಮಂಗಲಕರವಾದ ಕಥೆ ಅದು. ಕಿಂಭೂಯ ಶ್ರೋತುಮಿಚ್ಛಸಿ, ಕಿಂಭೂಯ ಶ್ರೋತು, ಇನ್ನೇನು ಕೇಳ್ತಿ ಕೇಳು. ಇದು ಸ್ವಾರಸ್ಯ ನೋಡಿ, ಈ ಮರುತ್ತಗಳ ಜನ್ಮದ ಕಥೆ ಕೇಳೋದು ಮಂಗಳಕರ, ಅರ್ಥ ಆಯ್ತಾ? ಮರುತ್ತಗಳ ಜನ್ಮದ ಕಥೆ ಕೇಳೋದು ಮಂಗಳಕರ. ಮಧ್ವಾಚಾರ್ಯ ಬರೀ ಮರುತ್ತಗಳಲ್ಲ, ಯಾರವರು? ಮರುತ್ ಶ್ರೇಷ್ಠರು. ಅವ್ರ ಕಥೆ ಮಧು ವಿಜಯ ಕೇಳಿದ್ರೆ ಏನಾಗುತ್ತಾಗ? ಪರಮ ಮಂಗಳ ಅಂತ ಅರ್ಥ. ಇವ್ರ ಕಥೆ ಕೇಳಿದ್ರೆ ಎಷ್ಟು ಒಳ್ಳೇದಾಗದಾದ್ರೆ, ಅವ್ರ ಕಥೆ ಕೇಳಿದ್ರೆ ಭಾರಿ ಮಂಗಳ ಆಗತ್ತೆ. ಇವ್ರು ಬರುತ್ತೆ ತಗೊಳ್ಳೋದ್ರೆ ಸ್ವಲ್ಪ ದೇವತೆಗಳಷ್ಟೇ, ಶೇಷದಷ್ಟು ದೇವತೆಗಳು. ಅವರೆಂಥವ್ರು ಮುಖ್ಯ ಪ್ರಾಣ ಅವರು, ಅವ್ರ ಕತೆ ಕೇಳಿದ ಮೇಲೆ ಏನಾಗಬೇಕು ಒಳ್ಳೇದಾಗಲೇಬೇಕು. ಅದಕ್ಕೆ ಹೇಳ್ತಾರೆ ಮಧ್ವವಿಜ ಎಂಬುದು ಏನದು ಸರ್ವೇಷ್ಠ ಸಾಧಕವಾದದ್ದು. ಅದು ಬಾದನೂರು ಸ್ವಾಮಿಗಳು ವಿಷ್ಣು ತೀರ್ಥರು ಏನ್ ಮಾಡಿದ್ದಾರೆ, ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕ, ಒಂದೊಂದು ಅಧ್ಯಾಯಕ್ಕೆ ಏನು ಫಲಶ್ರುತಿ ಅಂತ ಹೇಳ್ತಾರೆ, ಒಂದೊಂದು ಸರ್ಗ ಓದೋದು ಇಂಥ ಫಲ ಆಗ್ತದೆ ಅಂತ ಹೇಳಿ ತಿಳಿಸ್ತಾರೆ. ಅದು ಬಹಳ ಮುಖ್ಯ. ಆಚಾರ್ಯರ ಮಹಿಮೆಗೆ ಇದು ಇಂಡೈರೆಕ್ಟ್ ಭಾಗವತದಲ್ಲಿ ಬಂದಿರತಕ್ಕಂಥ ಆಧಾರ ಇದೆ. ಮರುತಗಳ ಜನ್ಮದ ಕಥೆ ಕೇಳಿದರೆ ಮಂಗಳವಾಗ್ತದೆ. ಮಂಗಲಂ ಮರುತಾಂ ಜನ್ಮ ಕಿಂಭೂಯ ಶ್ರೋತು ಮಿಚ್ಚ. ಈ ಮರುತ್ತುಗಳು ಹುಟ್ಟಬೇಕಾದ್ರೆ ಪುಂಸವನ ವ್ರತ ಮಾಡಿದರು, ನೆನಪಿರಲಿ. ಈ ವ್ರತ ಮಾಡಬೇಕಾದ್ರೆ ಪುಂಸವನ ವ್ರತ ಮಾಡಿದರು. ಅವ್ರೇನ್ ಮಾಡಿದರು? ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈರಿ ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾಲ್ನವ ಪುತ್ರ ಕಾಮು. ಅದರಲ್ಲಿ ಇದು ಸೇರಿಸ್ಕೊಂಡ್ಬಿಡ್ಬೇಕು. ಒಂದು 12 ವರ್ಷ ಮಾಡಿರೋದ್ರಿಂದ ಒಂದು ವರ್ಷದ ವ್ರತ ಇನ್ಕ್ಲೂಡೆಡ್. ಆದಿಶಬ್ದ ಇದೆ ಅದರಲ್ಲಿ, ಪಯೋವ್ರತ ಮುಖೈ ಅಂತ ಹೇಳಿದ್ರಿಂದ ಪಯೋವ್ರತ, ವಿಷ್ಣು ಪಂಚಕ, ವಿಷ್ಣು ಪಂಚಕ ಪ್ಲಸ್ ಈ ಪುಂಸವನ ಎಲ್ಲ ವ್ರತವನ್ನು ಮಾಡಿದ್ರ ಫಲ ಯಾರು ಹುಟ್ಟಿದ್ರು? ಮಧ್ವಾಚಾರ ಅವತಾರ ಮಾಡಿ. ಹೀಗೆ ಮರುತ್ತಗಳ ಉತ್ಪತ್ತಿ ಮಂಗಲಕರ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಇತಿ ಶ್ರೀಮದ್ ಭಾಗವತೆ ಷಷ್ಠ ಸ್ಕಂಧೆ 18ನೇ ಅಧ್ಯಾಯ. ಷಷ್ಠ ಸ್ಕಂಧದಲ್ಲಿ 18ನೇ ಅಧ್ಯಾಯ ಆಯಿತು. ಈಗ 19ನೇ ಅಧ್ಯಾಯ ಅಥವಾ 19 ಕೊನೆ ಅಧ್ಯಾಯ ಕೂಡ ಇದೆ. ಷಷ್ಠ ಸ್ಕಂಧದ ಕೊನೆ ಅಧ್ಯಾಯ ಏನೋ ಏನು ಹೇಳಿಲ್ಲ. ಕೆಲವರು ಪಾಂಡುರಾಜ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ ಆಧಾರಗಳು ಸಿಗ್ತವೆ. ಇವರು ಪಾಂಡುರಾಜರ ಸಂಭವ ಇದೆ. ತಾವು ಕುಂತಿನೇ ಇವರು ವೇದವತಿ, ಪಾಂಡುರಾಜನೇ ಮಧ್ಯೆಯರು ಅಂತ ಕೆಲವು ಕಡೆ ಉಂಟು. ಅದು ಸರಿ ಹೋಗ್ತದೆ. ಕಾರಣ ಏನಂತ ಕೇಳಿದರೆ ಅವ್ರು ಭೀಮಸೆಯನ್ನು ಪಡೆದ್ರು, ಆಚಾರ್ಯನ್ನು ಪಡೆದ್ರು ಅಷ್ಟೇ. ರಾಜೋವಾಚ ವ್ರತಂ ಪುಂಸವನಂ ಬ್ರಹ್ಮನ್ ಭವತಾ ಯದುದೀರಿತಂ ತಸ್ಯ ವೇದಿತು ಮಿಚ್ಛಾಮಿ ಏನ ವಿಷ್ಣು ಪ್ರಸೀದತಿ. ಈಗ ಇಷ್ಟೆಲ್ಲ ಕುತೂಹಲ ಕೊಟ್ಟ ಮೇಲೆ ಪುಂಸವನ ವ್ರತ ಮಾಡಿದ್ರಿಂದ ಇಂಥ ಅದ್ಭುತವಾದ ಬದಲಾವಣೆ ಆಯಿತು ಅಂದ ಮೇಲೆ ಪುಂಸವ್ರತ ಅಂದ್ರೆ ಏನು ನಾ ಮಾಡಬೇಕು ವಿಷಯ ಹೇಳಿ ಅಂತ ಕೇಳ್ತಾರೆ. ವ್ರತದ ಬಗ್ಗೆ ಹೇಳ್ತಾರೆ. ಬಹುಶಃ ಭಾಗವತೋಕ್ತವಾದ ಒಂದು ವ್ರತ ಅಂದ್ರೆ ಯಾವುದು? ಪುಂಸವನ ವ್ರತ, ಪಯೋವ್ರತ ಎಲ್ಲ ಭಾಗವತದಲ್ಲಿ ಬಂದಿರೋ ವ್ರತಗಳಿವೆಲ್ಲ ಕೂಡ. ಮಾಲ್ಗಡದಲ್ಲಿ ಮಾತ್ರ ಮಾಡಬೇಕು. ಪುಂಸವನ ಹೇಳ್ತಾರೆ, ಇದು ಯಾವಾಗಲೂ ಮಾಡಾಗಿಲ್ಲ, ಇದು ಕಾಲ ಕೊಡ್ತಾರೆ. ವ್ರತಂ ಪುಂಸವ ಚಾತುರ್ಮಾಸನ ಜನವರಿಯಲ್ಲಿ ಮಾಡ್ತೀವಿ ಅಂದ್ರೆ ಅರ್ಥ ಏನಾಗ್ತದೆ? ಯಾವುದು ಧನುರ್ಮಾಸ ಅಲ್ಲ, ಇಲ್ಲೇ ಯಾಕೆ ಅವಸರ ಪಡ್ತೀರಿ ನೋಡಿ, ಇಲ್ಲೇ ವಾಕ್ಯ ಬರೆದಿರೋದೇ ಅದಕ್ಕೆ ಬರೆತಿರೋದು. ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತಿದ್ದಾರೆ. ವ್ರತಂ ಪುಂಸವನಂ ಬ್ರಹ್ಮನ್ ಭವತಾ ಯದುದೀರಿತಂ. ಯದುದಿ ಬ್ರಹ್ಮನ್ ಬ್ರಹ್ಮರ್ಷಿಗಳಾದ ಶುಕಮುನಿಗಳೇ, ಭವತಾ ಯದುದೀರಿತಂ ಪುಂಸವನಂ ವ್ರತಂ. ನೀವೇನು ಪುಂಸವನ ವ್ರತ ಅಂತ ಹೇಳಿದಿರಲ್ಲ, ತಸ್ಯ ವೇದಿತು ಮಿಚ್ಛಾಮಿ ಅಂತ ತಿಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಏನ ವಿಷ್ಣು ಪ್ರಸೀದತಿ, ಅದರಿಂದ ಏನಾಗುತ್ತೆ ಅಂತಾಯ್ತು? ವಿಷ್ಣು ಪ್ರಸನ್ನನಾಗ್ತಾನೆ, ಅದನ್ನು ಮಾಡಬೇಕು ಹೇಳು ಅಂತ ಹೇಳಿದ. ಶ್ರೀ ಶುಕ ಉವಾಚ ಶುರು ಮಾಡ್ತಾರೆ. ಹೇಗೆ ಹೇಳಬೇಕು ಅಂದ್ರೆ, ಶುಕ್ಲೇ ಮಾರ್ಗಸಿರೆ ಪಕ್ಷೇ ಯೋಷಿತ್ ಭರ್ತುರ ಅನುಜ್ಞೆಯ ಆರಭೇತ ವ್ರತಮಿದಂ ಸಾರ್ವಕಾಮಿಕಮಾದಿತ. ಮೊದಲನೇದು ಯಾರು ಮಾಡಬೇಕಿದನ್ನ? ಯೋಷಿತ್ ಹೆಂಗಸರು ಮಾಡೋ ವ್ರತ ಇದು, ಬೇಡ ಇಂಪಾರ್ಟೆಂಟ್. ಇದು ಗಂಡಸರು ಮಾಡೋ ವ್ರತ ಅಲ್ಲ, ಹೆಂಗಸರು ಮಾಡಬೇಕಾದ ವ್ರತ. ಗಂಡಸರಿಗೆ ಅರ್ಧ ಸಮಾಧಾನ ಆಗುತ್ತ, ಒಂದು ಅವಾರ್ಡ್ ಆದಾಗಾಯ್ತ. ಶುಷ್ಪಂಚಮಿ ಇದ್ದಾಗೆ ಶುಕ್ಲೇ ಮಾರ್ಗಸಿರೇ ಪಕ್ಷೆ, ಈ ಮಾರ್ಗಸಿರ ಶುಕ್ಲ ಪಕ್ಷದಲ್ಲಿ ಶುರು ಮಾಡಬೇಕಿದ್ರೆ. ಯಾವಾಗಲೂ ಶುರು ಮಾಡಾಗಿಲ್ಲ ಮಾರ್ಗಸಿರ ಮಾಸದ, ಮಾರ್ಗಸಿರ ಮಾಸ ಧನುಮಾಸದಲ್ಲಿ ಬರಬೇಕು ಅಂತೇನೇ ಇಲ್ಲ. ಈ ಸರ್ತಿ ನೋಡಿ, ಮಾರ್ಗಸಿರ ಮಾಸ ಧನುಮಾಸ ಬರುತ್ತೆ, ಮಾರ್ಗಸಿರ ಪುಚ್ಛ ಅರ್ಧ ಬಂದಿರುತ್ತೆ ಆಗಲೇ. ಅದರಿಂದ ಧನುಮಾಸಕ್ಕೆ ಇದಕ್ಕೆ ಸಂಬಂಧಪಟ್ಟಿಲ್ಲ, ತಪ್ಪದು ಹೇಳಿದ್ನಲ್ಲ. ಈಗ ಧನುಮಾಸದಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಧನುಮಾಸದಲ್ಲಿ ಒಂದೊಂದ್ಸರಿ ಕೋಯಿನ್ಸೈಡ್ ಆಗ್ಬೋದು ಅಷ್ಟೇ, ವೆರಿ ರೇರ್ ಅದು, ವೆರಿ ರೇರ್. ಬಟ್ ಆಕ್ಚುಲಿ ಮೂರು ವರ್ಷದಲ್ಲಿ ಒಂದು ವರ್ಷ ಮಾತ್ರ ಟೈಲ್ ಆಗುತ್ತೆ ಅಧಿಕ ಬಂದಾಗ. ಉಳಿದಂತೆ ಆದ್ರೆ ಬರ ಎಲ್ಲಿ ಬರುತ್ತ ಅದು ಮೊದಲೇ ಬಂದ್ಬಿಡು. ಈ ಸರ್ತಂತೂ ಪೂರ್ತಿ ಮೊದಲೇ ಮಾರ್ಗಸರ ಮಾಸ ಮುಗಿದು 15 ದಿವಸದ ಮೇಲೆ ಧನುಮಾಸ ಶುರುವಾಗುತ್ತೆ. ಮಾರ್ಗಸರ ಮಾಸ ಎಂದು ಶುರು ಮಾಡ್ಬೇಕಿದನ? ಪಾಡ್ಯ ಶುರು ಮಾಡ್ಬೇಕು. ಶುಕ್ಲ ಪಕ್ಷೆ ಶುಕ್ಲೇ ಮಾರ್ಗಸರೆ ಪಕ್ಷೆ ಯೋಷಿತ್ ಭರ್ತುರ ಅನುಜ್ಞೆಯ ಗಂಡನ ಅನುಮತಿ ತಗೊಂಡು ಮಾಡಬೇಕು. ಆರಭೇತ ವ್ರತವಿದಂ ಸಾರ್ವಕಾಮಿಕ ಮಾದಿತ. ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಎಂಥ ವ್ರತ ಅಂದರೆ ಸಾರ್ವಕಾಮಿಕ, ಸರ್ವ ಪುರುಷಾರ್ಥ ಸಿದ್ಧಿಪ್ರದವಾದ ವ್ರತ. ಸಾರ್ವಕಾಮಿಕ ಎಲ್ಲ ಕಾಮನೆಗಳನ್ನು ಕೂಡ ಈಡಿಸ್ತಕ್ಕಂಥ ಕಾಮಿಕ, ಎಲ್ಲ ಕಾಮ್ಯವ್ರತ ಅಂತ ಅರ್ಥ ಅಲ್ಲ, ಅದಕ್ಕೆ ಎಲ್ಲ ಕಾಮನೆ ಕೊಡತಕ್ಕಂಥ ವ್ರತ ಅಂತ ಅರ್ಥ. ಮತ್ತಿನ್ನೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ಶುಕ್ಲೇ ಬಂದೆ ಏನ ಹೌದು ನೀವು ಮಾಡಲಿ ಅಂತ ಇಷ್ಟೊಬ್ಬರಿಗೆ ಗೊತ್ತಾಗಬೇಕಲ್ಲ. ದಿದ್ದೆ ಹೇಳಿದ್ದು ಇವ್ರು ಏನು ಹೇಳಿಲ್ಲ ಇಷ್ಟೊತ್ತು ಕೂಡ. ಅಲ್ಲಿ ಏನು ಹೇಳಿದ್ರು ಗೊತ್ತಾ, ಹಿಂದೆ ಇವ್ರು ಹೇಳೋದೇನು ಹಿಂದೆ ಹೇಳಿದ್ರಲ್ಲ ಮತ್ತೆ ಕೇಳ್ತಾರೆ ಅಂತೇಳಿ. ಹಿಂದೆ ಹೇಳಿದ್ದೇನು ಹೇಳಿದ್ರು? ವ್ರತದ ನಿಯಮ ಮಾತ್ರ ಹೇಳಿದ್ರು ಅಷ್ಟೇ, ವ್ರತದ ಸ್ವರೂಪ ಹೇಳಿಲ್ಲ. ವ್ರತದಲ್ಲಿ ಏನೇನು ಹೇಗೆ ನಡ್ಕೋಬೇಕು ಅಂತ ಅಷ್ಟೇ ಹೇಳಿದ್ರು. ವ್ರತ ಏನೋ ಅಂತ ಈಗ ಹೇಳ್ತಾರೆ, ರಿಪಿಟೇಷನ್ ಅಲ್ಲ ಇದು. ಅದನ್ನ ಈಗ ಹೇಳೋದಿಲ್ಲ ಮತ್ತೆ, ಆ ವಿಷಯ ಬೇರೆ ಈ ವಿಷಯ ಬೇರೆ. ಸಿಲಬಸ್ ಬೇರೆ, ಡಿಸಿಪ್ಲಿನ್ ಬೇರೆ. ಆ ಡಿಸಿಪ್ಲಿನ್ ಹೇಗಿರಬೇಕು ಅಂತ ಅಲ್ಲಿ ಹೇಳಿದರು. ವ್ರತ ಮಾಡೋರಿಗೆ ಸಿಲಬಸ್ ಏನೋ ಅಂತ ಈಗ ಹೇಳ್ತಾರೆ. ಗೊತ್ತಾಯ್ತಾ, ಪ್ರಾಸ್ಪೆಕ್ಟ್ ಎರಡು ಭಾಗ ಇರೋದು. ಇವೆಲ್ಲ ಅಟೆಂಡೆನ್ಸು ಅವೆಲ್ಲ ಕೂಡ ಸೆಕೆಂಡರಿ, ಪಾಠ ಇರೋದಲ್ಲ, ಸಿಲೆಬಸ್ ಎಲ್ಲ ಬೇರೆ. ವ್ರತದ ನೇಚರ್ ಹೀಗಿರ್ಬೇಕು. ಅಲ್ಲಿ ಏನು ಶುರು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳಿರಲಿಲ್ಲ, ಮಾರ್ಗಶಿರ ಮಾಸ ಶುಕ್ಲಪಕ್ಷದಲ್ಲಿ ಶುರು ಮಾಡಬೇಕು. ನಿಶಮ್ಯ ಮರುತಾಂ ಜನ್ಮ ಬ್ರಾಹ್ಮಣಾನನುಮಂತ್ರೇಚ ಸ್ನಾತ್ವ ಶುಕ್ಲದತಿ ಶುಕ್ಲೇ ವಸತಿ ವಸೀತ ಅಲಂಕೃತಾಂ ಪರೇ. ನಿಶಮ್ಯ ಮರುತಾಂ ಜನ್ಮ, ಮೊದಲೇ ಮಾಡ್ಬೇಕತ್ತ ಅವತ್ತಿನ ದಿವಸ ಈ ಕತೆ ಕೇಳಬೇಕತ್ತೆ, ಮರುದುತ್ಪತ್ತಿ ಕತೆ ಕೇಳಬೇಕು. ನಿಶಮ್ಯ ಮರುತಾಂ ಜನ್ಮ, ಯಾಕಂದ್ರೆ ಫಲ ಏನ್ ಮಾಡ್ಲಿಕ್ಕೆ ಏನ್ ಬರುತ್ತಾಗ ಒಳ್ಳೆ ಶ್ರದ್ಧೆ ಬರುತ್ತೆ, ಫಲಶ್ರುತಿ ಕೇಳಿದಾಗೋದ್ರಿಂದ ಮೊದಲು ಅವತ್ತು ಕೇಳಿ ಶುರು ಮಾಡಬೇಕು. ನಿಶಮ್ಯ ಮರುತಾಂ ಜನ್ಮ ಬ್ರಾಹ್ಮಣಾನ್ ಅನುಮಂತ್ರೇಚ, ಎಲ್ಲ ಬ್ರಾಹ್ಮಣರ ಕರೆದು ಭೋಜನ ಮಾಡಿಸಿ ಅವತ್ತು ಶುರು ಮಾಡಿ, ಅವರಿಗೆ ಭೋಜನ ಮಾಡಿಸಿ ನಾನು ಶುರು ಮಾಡಬೇಕು. ಸ್ನಾತ್ವ ಶುಕ್ಲದತಿ ಶುಕ್ಲೇ, ಶುಕ್ಲದತಿ ಅಂದ್ರೇನು, ಹಲ್ಲು ಚೆನ್ನಾಗಿ ಹಲ್ಲು ಉಜ್ಜಬೇಕು. ಸ್ನಾತ್ವ ಸ್ನಾನ ಮಾಡಬೇಕು. ಶುಕ್ಲೇ ಅಲಂಕೃತಾಂಬರೇ ವಸೀತ, ಬಿಳಿ ವಸ್ತ್ರ ಧರಿಸ್ಬೇಕು. ಇದು ಬಹಳ ಇಂಪಾರ್ಟೆಂಟ್, ಕೃಷ್ಣಪಂಚಮಿ ಬಿಳಿ ವಸ್ತ್ರ ಅಂತ ಅಭ್ಯಾಸ ಗೊತ್ತಿದೆ, ಇದಕ್ಕೂ ಯಾವ ವಸ್ತ್ರ ಧರಿಸ್ಬೇಕು? ಬಿಳಿ ವಸ್ತ್ರ. ಶುಕ್ಲೇ ಅಂತ ಹೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್. ಅದು ಎರಡು ವಸ್ತ್ರ ಅಂತ ಅರ್ಥ, ಒಂದು ವಸ್ತ್ರ ನಿಷಿದ್ಧ, ಎರಡು ವಸ್ತ್ರ, ಒಂದು ವಸ್ತ್ರ ಮೈಲಿಗೆ ಯಾವಾಗಲೂ ಕೂಡ. ಅದಕ್ಕೆ ಏನ್ ಮಾಡ್ಬೇಕು? ವಸ್ತ್ರಯುಗ್ಮಂ ಸಮರ್ಪಯಾಮಿ ನಾರಾಯಣಾಯ, ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಹೇಳಬೇಕು. ಉತ್ತರಿ ಒಂದು, ಹೌದು, ಎರಡು ಎರಡು ವಸ್ತ್ರ ಧರಿಸ್ಬೇಕು. ಪೂಜೆಯೇತ ಪ್ರಾತ ರಾಶಾತ್ ಪ್ರಾಗ್ ಭಗವಂತಂ ಶ್ರೀ ಆಸಹ ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮನ ಮೋಸ್ತುತೆ. ಪೂಜೆಯೇತ್ ಪ್ರಾತರಾಶಾತ್ ಪ್ರಾಕ್ ಭಗವಂತಂ ಶ್ರೀಯಾಸಹ ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮ ನಮೋಸ್ತುತೆ. ಈ ರೀತಿ ಸ್ತೋತ್ರ ಮಾಡಬೇಕು ದೇವರನ್ನ. ಪೂಜೆಯೇತ್ ಪ್ರಾತರಾಶಾತ್ ಪ್ರಾಕ್, ಬೆಳಗಿನ ಆಹಾರ ತೊಳೋಕ್ಕಿಂತ ಮುಂಚೆ ದೇವರನ್ನ ಆರಾಧ್ಯ, ಶ್ರೀಯಾಸಹ ಭಗವಂತಂ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆ ಮಾಡಬೇಕು. ಸೊ ಯಾರು ವ್ರತ ಆಯ್ತಿದ್ದು? ವೈಷ್ಣವ ವ್ರತ, ಲಕ್ಷ್ಮೀ ಸಮೇತ ನಾರಾಯಣ ಪೂಜೆ ಮಾಡಬೇಕು. ಆದ್ದರಿಂದ ಶುದ್ಧ ವೈಷ್ಣವ ವ್ರತ ಇದು. ಆಮೇಲೆ ಸ್ತೋತ್ರ ಮಾಡಬೇಕು, ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮನ ಮೋಸ್ತುತೆ ಮಹಾವಿಭೂತಿ ಪತಯೇ ನಮಃ ಸಕಲ ಸಿದ್ಧಯೇ. ನಮಸ್ತೆ ನಿರಪೇಕ್ಷಾಯ, ಪರಮಾತ್ಮ ಯಾರೋ ಪೂರ್ಣನಾದ್ದರಿಂದ ನಿರಪೇಕ್ಷ, ಆಪ್ತಕಾಮಸ್ಯ ಕಾ ಸ್ಪೃಹ. ನಿರಪೇಕ್ಷಾಯ ನಮಃ, ತೇ ನಮಃ, ಪೂರ್ಣಕಾಮ ನಮೋಸ್ತುತೆ ಮಹಾವಿಭೂತಿ ಪತಯೇ. ಮಹಾವಿಭೂತಿ ಅಂದರೆ ಮಹಾಲಕ್ಷ್ಮಿ. ಆಚಾರ್ಯ ಕೊನೆ, ಭೂತಿ ಸ್ವಯಂ ಸರ್ವಾದಿ ವಂದ್ಯಂ ತ್ವಾಂ ನೌಮಿ ಬೇ ಪ್ರಿಯಂ ಅಂತ ಅನುವ್ಯಾಖ್ಯಾನದ ಕೊನೆಯ ಶ್ಲೋಕ. ಟೀಕಾರ ಅರ್ಥ ಬರೀಬೇಕಾದ್ರೆ ಭೂತಿ ಅಂದ್ರೇನು? ಮಹಾಲಕ್ಷ್ಮೀ ಅಂತ ಬರೀತಾರೆ, ಅದೇ ಸುಧಾದ ಕೊನೆಯ ವಾಕ್ಯ. ಆದ್ಯಂತಯೋಹೋ ಶ್ರೀಕಾರಯುಕ್ತಸ್ಯ ಅಂತ ಅದಕ್ಕೆ ಬರೆದಿರೋದು. ಮಹಾವಿಭೂತಿ ಅಂದ್ರೆ ಮಹಾನ್, ವಿಭೂತಿ ಅಂದ್ರೆ ಲಕ್ಷ್ಮಿ, ಮಹಾವಿಭೂತಿ ಮಹಾಲಕ್ಷ್ಮಿ. ಮಹಾವಿಭೂತಿ ಪತಯೇ ನಮಃ, ಲಕ್ಷ್ಮೀಪತಿ ಮಹಾಲಕ್ಷ್ಮಿ ಪತಯೇ ನಮಃ ಅಂತ ಹೇಳಬೇಕು. ಸಕಲ ಸಿದ್ಧಯೇ, ಸಕಲಾಹ ಸಿದ್ಧಯ ಯಸ್ಮಾತ್ ಸಹ ಸಕಲ ಸಿದ್ಧಿ ತಸ್ಮೈ, ಎಲ್ಲ ಸಿದ್ಧಿಗೂ ಮೂಲ ಕಾರಣನಾದವನೇ ನಮಸ್ಕಾರ. ಯತಸ್ತ್ವಂ ಕೃಪಯಾ ಭೂತ್ಯ ತೇಜಸ ಮಹತೌಜಸ ತುಷ್ಟ ಈಶ ಗುಣೈ ಸರ್ವೈ ತಥೋಸಿ ಭಗವಾನ್ ವಿಭುಃ. ಯತಃ ತ್ವಂ ಕೃಪಯಾ ಭೂತ್ಯ ತೇಜಸ ಮಹತ ಓಜಸ ತುಷ್ಟ ಈಶ ಗುಣೈ ಸರ್ವೈ ತತಃ ಭಗವಾನ್ ವಿಭುಃ. ತ್ವಂ ನೀನು, ಯತಃ ಯಾವ ಕಾರಣದಿಂದ, ಕೃಪಯಾ ಭೂತ್ಯ ತೇಜಸ ಮಹತ ಓಜಸ ತುಷ್ಟ, ಅಂದರೆ ಕೃಪೆಯಿಂದ ಕೂಡಿದವನು, ಭೂತಿಯಿಂದ ಕೂಡಿದವನು, ತೇಜಸ್ಸಿನಿಂದ ಕೂಡಿದವನು, ಮಹಾ ಓಜಸ್ಸಿನಿಂದ ಕೂಡಿದನು. ಓಜಸ್ ತೇಜೋ ತಿಥಿಹರಹ ವಿಷ್ಣು ಸಹಸ್ರನಾಮ, ಮಹತ್ತರವಾದ ಓಜಸ್ಸಿನಿಂದ ಕೂಡಿದವನು. ಗುಣೈಹಿ ತುಷ್ಟ, ಸರ್ವೈಹಿ ಗುಣೈಹಿ ತುಷ್ಟ, ಎಲ್ಲ ಗುಣಗಳಿಂದ ತುಷ್ಟನಾದವನು ಈಶ, ಎಲ್ಲ ಈಶನೇ. ತಥೋಶಿ ಭಗವಾನ್ ವಿಭು, ಅದಕ್ಕೆ ನಿನ್ನ ಭಗವಂತ ಅಂತ ಕರೀತಾರೆ. ಭಗವಂತ ಶಬ್ದ ಇನ್ನೊಂದು ಅರ್ಥ ಇದೆ. ಭಗವಾನ ದೇವರು ಯಾತ ಕರೀತಾರೆ ಅಂದರೆ, ಕೃಪೆ ಮೊದಲಾದ ಸರ್ವಗುಣಗಳಿಂದ ಪೂರ್ಣನಾದವನು. ಕೃಪೆ ಅಂದರೆ ಕರುಣೆ, ಅದಕ್ಕೆ ಕರುಣಾಸಂಧಿ ಹೇಳಿದ್ದು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ವಿಷ್ಣು ಪತ್ನಿ ಮಹಾಪಾಯೇ ಮಹಾಪುರುಷ ಲಕ್ಷಣೇ ಪ್ರಿಯೇಥಾಮೇ ಮಹಾಭಾಗೇ ಲೋಕಮಾತಃ ನಮೋಸ್ತುತೆ. ಇದು ಲಕ್ಷ್ಮೀ ಸ್ತೋತ್ರ. ಇದು ಲಕ್ಷ್ಮೀನಾರಾಯಣ ಸ್ತೋತ್ರ ಮಾಡಬೇಕು ಅಂತ ಹೇಳಿದಾರಲ್ಲ, ಅವೆರಡು ಶ್ಲೋಕ ನಾರಾಯಣ ಸ್ತೋತ್ರ, ಇದು ಲಕ್ಷ್ಮೀ ಸ್ತೋತ್ರ. ಇದು ಲಕ್ಷ್ಮೀ ಸ್ತೋತ್ರಕ್ಕೆ ಉಪಯೋಗಿಸ್ಬೇಕಿದ್ದಾರೆ. ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ರಕ್ಷಣೆ, ಇನ್ನೆವಳು ನೀನು ಪ್ರಿಯೇಥಾಹ ಮೇ ಮಹಾಭಾಗೇ ಲೋಕಮಾತಃ ನಮಃ ಅಸ್ತುತೆ. ವಿಷ್ಣು ಪತ್ನಿಯಾದವಳೆ ಮಹಾಮಾಯ, ಮಹಾಮಾಯೆ ತ್ಯವಿದ್ಯೇತಿ ನೇತಿರ್ ಮೋಹಿನೀತಿ ಚ. ಇನ್ನೊಂದರ್ಥದಲ್ಲಿ ಮಹಾಮಾಯ ಅಂದ್ರೇನು? ಮಾಯಾ ಜಯ ಕೃತಿ ಶಾಂತಿ ಮಹಾಲಕ್ಷ್ಮಿಯ ರೂಪಗಳು. ಮಹಾಮಾಯ ಅಂದರೆ ವಾಸುದೇವ ಪತ್ನಿ ಅಂತ ಅರ್ಥ, ಮೋಕ್ಷ ಕೊಡತಕ್ಕಂಥ ರೂಪದ ಪತ್ನಿ. ಮಹಾಪುರುಷ ರಕ್ಷಣೆ, ಮಹಾಪುರುಷನ ರಕ್ಷಣವನ್ನು ಹೊಂದಿದವಳು ಅಂದರೆ ಸದಾ ಶ್ರೀವತ್ಸ ಲಾಂಛನ ಪರಮಾತ್ಮ ಹೇಗೋ ಮಹಾಪುರುಷನ ಜೊತೆಗಿರ್ತಾಳೆ ಮಹಾಲಕ್ಷ್ಮಿ ಯಾವಾಗಲೂ ಕೂಡ, ಅದು ಮಹಾಪುರುಷ ರಕ್ಷಣ. ಪ್ರಿಯೇಥಾ ಮೇ ಮಹಾಭಾಗೆ, ಅಮ್ಮ ನೀನು ನನಗೆ ಪ್ರೀತಳಾಗ. ಲೋಕಮಾತಃ ನಮೋಸ್ತುತೆ, ಲೋಕದ ತಾಯಿಯೇ ನಿನಗೆ ನಮಸ್ಕಾರ ಅಂತ ಲಕ್ಷ್ಮೀ ಸ್ತೋತ್ರ ಮಾಡಬೇಕು. ಆಮೇಲೆ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಂ ಉಪಾಹರಾಣೀತಿ. ಅನೇನ ಅಹರಹರ್ ಮಂತ್ರೇಣ ವಿಷ್ಣೋ ಆಸನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ಉಪಹಾರಾದಿ ಉಪಚಾರಾಮಶ್ಚ ಸಮಾಹಿತ ಉಪಾಹರೇ. ಇದು ಪೂಜಾಕ್ರಮ. ಇದು ಇತ್ತೆ ಏನ್ ಮಾಡ್ಬೇಕಂತೆ, ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಂ ಉಪಾಹರಾಣಿ ಅಂತ ಮಂತ್ರ ಹೇಳಬೇಕು. ಇದು ಹೇಳ್ತಾ ಏನ್ ಮಾಡ್ಬೇಕು, ಅನೇನ ಅಹರಹ, ಪ್ರತಿನಿತ್ಯದಲ್ಲೂ ಕೂಡ ವರ್ಷ ಪೂರ್ತಿ ಈ ಮಂತ್ರದಿಂದ ವಿಷ್ಣುಹೋ ವಿಷ್ಣುವಿಗೆ ಆಸನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ಉಪಹಾರ ಆದಿ ಉಪಚಾರಾಂಶ ಸಮಾಹಿತ ಉಪಾಹರೆ. ಈ ಮಂತ್ರ ಹೇಳಬೇಕು, ಓಂ ನಮೋ ಭಗವತೆ ಹೇಳಿಬಿಟ್ಟು ಆಸನ ಸಮರ್ಪಯಾಮಿ, ಮತ್ತೆ ಮಂತ್ರ ಹೇಳಿ ಅರ್ಘ್ಯಂ ಸಮರ್ಪಯಾಮಿ, ಮತ್ತೆ ಮಂತ್ರ ಹೇಳಿ ಪಾದ್ಯಂ ಸಮರ್ಪಯಾಮಿ. ದೇವ್ರ ಪೂಜೆ ಕಾಲಕ್ಕೆ ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳೋ ಹಾಗೆ ಈ ವ್ರತಕ್ಕೆ ಈ ಮಂತ್ರ ಹೇಳಬೇಕು. ಗೊತ್ತಾಯ್ತಾ? ಓಂ ನಮೋ ಭಗವತೆ ಮಹಾ ಭಗವತೆ ಭಗವಂತನಾದ ಮಹಾಪುರುಷನಾದ ಪುರುಷಸೂಕ್ತ ಪ್ರತಿಪಾದ್ಯನಾದ ಮಹಾನುಭಾವಾಯ, ಅನುಭಾವ ಅಂದರೆ ಪ್ರಭಾವ, ಮಹಾಪ್ರಭಾವಿಯಾದ ಮಹಾವಿಭೂತಿಪತಯೇ ಮಹಾಲಕ್ಷ್ಮಿಯ ಪತಿಯಾದ ನಿನಗೆ ಮಹಾವಿಭೂತಿಭಿ ಸಹ ನಿನಗೆ ನಾನು ಮಹಾವಿಭೂತಿಗಳೊಂದಿಗೆ ಬಲಿಂ ಉಪಹಾರಾಣಿ, ನಿನಗೆ ಸಮಸ್ತ ಐಶ್ವರ್ಯಪೂರ್ಣವಾದಂಥ ಪೂಜೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಹೇಳಬೇಕು. ಯಾರಿಗೆ ಯಾರಿಗೆ ಹೇಳಿದ್ದಿದ್ದನ ಅದಕ್ಕೆ ಹೇಳ್ತಾರೆ. ಇದನ್ನು ಯಾರು ಹೇಳಬೇಕಾಗ, ಅದೆಲ್ಲ ಪೂಜೆ ಮಾಡೋ ಅಧಿಕಾರ ಇರೋದು ಯಾರಿಗೆ, ಪುರೋಹಿತರು ಗಂಡ. ಪೂಜೆ ಮಾಡಬೇಕು ಅಂದರೆ ಮಾಡಿಸ್ಬೇಕು ಅಂತ, ಎಲ್ಲೆಲ್ಲಿ ಹೆಂಗಸರಿಗೆ ಅಪ್ಲೈ ಆಗೋದಿಲ್ಲ ಅಲ್ಲಿ ಏನು ಹೇಳಬೇಕಾಗ ಮಾಡಿಸ್ಬೇಕು ಅಂತ. ಆ ಗಂಡರ ಗಂಡ ಏನು ಮಾಡಬೇಕಾಗಿಲ್ಲ, ಕೆಲವು ಭಾಗ ಬಿಟ್ಟು ಮಾಡಬೇಕಾಗಿಲ್ಲ, ಈ ಭಾಗ ಗಂಡನೇ ಮಾಡಬೇಕಂತ. ಮತ್ತೆ ಅದು ವಿಶ್ವಬಿಟ್ಟು ತೀರ್ಥ ಯಾರು ಕೊಡಬೇಕು ಮತ್ತೆ ಆ ಥರ ಆ ರೀತಿ ಅದು ಎಲ್ಲಿ ಪೂಜೆ ಮಾಡಬೇಕು ಅಂದರೆ ಗಂಡ ಮಾಡಬೇಕು. ನಿತ್ಯ ಹಾಗೂ ಪೂಜೆ ಮಾಡ್ತಾರಲ್ಲ, ವಿಶೇಷ ಪೂಜೆ ಸೇರಿಸ್ಕೋಬೇಕು. ಇದರಿಂದ ಏನಾಯಿತು, ಆಸನಕ್ಕೆ ಅರ್ಘ್ಯಕ್ಕೆ ಪಾದ್ಯ ಉಪಸ್ಪರ್ಶನ ಅಂದರೆ ಆಚಮನ, ವಾರಿ ಉಪಸ್ಪೃಶ್ಯ ಆಚಮನ ಅಂತ ಅರ್ಥ. ಓಂ ನಮೋ ನಾರಾಯಣ ಆಚಮನ ಏಮ ಸಮರ್ಪಯಾಮೆ ಅಂತ ಹೇಳ್ತೇವಲ್ಲ ಹಾಗೆ. ಸ್ನಾನ ಅಭಿಷೇಕ ವಾಸ ವಸ್ತ್ರಧಾರಣೆ ಉಪವೀತ ಹೊದಿಯೋ ವಸ್ತ್ರ ಯಜ್ಞೋಪವೀತ ಅಥವಾ ಯಜ್ಞೋಪವೀತಂ ಸಮರ್ಪಯಾಮಿ, ಭೂಷಣ ಭೂಷಣಾನಿ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ಉಪಹಾರ ಅಂದರೆ ನೈವೇದ್ಯ, ನೈವೇದ್ಯಂ ಸಮರ್ಪಯ, ಆಭರಣ ಸಮರ್ಪಯಾಮಿ. ಹೌದು, ಭೂಷಣ ಅಂದರೆ ಆಭರಣಗಳು. ಓಂ ನಮನ ಕೌಸ್ತುಭ ಸಮ. ಪ್ರತಿನಿತ್ಯ ಏನು ಮಾಡಬೇಕು ದೇವರಿಗೆ ಭಾಜನ ಗೊತ್ತಿಲ್ಲ, ಎಲ್ಲೋ ವರ್ಷಕ್ಕೊಮ್ಮೆ ಪೂಜೆ ಅಂತ ತಿಳ್ಕೊಂಡಿರ್ತಾರೆ, ತಪ್ಪದು. ಪ್ರತಿನಿತ್ಯ ಏನು ಮಾಡೋಕೆ ಆಭರಣ ಪೂಜೆ ಅಂತ ಮಾಡಬೇಕು. ಚಕ್ರಾದಿಗಳನ್ನು ಶ್ರೀವತ್ಸನ ಕೌಸ್ತುಭನ ಮನಸ್ಸಲ್ಲಿ ಚಿಂತನೆ ಮಾಡಿ ದೇವರು ಅರ್ಪಣೆ ಮಾಡಬೇಕು. ಮನಸ್ಸಲ್ಲಿ ಚಿಂತನೆ ಮಾಡಿ ಕೊಡ್ತೀವಿ ಅಂತೇಳಿ ಮಾನಸ ಪೂಜಾ, ಕೌಸ್ತುಭ ಮಾಡಿಸ್ಬೇಕಂತ ಕೇಳಬೇಕಾಗಿಲ್ಲ. ಕೌಸ್ತುಭ ಅವೆಲ್ಲ ಕೂಡ ಎದುರಿಗೆ ಇಲ್ಲದೆ ಹೋದರೂ ಕೂಡ ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಂಡು ಹೇಳಬೇಕು. ಆ ಏನ ತುಳಸಿ ಪತ್ರ ಎಲ್ಲದಕ್ಕೂ ಸಮಾಹಿತ ಉಪಾಹರೇ ಹವಿ ಸಮಾಹಿತ ಅಂದರೆ ಒಳ್ಳೆ ಶ್ರದ್ಧೆಯಿಂದ ಮನೋನಿಗ್ರಹ ಇಟ್ಕೊಂಡು ಮಾಡಬೇಕು. ಹವಿಶೇಷಂತು ಜುಹುಯಾತ್ ಅನಲೇ ದ್ವಾದಶಾಹುತೀ, ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹಾ ಇತಿ. ಪ್ರತಿನಿತ್ಯ ಹೋಮ ಮಾಡಬೇಕಂತೆ. ಹವಿಶೇಷಂಚ ಜುಹುಯಾತ್ ಅನಲೇ ದ್ವಾದಶಾಹುತೀ, ಹನ್ನೆರಡು ಸರ್ತ ಆಹುತಿಯನ್ನು ಕೊಡಬೇಕು. ಇದೇ ಮಂತ್ರ ಅದಕ್ಕೆ, ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹಾ ಅಂತ ಹನ್ನೆರಡು ಸರ್ತ ಆಹುತಿ ಕೊಡಬೇಕು. ಶ್ರಿಯಂ ವಿಷ್ಣು ಚ ವರದೌ ಆಶಿಷಾಂ ಪ್ರಭವೌ ಉಭೌ ಭಕ್ತ್ಯಾ ಸಂಪೂಜಯೇತ್ ನಿತ್ಯಂ ಯದಿಚ್ಛೇತ್ ಸರ್ವಸಂಪದಃ. ಶ್ರಿಯಂ ವಿಷ್ಣುಂಚ ವರದೌ, ವರ ಕೊಡತಕ್ಕಂಥ ಮಹಾಲಕ್ಷ್ಮಿಯನ್ನು ವಿಷ್ಣುವನ್ನು ಆಶಿಷಾಂ ಪ್ರಭವೌ ಎಲ್ಲ ಕಾಮರ ಈಡೇರಿಸ್ತಕ್ಕಂಥ ಅವರನ್ನು ಉಭೌ ಒಟ್ಟಿಗೇನೆ ಭಕ್ತ್ಯಾ ಸಂಪೂಜಯೇತ್ ನಿತ್ಯಂ, ವರ್ಷಪೂರ್ತಿ ಭಕ್ತಿಯಿಂದ ನಿತ್ಯ ಪೂಜೆ ಮಾಡಬೇಕು. ಯದಿಚ್ಛೇತ್ ಸರ್ವಸಂಪದಃ, ಮಾಡಿದ್ರೆ ಏನಾಗುತ್ತೆ, ಸರ್ವಸಂಪತ್ತು ಪ್ರಾಪ್ತಿಯಾಗುತ್ತೆ. ಪ್ರಣಮೇತ್ ದಂಡವದ್ ಭೂಮೌ ಭಕ್ತಿ ಪ್ರಹ್ವೇಣ ಚೇತಸ ದಶವಾರಂ ಜಪೇನ್ ಮಂತ್ರಂ ತತ ಸ್ತೋತ್ರ ಮುದೀರಯೇತ್. ಪ್ರಣಮೇತ್ ದಂಡವತ್ ಭೂಮೌ, ಸಾಷ್ಟಾಗ ನಮಸ್ಕಾರ ಹಾಕಬೇಕು. ಭಕ್ತಿ ಪ್ರಹ್ವೇಣ ಚೇತಸ, ಇದು ಅಷ್ಟೆ, ಹೆಂಗಸರಿ ಸಾಷ್ಟಾಗ ನಮಸ್ಕಾರ ಇಲ್ಲ, ಅದಕ್ಕೆ ಗಂಡ ಮಾಡಬೇಕು. ಹೆಂಗಸು ಗಂಡ ಹೆಂಡತಿ ಗಂಡನ ಹೆಂಡತಿ ಪರವಾಗಿ ಗಂಡ ಮಾಡೋದು, ಜೊತೆಗೆ ಈ ಕತೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಭಕ್ತಿ ಪ್ರಹ್ವೇಣ ಚೇತಸ, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ದಶವಾರಂ ಜಪೇನ್ ಮಂತ್ರಂ, ಮೇಲಿನ ಮಂತ್ರ ಹತ್ಸರ್ತ ಹೇಳಬೇಕು. ತತ ಸ್ತೋತ್ರ ಮುದೀರಯೇನ್, ಆಮೇಲೆ ಸ್ತೋತ್ರವನ್ನು ಹೇಳಬೇಕು. ಯುವಾಂತು ವಿಶ್ವಶ್ಯ ವಿಭು, ಏನು ಸ್ತೋತ್ರ ಅಂದರೆ ಇದು ಸ್ತೋತ್ರ. ಯುವಾಂತು ವಿಶ್ವಶ್ಯ ವಿಭು ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾಶಕ್ತಿ ಹಿ ದುರತ್ಯಯ. ಯುವಾಂತು ವಿಶ್ವಶ್ಯ ವಿಭು, ನೀವು ವಿಶ್ವಕ್ಕೆ ಪ್ರಭುಗಳು. ಜಗತಃ ಕಾರಣಂ ಪರಂ, ಜಗತ್ತಿಗೆ ಪರಕಾರಣರು ನೀವು. ಇಯಂ ಹಿ ಪ್ರಕೃತಿ ಹಿ ಸೂಕ್ಷ್ಮ, ಈಗ ಸೂಕ್ಷ್ಮ ಪ್ರಕೃತಿ ಅಂದರೆ ನಿನ್ನೆ ಬಂತಲ್ಲ ಪರಪ್ರಕೃತಿ ಅಪರ ಪ್ರಕೃತಿ. ಅಪರ ಪ್ರಕೃತಿ ಅಂದರೆ ಜಡ ಪ್ರಕೃತಿ, ಪರಪ್ರಕೃತಿ ಅಂದರೆ ಮಹಾಲಕ್ಷ್ಮೀದೇವಿ. ಅದಕ್ಕೆ ಪ್ರಕೃತಿ ಹಿ ಸೂಕ್ಷ್ಮ, ಮಾಯಾಶಕ್ತಿ ಹಿ ದುರತ್ಯಯ, ಮಾಯಾಶಕ್ತಿ ಪರಮಾತ್ಮನಿಗೆ ದುರತ್ಯಯ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಲಕ್ಷ್ಮೀದೇವಿನ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ದೊಡ್ಡವರು. ದುರತ್ಯಯ, ಇದು ಸಭಾಷೆ ಹೇಗೆ ಅಂದರೆ ಈ ಶ್ಲೋಕ ಹೇಗಿದೆ ಗೊತ್ತೇನಿದು? ವಾದ್ಯಾಸ್ತು ಅವಳು ಶೀಶ ಗುಣದರ್ಪಣ ಇದ್ದಾಗಿದೆ. ಯುವಾಂ ವಿಶ್ವಶ್ಯ ಪಿತರೋ ಇತರೆ ಇತರ ಯೋಗಿನೋ ಅಂತ ಅವ್ರು ಹೇಳ್ತಾರೆ. ಯುವಾಂತು ವಿಶ್ವಶ್ಯ ವಿಭು ಜಗತಃ ಕಾರಣಂ ಪರಂ, ಇದೇ ಪದ ಉಪಯೋಗಿಸಿದ್ದಾರೆ ವಾದಿರಾಜಸ್ವಾಮಿ ಶ್ರೀಶಗುಣ ದರ್ಪಣದಲ್ಲಿ. ಒಂದು ದೃಷ್ಟಿಯಿಂದ ಅದು ಯಾವುದಕ್ಕೆ ಮಂತ್ರ ಆದಾಗುತ್ತೆ? ಭೂಮಸೋದರ ಮಂತ್ರ ಆದಾಗುತ್ತೆ ಶ್ರೀಶಗುಣ ದರ್ಪಣ. ಅದಕ್ಕೆ ಒಂದು ಮಾತಿದೆ, ಶ್ರೀಶಗುಣ ದರ್ಪಣ ಯಾರು ಹೇಳ್ತಾರೋ ಅವರಿಗೆ ಸಂತಾನ ಆಗುತ್ತೆ ಅಂತ ಒಂದು ಪದ್ಧತಿ ಗೊತ್ತಾಯ್ತಾ. ಕಾರಣ ಭೂಮಸೋದರತ್ತೆ ಸಂಬಂಧಪಟ್ಟಿದ್ದಾದ್ರಿಂದ ಆಗುತ್ತೆ ಅಂತಾರೆ. ಅದು ಇನ್ನೊಂದು ಸಂಪತ್ತು ಬರುತ್ತೆ, ಸರ್ವ ಸಂಪದ ಅಂತ ಹೇಳಿದಾರಲ್ಲ. ಶ್ರೀಶಗುಣ ದರ್ಪಣ ಸ್ತೋತ್ರ ಹೇಳಿದರೆ ಸಾಮಾನ್ಯವಾಗಿ ಶ್ರೀ ಸೂಕ್ತ ಎಲ್ಲ ಹೇಳಿದ್ರೆ ಬರುತ್ತೆ ಅಂತೆ. ಆದರೆ ಕಲಿಯುಗದಲ್ಲಿ ವೇದ ಮಂತ್ರಗಳ ಶಕ್ತಿ ಏನಾಗಿರುತ್ತೆ? ಕುಂಠಿತವಾಗುತ್ತೆ. ಅದು ವಾದಿರಾಸ್ತಾವಳು ಏನು ಮಾಡಿದರು? ಶ್ರೀಶಗುಣ ದರ್ಪಣ ಸಬ್ಶೂಟಿದ್ದಾಗಿ ಅದ್ರ ಮಾಡಿದರೆ ಶ್ರೀಸೂಕ್ತ ಬಿಡಬೇಕು ಅಂತ ಅರ್ಥ ಅಲ್ಲ, ಶ್ರೀಸೂಕ್ತ ಹೇಳಬೇಕು. ಆ ಶಕ್ತಿ ಏನಾಗುತ್ತದೆ? ಪ್ರತಿಬದ್ಧವಾದ ಶಕ್ತಿ ಬರುತ್ತೆ. ಸೊ ಫಲ ಕೊಡೋ ಶ್ರೀಸೂಕ್ತದಿಂದನೇ. ಅದು ಗಡ್ಡಿ ಹೋಗೋದು ಯಾವುದರಿಂದ? ಶ್ರೀಶಗುಣ ದರ್ಪಣಾದಿಗಳಿಂದ ಅಂತ ಒಂದು ಪದ್ಧತಿ ಉಂಟು. ಇಯಮ್ಮಿ ಪ್ರಕೃತಿ ಸೂಕ್ಷ್ಮ ಮಾಯಾಶಕ್ತಿ ದುರದ್ಯಯ ತಸ್ಯಾಧೀಶ್ವರ ಸಾಕ್ಷಾತ್ ತ್ವಮೇಕ ಪುರುಷ ಪರಃ ತ್ವಂ ಸರ್ವಯಜ್ಞ ಇಜ್ಜೇಯಂ ಕ್ರಿಯೇಯಂ ಫಲಭುಕ್ ಭವಾನ್ ತಸ್ಯಾಧೀಶ್ವರ ಸಾಕ್ಷಾತ್. ಅಂತ ಮಹಾಲಕ್ಷ್ಮಿಗೆ ಅಧೀಶ್ವರ ನೀನು, ತ್ವಂ ಏಕಃ ಪುರುಷ ಪರಃ, ನಿನಗೆ ಯಾರೋ ಅಧೀಶ್ವರರಿಲ್ಲ, ನೀನು ಸ್ವತಂತ್ರ. ಪರಃ ಪುರುಷ, ಪರಪುರುಷ ಅಂದ್ರೇನು? ಅಕ್ಷರಪುರುಷರು ಬ್ರಹ್ಮಾದಿಗಳು, ಅಕ್ಷರಪುರುಷರು ಮಹಾಲಕ್ಷ್ಮಿ. ನೀನು ಪರಪುರುಷ ಅಂದ್ರೇನು? ಪುರುಷೋತ್ತಮ ಅಂತ ಅರ್ಥ. ತ್ವಂ ಸರ್ವಯಜ್ಞ, ನೀನು ಎಲ್ಲ ಯಜ್ಞದ ಪ್ರಭು ನೀನು. ಇಜ್ಜಾಯಂ ಯಜ್ಞ ಇವಳೇ. ಸೊ ಯಜ್ಞ ಮಹಾಲಕ್ಷ್ಮಿ, ಯಜ್ಞಪತಿ ನಾರಾಯಣ. ಆ ಯಜ್ಞಾದ ಮಹಾಲಕ್ಷ್ಮಿ ಪ್ರತಿ ಯಜ್ಞ ರೂಪ ಒಂದು ರೂಪ ಉಂಟು. ಕ್ರಿಯಾ ಇಯಂ ನೀನು, ಕ್ರಿಯಾ ಇವಳು, ಕ್ರಿಯಾ ನೀನು, ಫಲಭುಕ್ ಕ್ರಿಯಾಧಿಪತಿ ನೀನು, ಫಲಭುಕ್ ಭವಾನ್. ಗುಣವ್ಯಕ್ತಿರಿಯಂ ದೇವಿ ವ್ಯಂಜಕೋ ಗುಣಭುಕ್ ಭವಾನ್ ತ್ವಮ್ಮಿ ಸರ್ವ ಶರೀರಾತ್ಮ ಶ್ರೀಹಿ ಶರೀರೇಂದ್ರಿಯಾಶಯ. ಗುಣವ್ಯಕ್ತಿ ಇಯಂ ದೇವಿ, ಈ ದೇವಿ ಗುಣವ್ಯಕ್ತಿ ಅಂದ್ರೆ ತ್ರಿಗುಣಗಳ ವ್ಯಕ್ತಿ ಮಾಡ್ತಕ್ಕಂಥವಳು. ಸತ್ವಗುಣ ರಜೋಗುಣ ತಮೋ ಗುಣಗಳನ್ನ ವ್ಯಕ್ತ ಮಾಡ್ತಕ್ಕಂಥ ಪ್ರಕೃತಿಯ ಒಡತಿ ಇವಳು. ವ್ಯಂಜಕೋ ಗುಣಭುಕ್ ಭವಾನ್, ನೀನು ಗುಣಭುಕ್ ಆಗಿರ್ತಕ್ಕಂಥ ವ್ಯಂಜಕ ನೀನು, ವ್ಯಕ್ತಿ ವ್ಯಂಜಕ. ತೊಂಬಿ ಸರ್ವ ಶರೀರಾತ್ಮ ಶ್ರೀಹಿ ಶರೀರೇಂದ್ರಿಯಾಶಯ. ತೊಂಬಿ ಸರ್ವ ಶರೀರಾತ್ಮ, ಎಲ್ಲ ಶರೀರಗಳಿಗೆ ಸ್ವಾಮಿ ನೀನು. ಆತ್ಮಶಬ್ದಕ್ಕೆ ಅಂತರ್ಯಾಮಿ ಅಂತ ಒಂದರ್ಥ, ಎಲ್ಲ ಶರೀರದ ಒಳಗೆ ಅಂತರ್ಯಾಮಿಯಾದವನು ನೀನು. ಶ್ರೀಹಿ ಶರೀರೇಂದ್ರಿಯಾಶಯ, ಮಹಾಲಕ್ಷ್ಮೀದೇವಿ ಶರೀರೇಂದ್ರಿಯ ಮನಸ್ಸಿನಲ್ಲಿ ಇದನ್ನು ಆರಾಧನೆ ಮಾಡ್ತಾಳೆ. ದೇಹದಲ್ಲಿ ನಾರಾಯಣ ಇದ್ದಾನೆ, ದೇಹದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ, ದೇಹದಲ್ಲಿರೋ ನಾರಾಯಣನ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾರೆ. ನಾಮರೂಪೇ ಭಗವತಿ ಪ್ರತ್ಯಯ ತ್ವಮ್ಮಪಾಶ್ರಯ ಯಥಾ ಯುವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ ತಥೇಮಾ ಉತ್ತಮ ಶ್ಲೋಕ ಸಂತು ಸತ್ಯ ಮಹಾಶಿಷ. ನಾಮರೂಪೇ ಭಗವತಿ, ನಿನ್ನ ನಾಮ ಮತ್ತು ರೂಪ ಎರಡು ಕೂಡ ಭಗವ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ. ಇದರ ಆಚಾರ ಹೇಳ್ತಾರೆ ಸತ್ಕಾಲ ಶಬ್ದಗಳಿಗೂ ಕೂಡ ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮೀ ದೇವಿ, ಆಮೇಲೆ ಮುಖ್ಯ ಪ್ರಾಣದೇವರು. ಪ್ರತಿಪಾದ್ಯ ಯಾರು? ನಾರಾಯಣ. ಅದಕ್ಕೆ ತ್ವ ನಾಮರೂಪೇ ಭಗವತಿ ಪ್ರತ್ಯಯಸ್ತು ತ್ವ ಅಪಾಶ್ರಯ, ನೀನು ಅದು ಪ್ರತಿಪಾದ್ಯನಾದ ರೂಪ ನೀನು. ಅಪಾಶ್ರಯ, ನಿನಗೆ ಯಾರು ಆಶ್ರಯ ಇಲ್ಲ. ಲಕ್ಷ್ಮಿಗೆ ನೀನು ಆಶ್ರಯ, ನೀನು ಅಪಾಶ್ರಯ, ನಿನಗೆ ಯಾರು ಆಶ್ರಯ ಇಲ್ಲ. ಯಥಾ ಯುವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ, ಈ ಮೂರು ಜನ ಇಬ್ಬರು ಕೂಡ ಎಂಥವರು ನೀವು? ಮೂರು ಲೋಕಕ್ಕೂ ವರ ಕೊಡತಕ್ಕಂಥವರು, ಪರಮೇಷ್ಠಿಗಳು. ತಥೇಮಾ ಉತ್ತಮ ಶ್ಲೋಕ, ಈ ಲಕ್ಷ್ಮೀದೇವಿಯೂ ಹಾಗೇನೆ, ಸಂತು ಸತ್ಯ ಮಹಾಶಿಷ, ಅದರಿಂದ ನನ್ನೆಲ್ಲ ಕಾಮನೆಗಳು ಕೂಡ ಸತ್ಯವಾಗಿ ಈಡೇರಲಿ. ಆ್ಯಕ್ಚುಲಿ ಶ್ರೀಶಗುಣ ದರ್ಪಣದ ಎಷ್ಟೋ ಐಡಿಯಾಗಳು ಇದರಲ್ಲಿದೆ, ವಾಜರಾಸ್ವಾಮಿಗಳು ಬರೆದಿರೋದಕ್ಕೆ. ತಥೇಮಾ ಉತ್ತಮ ಶ್ಲೋಕ ಸಂತು ಸತ್ಯ ಸಹ ಮಹಾಶಿಷ ಇತ್ಯಭಿಷ್ಟೂಯ ವರದಂ ಶ್ರೀನಿವಾಸಂ ಶ್ರೀಯಾಸಹ. ಇದು ಈ ರೀತಿ ದೇವರ ಸ್ತೋತ್ರ ಪ್ರತಿನಿತ್ಯದಲ್ಲೂ ಮಾಡಬೇಕು ವರ್ಷ ಪೂರ್ತಿ. ಇತ್ಯಭಿಷ್ಟೂಯ ವರದಂ ಶ್ರೀನಿವಾಸಂ ಶ್ರೀಯಾಸಹ ತನ್ನಿಸ್ಸಾರ್ಯ ಉಪಹರಣಂ ದತ್ವಾ ಆಚಮನಮರ್ಚಯೇ. ಈ ರೀತಿ ದೇವರನ್ನ ಲಕ್ಷ್ಮೀ ಸಮೇತನಾಗಿ ಶ್ರೀನಿವಾಸ ಬಂತು ಮತ್ತು ತಿರುಪತಿ ತಿರುಪತಿ ಶ್ರೀನಿವಾಸ ಅಂತ ಕೇಳಬೇಡಿ. ಶ್ರೀನಿವಾಸ ಯಾವಾಗಲೂ ಪರಮಾತ್ಮ ಶ್ರೀನಿವಾಸನೇ, ಆದ್ರಿಂದಾಗಿನೇ ಶ್ರೀನಿವಾಸಂ ಶ್ರೀಯಾಸಃ ತನ್ನಿಸ್ಸಾರ್ಯ ಉಪಹರಣಂ. ಆಮೇಲೆ ದೇವರ ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ತತ್ವ ಆಚಮನ ಮರ್ಚೆ, ನೈವೇದ್ಯ ಕೊಟ್ಟಮೇಲೆ ದೇವರಿಗೆ ಏನು ಮಾಡಬೇಕು? ಆಮೇಲೆ ಆಚಮನ ಸಮರ್ಪಣೆ ಮಾಡಬೇಕು. ಇದು ಸ್ವಾರಸ್ಯ, ದೇವರಿಗೆ ನೈವೇದ್ಯ ಆದಮೇಲೆ ಆಚಮನ ಸಮರ್ಪಣೆ ಮಾಡಬೇಕು. ನಾವು ಊಟ ಆದಮೇಲೆ ಏನು ಮಾಡಬೇಕು? ಆಚಮನ ಮಾಡಬೇಕು. ಸೊ ಏನೇ ತಿನ್ನೋದಕ್ಕಿಂತ ಮುಂಚೆ ತಿಂದಾದ್ಮೇಲೆ ಏನು ಮಾಡಬೇಕು? ಆಚಮನ ಮಾಡಲೇಬೇಕು. ತನ್ನಿಸ್ಸಾರ್ಯ ಉಪಹರಣ, ದೇವ್ರಿ ತೀರ್ಥ ಕೊಡಬಾರ್ದು. ಯಾಕೆ? ದೇವ್ರದೇ ತೀರ್ಥ ಆದ್ರೆ ದೇವರಿಗೆ ತೀರ್ಥ ಸಮರ್ಪಯಾಮೇ ಇಲ್ಲ. ತತ್ವ ಆಚಮನ ಮರ್ಚೆ, ನಾವು ತೀರ್ಥ ತಗೋಬೇಕಷ್ಟೆ. ತತಸ್ತುವಾನ ಸ್ತೋತ್ರೇಣ ಭಕ್ತಿ ಪ್ರಹ್ವೇಣ ಚೇತಸ ಯಜ್ಞೋಚ್ಛಿಷ್ಟಮ ವಗ್ರಾಯ ಪುನರಭ್ಯರ್ಚಯೇ ಧರಿಂ. ತತಸ್ತುವಾನ ಸ್ತೋತ್ರೇಣ ಇತ್ಯ ತನ್ನಿಸ್ಸಾರ್ಯ ಉಪಹರಣಂ ತತ್ವ ಆಚಮನ ಮರ್ಚೆಯೇ ತತಸ್ತುವಾನ ಸ್ತೋತ್ರೇಣ ಭಕ್ತಿ ಪರಹ್ವೇಣ ಸ್ತುವಾನ. ಸ್ತ್ರೀಲಿಂಗ ಇದು, ಹೆಂಗಸರಿಗೆ ಸ್ತೋತ್ರ ಹೇಳಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಹೆಂಗಸರಿಗೆ ಈ ಸ್ತೋತ್ರ ಹೇಳೋ ಅಧಿಕಾರ ಇದೆ ಅಂತ ಆಯ್ತು. ಸಂಸ್ಕೃತ ಅಧಿಕಾರ ಹೆಂಗಸರಿಗಿಲ್ಲ ಅನ್ನೋದು ತಪ್ಪು, ವೇದಾಧಿಕಾರ ಇಲ್ಲ ಅಂತ ಹೇಳಿದ್ದಾರೆ ಹೊರತು ಸಂಸ್ಕೃತ ಅಧಿಕಾರ ಇಲ್ಲ ಅಂತ ಹೇಳಿಲ್ಲ. ಸ್ತುವಾನ ಈ ಸ್ತೋತ್ರವನ್ನು ಹೆಂಗಸ ತಾನು ಹೇಳ್ತಾನೆ. ಭಕ್ತಿ ಪರಹ್ವೇಣ ಚೇತಸ, ಭಕ್ತಿಯಿಂದ ಬಾಗಿದ ಮನಸ್ಸಿನಿಂದ ಯಜ್ಞೋಚ್ಛಿಷ್ಟ ಅವಗ್ರಾಯ ಪುನರಭ್ಯರ್ಚಯೇ ಧರಿ. ಯಜ್ಞೋಚ್ಛಿಷ್ಟವನ್ನು ಸ್ವೀಕಾರ ಮಾಡಿ, ಯಜ್ಞೋಚ್ಛಿಷ್ಟ ಅಂದರೆ ಪೂಜಾಶೇಷ, ಪೂಜಾಶೇಷವನ್ನು ಸ್ವೀಕಾರ ಮಾಡಿ ಮತ್ತೆ ರೀತಿ ಮತ್ತೆ ಮತ್ತೆ ದೇವ್ರ ಪೂಜೆ ಮಾಡ್ತಾ ಇರಬೇಕು ವರ್ಷ ಪೂರ್ತಿ. ಪತಿಂಚ ಪರ ಯಾ ಭಕ್ತ್ಯ ಮಹಾಪುರುಷಚೇತಸ ಪ್ರಿಯೈ ತೈಸ್ತೈರುಪನಮೇತ್ ಪ್ರೇಮಶೀಲ ಸ್ವಯಂ ಪತಿ. ಪತಿಂಚ ಪರಯಾ ಭಕ್ತ್ಯ ಮಹಾಪುರುಷಚೇತಸ, ಮಹಾಪುರುಷ ಇದ್ದಾನೆ, ನಾರಾಯಣ ಇದ್ದಾನೆ ಅಂತೇಳಿ ಗಂಡನನ್ನ ಭಕ್ತಿಯಿಂದ ಸೇವೆ ಮಾಡಬೇಕಂತೆ. ವ್ರತೋಪವಾಸ ಮಾಡಿಸ್ಕೊಂಡು ಮಾಡ್ಬೇಕಾದ್ರೆ ಅವರೇ ಸೇವೆ ಮಾಡೋಕೆ ಆಗ್ಬಿಟ್ಟಿರ್ತಾರೆ. ವ್ರತ ಮಾಡ್ತೀರಿ ಅಂತೇಳಿ ಅವ್ರ ಕೈಲೇ ಸೇವೆ ಶುರು ಮಾಡಿಸ್ಕೊಂಡ್ಬಿಡ್ತಾರೆ, ತಪ್ಪದು. ಆ ರೀತಿ ಮಾಡೋದ ವ್ರತ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ಗಂಡನ ಕೈಲೇ ಕೆಲಸ ಮಾಡಿಸೋದಾದ್ರೆ ವ್ರತ ಬಿಡೋದು ಕ್ಷೇಮ, ಗೊತ್ತಾಯ್ತಾ? ನೀವು ಅಂಥ ಹೊತ್ತಲ್ಲಿ ಏನು ಎಕ್ಸೆಂಪ್ಷನ್ ಕ್ಲೇಮ್ ಮಾಡಬಾರ್ದು. ಎಂಥ ಮಹಾಪುರುಷ ಚೇತಸ, ದೇವರ ಸನ್ನಿಧಾನ ಇರುತ್ತೆ ಅಂತ ತಿಳ್ಕೊಂಡು ವಿಶೇಷವಾಗಿ ಗಂಡನ ಸೇವೆ ಮಾಡಬೇಕು. ಪ್ರಿಯೈಹಿ ತೈಸ್ತೈರ್ ಉಪನಮೇತ್ ಪ್ರೇಮಶೀಲ ಸ್ವಯಂಪತಿ. ಗಂಡ ಕೂಡ ಏನು ಮಾಡಬೇಕು? ಅನುಕೂಲ ಎಲ್ಲ ಅನುಕೂಲ ಗಂಡ ಮಾಡಿಕೊಡಬೇಕು. ಗಂಡನ ಸೇವೆ ಈಕೆನೂ ಮಾಡಬೇಕು. ಬಿಭ್ರೂಯಾತ್ ಸರ್ವ ಕರ್ಮಾಣಿ ಪತ್ನ್ಯಾ ಉಚ್ಚಾವಚ ಅನಿಚ ಕೃತಮೇ ಕತರೇಣಾಪಿ ದಂಪತ್ಯೋರುಭಯೋರಪಿ. ಬಿಭ್ರೂಯಾತ್ ಸರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿಚ ಕೃತಂ ಏಕತರೇಣಾಪಿ ದಂಪತ್ಯೋರುಭಯೋರಪಿ. ಆಮೇಲೆ ಏನು ಮಾಡಬೇಕಂತೆ? ಪ್ರತಿ ದಿವಸದಲ್ಲೂ ಕೂಡ ಬಿಭ್ರೂಯಾತ್ ಸರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿಚ, ಹೆಂಗಸು ಮಾಡ್ತಕ್ಕಂಥ ಕೆಲಸಗಳನ್ನು ಗಂಡಸು ಕೆಲವೊಮ್ಮೆ ಮಾಡಬೇಕು ಅಂತ ಹೇಳ್ತಾರೆ. ಆ ಕೃತವೇಕತರೇಣಾಪಿ ದಂಪತ್ಯೋರುಭಯೋರಪಿ. ದಂಪತಿಗಳಲ್ಲಿ ಒಬ್ಬರು ಮಾಡಿದ್ರು ಕೂಡ ಇಬ್ಬರು ಮಾಡಿದಷ್ಟು ಪುಣ್ಯ ಬರುತ್ತೆ. ನಮಗಿದು ಅರ್ಥ ಆಗೋದಿಲ್ಲ. ಅಷ್ಟು ವಿಧಿಸಿದ್ರು ಸ್ವಾಮಿಗಳು ಬರೀತಾರೆ ಗಂಡಕ್ಕೆ ಮಾಡಬೇಕು ಅಂತ ಯಾತಕ್ಕೆ ಗೊತ್ತು ಹೇಳಿದ್ರು ಅಂದರೆ, ವರ್ಷದೊಳಗೆ ಹೆಂಡತಿ ಏನಾದರೂ ಕೂಡ ರಜಸ್ವಿಲೆ ಆದರೆ ಅವಳಿಗೆ ಮತ್ತೆ ತಾರ್ ಮುಂದುವರಿಸಬೇಕು ಅಂತ ಅರ್ಥ ಆಯ್ತಾ? ಈಗ ಬರೀತಾರೆ, ರಜೋದರ್ಶನಾದಿನ ಅನರ್ಹಾಯಾಂ ಪತ್ನ್ಯಾಂ ಕಥಮೇತದನುಷ್ಠಾನಂ ಅಂತರಿತಂ ಘಟದೆ ಇತಿ ತತ್ರಾಹ ಪತ್ನ್ಯಾಮಿತಿ. ಗಂಡ ಮಾಡ್ತಕ್ಕಂಥ ಕೆಲಸ, ಹೆಂಡತಿ ಮಾಡ್ತಕ್ಕಂಥ ಕೆಲಸಗಳನ್ನು ಯಾರು ಮಾಡಬೇಕಾಗ? ಯಾವುದು? ಪೂಜಾದಿಗಳು ಬಿಡಾಗಿಲ್ವಲ್ಲ, ನಮಸ್ಕಾರ ಮಂತ್ರ ಹೇಳೋದು ಎಲ್ಲ ಆ ಕಾಲಕ್ಕೆ ಕೇಳೋಗಿಲ್ಲ, ಆದ್ರಿಂದ ತಾನು ಹೇಳಬೇಕು ಅದನ್ನೆಲ್ಲ ಕೂಡ. ಇದು ವಿಶೇಷ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದರಿಂದ ಏನು ಹೇಳಿದಾಗಾಯ್ತಾಗ, ಋಷ್ಪಂಚಿ ವ್ರತ ಅನ್ನೋದು ಮಾಡೋ ರೀತಿ ಬೇರೆ, ಅದಕ್ಕೇನಾಗಿರೋ ರಜಸ್ವಿಯಲ್ಲಿ ಆಗಬಾರ್ದು ಅದಕ್ಕೆ, ಆದರೆ ವ್ರತ ವೇಸ್ಟ್ ಅದು. ಇದು ಹಾಗಲ್ಲ, ಈ ವ್ರತಗಳಿಗೆ ಏನು ದೋಷ ಇಲ್ಲ, ಆಗಲೂ ವ್ರತ ಮಾಡಬೇಕು, ಆಗಲೂ ವ್ರತ ಮಾಡಬೇಕು, ಆದರೆ ಕೆಲವು ಅಧಿಕಾರ ಇಲ್ಲ, ಆದ್ರಿಂದ ಏನು ಮಾಡಬೇಕು, ಗಂಡ ಕೆಲಸಗಳನ್ನು ಮಾಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಪುಂಸವನ ವ್ರತದ ಬಗ್ಗೆ ಸ್ಪೆಷಾಲಿಟಿ ಏನು ಅಂದರೆ, ರಜಸ್ವಿಯಲ್ಲಿ ಆದರೂ ವ್ರತ ಬಿಡಾಗಿಲ್ಲ ಅಂತಾಯ್ತು, ಗೊತ್ತಾಯ್ತಾ? ಪುಂಸವನ ವ್ರತನೇ ಬಿಡಾಗಿಲ್ಲ ಅಂದರೆ ಏಕಾಚಿ ವ್ರತ ಅಂತ ಬಿಡೋಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಎಂಥ ಕಾಲಕ್ಕೆ ಏಕಾಚಿ ವ್ರತ ಅಂಬೋದೇನದು, ಸೂತಕ ಬರಲಿ ವೃದ್ಧಿ ಬರಲಿ ಏನೇ ಬರಲಿ ಏಕಾಚಿ ವ್ರತ ಅನ್ನೋದು ಬಿಟ್ಟು ಹೋಗೋದಿಲ್ಲ. ಪುಂಸವನವ್ರದ ದೀಕ್ಷೆ ಎಷ್ಟು ದೊಡ್ಡದಾಗಿರಬೇಕಾದ್ರೆ ಅದಿನ್ನೂ ದೊಡ್ಡದು ಅಂತ. ಇಷ್ಟೆಲ್ಲ ಮಾಡಿ ಏಕಾಚಿ ಉಪವಾಸ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಕೊಂಡು ಏನು ಮಾಡೋದು? ಏಕಾಚಿನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಜುಬ್ಬಿ ಗುಜೀರೋ ಅದು. ಯಾವುದೇ ವ್ರತಕ್ಕೆ ಬೇಸಿಕ್ ವ್ರತ ಯಾವುದು? ಏಕಾಚಿ ವ್ರತ. ಅದಿಲ್ಲದೆ ಹೋದರೆ ಯಾವ ವ್ರತ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದು ಯಾವುದೇ ವ್ರತ ಮಾಡೋದಕ್ಕಿಂತ ಮುಂಚೆ ಎಲಿಜಿಬಿಲಿಟಿ ಅಂದರೆ ಏಕಾಚಿ ತಪ್ಪದೇ ಮಾಡು. ಅದನ್ನು ಮಾಡಿದವರಿಗೆ ಅರ್ಹ ತಿಳೋದ್ರಿಲ್ಲ. ವಿಭ್ರೂಯಾತ್ ಸರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿಚ ಕೃತಮೇಕತರೇಣಾಪಿ ದಂಪತ್ಯೋರುಭಯೋರುಪಿ. ಇದು ಸುಭಾಷಿತ ಇದೆ. ಯಾವುದೇ ಪ್ರಸಂಗದೊಳಗೆ ಹೆಂಡತಿ ಮಾಡಬೇಕಾದ ಕೆಲಸ ಗಂಡ ಮಾಡಬಹುದು, ಗಂಡ ಮಾಡಬೇಕಾದ್ರೆ ಹೆಂಗಸು ಮಾಡಬಹುದು. ವಿಶೇಷ ಆಪತ್ಕಾಲದೊಳಗೆ ವ್ರತ ಭಂಗ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಏನಾಗಬಹುದು, ಹೆಂಡತಿ ಮಾತ್ರ ವಿಷ್ಣುಬೆಚ್ಚಗೆ ಮಾಡ್ತಾಳೆ ಅಂತ ತಿಳ್ಕೊಬೇಡ. ಯಾವುದೇ ಕಾರಣಕ್ಕೆ ಬಿಟ್ಟು ಹೋದ್ರು ಗಂಡ ಮಾಡ್ಬೋದು ಹಂಗೆ, ಅಥವಾ ಗಂಡ ಮಾಡ್ತಿದ್ದಾನೆ ಆರೋಗ್ಯ ಬಂದು ನೆನಲಕ್ಕಾಗಲಿಲ್ಲ, ಹೆಂಡತಿ ಫಿಲಪ್ ಮಾಡ್ಬೋದು. ನೀವೇ ಕೊಟ್ಟಿದ್ರಿಂದ ಅದು ಮಾಡೋಕ್ಕೆ ಅವಕಾಶ ಇದೆ. ಪತ್ನ್ಯಾಂ ಕುರ್ಯಾದ ಅನರ್ಹಾಯಾಂ ಪತಿರೇ ವಸಮಾಹಿತ ವಿಷ್ಣೋರ್ವ್ರತ ವಿಧಂ ಬಿಭ್ರತ್ ನವಿಹನ್ಯಾತ್ ಕಥಂಚನ. ಒಂದು ಇನ್ನೊಂದು ಸ್ವಾರಸ್ಯವನ್ನು ಹೇಳಿದರು. ಪತ್ನಿ ಯಾವುದೋ ಕಾರಣಕ್ಕೆ ರಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಷ್ಟೊತ್ತೇನು ಹೇಳಿದರು, ಮಧ್ಯ ಬ್ರೇಕ್ ಬರಬಾರ್ದು ಅಂತ ಹೇಳಿದರು. ಅಥವಾ ಹೆಂಡತಿ ಮಾಡಲಿಕ್ಕೆ ಆಗಲಿಲ್ಲ, ಏನು ಮಾಡಬೇಕಾಗ? ಹೆಂಡತಿ ಬರ ಗಂಡನೆ ಮಾಡ್ಬೋದು ಅಂತ ಹೇಳ್ತಾರೆ. ಪೂರ್ತಿಯಾಗಿ ಗಂಡನೆ ಮಾಡ್ಬೋದು, ಬರ ಸಂಕಲ್ಪದಿಂದ ಪ್ರಾರಂಭ ಮಾಡಿ ಮುಗಿಸೋವರೆಗೂ ಕೂಡ ಹೆಂಡತಿ ಹೆಸರಲ್ಲಿ ಗಂಡನೆ ಮಾಡಲಿಕ್ಕೆ ಬರುತ್ತೆ ಎಂಬುದು ವಿಶೇಷ. ಪತ್ನ್ಯಾಂ ಕುರ್ಯಾದ ಅನರ್ಹಾಯಾಂ ಪತಿರೇವ ಸಮಾಹಿತ. ಆತನೇ ಬಹಳ ಶ್ರದ್ಧೆಯಿಂದ ವ್ರತವನ್ನು ಮಾಡಬೇಕು. ವಿಷ್ಣೋರ್ ವ್ರತಮಿದಂ ಬಿಭ್ರತ್ ನವಿಹನ್ಯಾತ್ ಕಥಂಚನ. ವ್ರತ ಶುರು ಮಾಡಿದ ಮೇಲೆ ಏನ್ ಮಾಡಿದ್ರು ಅಂದ್ರೆ ಬ್ರೇಕ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ದೊಡ್ಡ ವ್ರತ ಆದ್ರಿಂದ ಬಿಡಬಾರ್ದು. ವಿಪ್ರಾನ್ ಸ್ತ್ರೀಯೋ ವರವತೀಹಿ ಸ್ರಗ್ಗಂಧ ಬಲಿಮಂಡನೈಹಿ ಅರ್ಚೇತ್ ಅಹರಹರ್ ಭಕ್ತ್ಯಾ ದೇವಂ ನಿಯಮವಾಸ್ಥಿತಾ. ಪ್ರತಿನಿತ್ಯ ಏನ್ ಮಾಡ್ಬೇಕಂತೆ? ವಿಪ್ರಾನ್ ಸ್ತ್ರೀಯ ವರವತೀಹಿ ಸ್ರಗ್ಗಂಧ ಬಲಿಮಂಡನೈಹಿ ಅರ್ಚೇತ್ ಅಹರಹರ್ ಭಕ್ತ್ಯಾ ದೇವಂ ನಿಯಮಮಾಸ್ಥಿತ. ವರ್ಷಪೂರ್ತಿ ದಂಪತಿಲಿ ಭೋಜನ ಮಾಡಿಸ್ಬೇಕಂತೆ. ವರ್ಷಪೂರ್ತಿ ವಿಪ್ರಾನ್ ಸ್ತ್ರೀಯ ವರವತೀಹಿ, ವರವತಿ ಅಂದ್ರೆ ಸುಮಂಗಲಿಯರು, ಸುಮಂಗಲಿ ಸ್ತ್ರೀಯರನ್ನ ಮತ್ತು ಬ್ರಾಹ್ಮಣರನ್ನ ಸ್ರಕ್ ಗಂಧ ಬಲಿಮಂಡನಗಳಿಂದ ಪ್ರತಿನಿತ್ಯದಲ್ಲೂ ಕೂಡ ಪೂಜೆ ಮಾಡಬೇಕು. ಭಕ್ತ್ಯಾ ದೇವಂ ನಿಯಮಮಾಸ್ಥಿತ. ಇದು ವಿಷ್ಣು ವ್ರತ, ದೊಡ್ಡ ಫಲ ಇರೋದ್ರಿಂದ ಅದು ಮಾಡಿದ್ರೆ ಸಾರ್ಥಕ. ಉದ್ವಾಸ್ಯ ದೇವಂ ಸ್ವೇ ಧಾಮ್ನಿ ತನ್ನಿವೇದತ ಮತ್ತು ನಿವೇದಿತ ಮಗ್ರತಃ ಅದ್ಯಾತ್ ಆತ್ಮವಿಶುದ್ಧ್ಯರ್ಥಂ ಸರ್ವಕಾಮಾಪ್ತಯೇ ತಥಾ. ಉದ್ವಾಸ್ಯ ದೇವಂ ಸ್ವೇ ಧಾಮ್ನಿ ತನ್ನಿವೇದತ ಮಗ್ರತಃ. ಆಮೇಲೆ ದೇವರನ್ನ ಅವತ್ತು ದಿವಸ ಮಾಡಿ ಪುನರಾವಾಹನ ಮಾಡಿಬಿಟ್ಟು ಅದ್ಯಾತ್ ಆಮೇಲೆ ಊಟ ಮಾಡಬೇಕು. ಆತ್ಮವಿಶುದ್ಧ್ಯರ್ಥಂ ಸರ್ವಕಾಮಾಪ್ತಯೇ ತಥಾ. ಈ ರೀತಿ ಮಾಡೋದ್ರಿಂದ ಮನಃಶುದ್ಧಿ ಆಗುತ್ತೆ, ಸರ್ವಕಾಮನೆಗಳು ಕೂಡ ಈಡೇರುತ್ತೆ. ಏತೇನ ಪೂಜಾ ವಿಧಿನ ಮಾಸಾನ್ ದ್ವಾದಶಹಾಯನಂ ನೀತ್ವಾ ಚೋಪರಮೇತ್ ಸಾಧ್ವಿ ಕಾರ್ತಿಕೇ ಚರಮೇಹನಿ. ಏತೇನ ಪೂಜಾ ವಿಧಿನ ಮಾಸಾನ್ ದ್ವಾದಶಹಾಯನಂ. ಈ ರೀತಿ ಪೂಜಾ ವಿಧಿಯಿಂದ 12 ತಿಂಗಳು ಮಾಡಬೇಕು. ನೀತ್ವಾ ಅಯನಂ ಅಂದ್ರೆ ವರ್ಷ, ಮಾಸ ಪೂರ್ತಿ ಮಾಡಿ ಒಂದು ವರ್ಷ ಕಳಿಬೇಕು. ನೀತ್ವಾಚ ಉಪರಮೇತ್ ಸಾಧ್ವಿ, ಆಗ ಕೃಷ್ಣಾರ್ಪಣ ಅಂತ ಹೇಳಬೇಕು. ಕಾರ್ತಿಕೇ ಚರಮೇಹನಿ, ಶುರು ಮಾಡಿದ್ದೆಂದು ಮಾರ್ಗಶಿರ ಮಾಸದ ಶುಕ್ಲಪಕ್ಷ, ಮುಗಿಸ್ಬೇಕಾದ್ದೆಂದು ಅದು ಕರೆಕ್ಟ್ ವರ್ಷ ಆಯ್ತಾಗ. ಮಾರ್ಗಶಿರ ಪಾಡ್ಯ ಶುರು ಮಾಡಿರ್ತಾರೆ, ಕಾರ್ತಿಕ ಕೊನೆಯ ದಿವಸ ಮುಗಿಸ್ಬೇಕು, ಅಮಾವಾಸ್ಯ ದಿವಸ ಮುಕ್ತಾಯ ಮಾಡಬೇಕು. ಕೃಷ್ಣ ಅಭ್ಯರ್ಚ ಪೂ ಕಾರ್ತಿಕೇ ಚರಮೇಹನಿ ಶಿವಭೂತೆ ಅಥಾ ಉಪಸ್ಪೃಶ್ಯ ಕೃಷ್ಣಂ ಅಭ್ಯರ್ಚ ಪೂರ್ವವತ್ ಪಯಶ್ರುತೇನ ಜುಹುಯಾತ್ ಚರುಣಾ ಸಹ ಸರ್ಪಿಷ ಪಾಕಯಜ್ಞ ವಿಧಾನೇನ ದ್ವಾದಶೈ ಬಾಹುತೀಹ್ ಪತಿ. ಬಹಳ ಇಂಪಾರ್ಟೆಂಟ್. ವರ್ಷ ಮುಗಿದೋಯ್ತೀಗ, ಮರುದಿವಸ ಉದ್ಯಾಪನೆ ಮಾಡಬೇಕು. ಅಮಾಸೆ ಉದ್ಯಾಪನೆ ಮಾಡಾಗಿಲ್ಲ, ಏನ್ ಮಾಡ್ಬೇಕು? ಇದನ್ನ ಮರುದಿವಸ ಶೋಭೂತೆ ಮಾರನೇ ದಿವಸ ಉಪಸ್ಪೃಶ್ಯ ಕೃಷ್ಣಂ ಅಭ್ಯರ್ಚ ಪೂರ್ವವತ್, ಕೃಷ್ಣನ ಪೂಜೆಯನ್ನು ಮಾಡಿ ಹೇಳಿದ ಮಂತ್ರಗಳೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ. ಪಯಶ್ರುತೇನ ಯುಹುಯಾ ಚರುಣಾ ಸಹ ಸರ್ಪಿಷ, ಅನಂತರ ಹಾದಿನಿಂದ ಕೂಡಿದಂಥ ಚರುವನ್ನ ಹೋಮ ಮಾಡಬೇಕು. ಸರ್ಪಿ ಅಂದ್ರೆ ತುಪ್ಪ, ತುಪ್ಪ ಹಾಲು ಚರುವಿನಿಂದ ಹೋಮ ಮಾಡಿ ವಿದ್ಯಾಪನೆ ಮಾಡಬೇಕು. ಪಾಕಯಜ್ಞ ವಿಧಾನೇನ ದ್ವಾದಶೈವ ಆಹುತಿ ಪತಿ, ದ್ವಾದಶ ಆಹುತಿಗಳನ್ನು ಕೊಡಬೇಕು. ಬ್ರಾಹ್ಮಣಾನ್ ಭೋಜಯೇತ್ ಭಕ್ತ್ಯಾ ತ್ವನ್ನಾದ್ಯೈರ್ ದ್ವಾದಶಾತ್ಮವಿತ್ ತೇಭ್ಯೋ ದದ್ಯಾತ್ ತಿಲಾನ್ ರಾಜನ್ ಸೋದ ಪಾತ್ರಾನಿಡಾನ್ವಿತಾನ್. ಬ್ರಾಹ್ಮಣಾನ್ ಭೋಜಯೇತ್ ಭಕ್ತ್ಯಾ, ಅವ್ರ ಭಕ್ತಿಯಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋಕೆ ಉದ್ಯಾಪನೆ ದಿವಸ. ಮತ್ತೆ ಅನ್ನಾದ್ಯೈಹಿ ದ್ವಾದಶಾತ್ಮವಿತ್, ದ್ವಾದಶಾತ್ಮವಿತ್ ಅಂದ್ರೆ ಏನು? ಕೇಶವಾದಿ ದ್ವಾದಶ ಮೂರ್ತಿ ಲಕ್ಷಣವೇತ್ತ. 12 ತಿಂಗಳು ಮಾಡಿರೋದ್ರಿಂದ ಕೇಶವಾದಿ ದ್ವಾದಶ ರೂಪಗಳನ್ನು ಚಿಂತನೆ ಮಾಡಿ ದ್ವಾದಶ ಮೂರ್ತಿ ಪೂಜೆ ಅಂತ ಹೇಳಿ ಬ್ರಾಹ್ಮಣರ ಪೂಜೆ ಮಾಡಬೇಕು. ದ್ವಾದಶಾತ್ಮವಿತ್ ತೇಭ್ಯೋ ದದ್ಯಾ ತಿಲಾನ್ ರಾಜನ್, ಅವರಿಗೆ ದಾನ ಕೊಡಬೇಕು. ಏನು? ತಿಲ ಎಳ್ಳು, ಉದಪಾತ್ರ ಉದಕುಂಭ, ಆಮೇಲೆ ಇಡಾನ್ವಿತಾನ್, ಅವಾಗೆಲ್ಲ ಧಾನ್ಯ ತುಂಬಿಸಿಬಿಟ್ಟು ಕೊಡಬೇಕು. ಅಂದ್ರೆ ಇವ್ರು ಹೇಳೋದು ದೊಡ್ಡದ, ನೀವು ಹೇಳೋದು ದೊಡ್ಡದ? ಈಗ ಇವ್ರು ಕೊಡಬೇಕು ಅಂತ ಹೇಳಿದ ಮೇಲೆ ನೀವು ಅಪಾಯಿಂಟ್ಮೆಂಟ್ ಹೇಳ್ತಾರೆ ವೇದವ್ಯಾಸದೇವರಿಗೆ. ಇಲ್ಲ, ತಿಲದಾರ ಮಾಡಬೇಕು. ಇಂಥ ತಿಲದಾರ ತಗೊಂಡ್ರೆ ದೋಷ ಇಲ್ಲ. ನಮ್ಮಲ್ಲಿ ಏನಾಗಿದೆ ತಿಲದಾನ ದೋಷ ಅಂದ್ರೆ, ಕೆಲವು ದಾನ ತಿಲದಾನ ದೋಷ, ಪಿತೃದ್ದೇಶ ಕೊಡ ತಿಲಧಾರ ಬೇರೆ. ಈ ಪವಮಾನವು ತಿಲಬೇಕು ಅಂತೇನು, ಅದಕ್ಕೆ ಅಂಥ ತಿಲ ದೋಷ ಅಲ್ಲ. ಆದ್ದರಿಂದ ಅದು ದೋಷ ಅಲ್ಲ. ಆ ದಿಸ್ಕೊಂಡವರು ಇಷ್ಟು ಮಂತ್ರದೇಪ ಅಂತ ಮಾಡಬೇಕಾಗ್ತದೆ. ಇಲ್ಲೂ ಕೂಡ ಯಾರು ಕರೆದು ಕರಿಬೇಕು? ಎಂಥ ಬ್ರಾಹ್ಮಣರು ಕರಿಬೇಕು? ಒಳ್ಳೆ ಜ್ಞಾನಿಗಳನ್ನಾದ್ರಿಂದ ಅವ್ರು ಬೇಡ ಅಂತ ಹೇಳೋದಿಲ್ಲ. ಉದಾಹರಣೆಗೆ ಬ್ರಾಹ್ಮಣ ತಿಲ ಇಸ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ, ಜಸ್ಟ್ ಯೋಚನೆ ಮಾಡಿ. ಬ್ರಾಹ್ಮಣರಿಗೆ ದುಡ್ಡಿಲ್ಲ, ಅವ್ರು ತರ್ಪಣಾದಿಗಳನ್ನು ಕೊಡಬೇಕೋ ಇಲ್ಲ ಅವರು? ಮತ್ತೆ ತಿಲ ಎಲ್ಲಿಂದ ಬರಬೇಕು ಅವರಿಗೆ? ನಾನೇ ಇಸ್ಕೊಂಡೇ ಬರ್ಬೇಕು, ಇನ್ನೆಲ್ಲಿಂದ ಬರಬೇಕೆ? ಹೌದಲ್ಲ, ದೇರ್ಫೋರ್ ದೋಷ ಅಲ್ಲ. ತಿಲದಾರ ಯಾವಾಗ ದೋಷ ಅಂತ ಹೇಳಿದ್ರೆ ಆದ್ರೆ ಮಿಸ್ಯೂಸ್ ಮಾಡಿದ್ರೆ ದೋಷ. ತಿಲ ಅಂಬೋದು ಯಜ್ಞ ಕಾರ್ಯ, ನಾವು ಯಾಕೆ ತಿಲ ಯಾರು ಆಫ್ಟರ್ ಆಲ್ ಎರಡು ಅಂತ ಎಷ್ಟು ಬಿಡ್ತಾರೆ? ತಪ್ಪದು. ವರಾಹ ದೇವರು ಯಾವ್ದರಿಂದ ಬಂದಿರೋದು? ಅದು ವರಾಹದೇವರು ಬೆವರಿನಿಂದ ಉತ್ಪತ್ತಿಯಾಗಿ ದೊಡ್ಡ ಯಜ್ಞಕ್ಕೆ ಅರ್ಹವಾದಂತಹ ಶ್ರೇಷ್ಠ ವಸ್ತು ಅದು. ಆದ್ದರಿಂದನೇ ತಿಲವನ್ನು ಮಿಸ್ಯೂಸ್ ಮಾಡಿ ಮಹಾಪಾಪ ಬರುತ್ತೆ. ಆದ್ರಿಂದ ಕಂಡ್ಕೊಂಡವ್ರು ದಾನ ಕೊಡಬಾರದು, ಇಸ್ಕೋಬಾರದು ಅಂತ ನಿಯಮ ಮಾಡಿರೋದು. ನೋಡೋದಕ್ಕೆ ವ್ಯಾಲ್ಯೂಲೆಸ್ ಕಂಡಕ್ಕೆ ಕಾಣುತ್ತದೆ, ಆಕ್ಚುಲಿ ಇನ್ವ್ಯಾಲ್ಯೂಯಬಲ್ ಅದು, ವ್ಯಾಲ್ಯೂಲೆಸ್ ಅಲ್ಲ. ನಮ್ಮ ಪ್ರಕಾರ ಇನ್ನು ಏನು ಕೊಡ್ತಾರೆ ಹೇಳ್ತಾನ ಮಹಾ ಅಂತ ಹೇಳ್ಬಿಟ್ಬಿಟ್ಟು ಅದು ತಪ್ಪದು. ಅದು ದಣಿಯೊಳಗೆ ಹಾಕೊಟ್ಬಿಟ್ರೆ ಮೆಟೀರಿಯಲ್ ವ್ಯಾಲ್ಯೂ ಕೂಡ ಇಲ್ಲ. ಅಟ್ಲೀಸ್ಟ್ ಬಂಗಾರದ ಪಾತ್ರೆಯಲ್ಲೂ ಬೆಳ್ಳಿ ಪಾತ್ರೆಯಲ್ಲಿ ಹಾಕೊಟ್ರೆ ಅದಕ್ಕಾರ ವ್ಯಾಲ್ಯೂ ಇರುತ್ತೆ. ದರ್ಬೆ ಧ್ವನಿಯಲ್ಲಿ ಕೊಟ್ಟರೆ ಅದು ಮುರುಕು ದೊನ್ನೆ, ಏನು ಉಪಯೋಗ ಬರೋದಿಲ್ಲ. ಅದಕ್ಕೇನು ಮಾಡ್ತಾನೆ ಮನುಷ್ಯ ವ್ಯಾಲ್ಯೂಲೆಸ್ ಅಂತ ತಿಳ್ಕೊ, ಹಾಗೆ ತಿಳ್ಕೋಬೇಡಿ. ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ? ಯಜ್ಞಕ್ಕೆ ಬರುತ್ತೆ. ಬ್ರಾಹ್ಮಣ ಇಸ್ಕೊಳ್ತಾನೆ, ಏನು ಮಾಡ್ತಾನೆ? ಪವಮಾನಕ್ಕೆ ಉಪಯೋಗಿಸ್ತಾನೆ, ಶ್ರಾದ್ದ ಪಕ್ಷಕ್ಕೆ ಉಪಯೋಗಿಸ್ತಾರೆ. ಎಷ್ಟು ಪುಣ್ಯ ಬಂತಲ್ಲಾಗ, ಸ್ವಯಾರ್ಜಿತ ವಿತ್ತ ಆತನಿಗಿಲ್ಲ. ಬ್ರಾಹ್ಮಣ ಪ್ರತಿಗ್ರಹದಿಂದಲೇ ಬದುಕಬೇಕಾದ್ರಿಂದ ದೋಷ ಅದು ಹೇಗಾಗುತ್ತೆ? ದೋಷ ಆಗೋದಿಲ್ಲ. ಆಶಿಷ ಸ್ಥಿರ ಸಾದಾಯ, ಏನು ಪೂಜೆ ಮಾಡಿಕೊಡ್ತಾರೆ ಅಲ್ಲ, ಯೂಸ್ ಮಾಡೋದು ಬೇಡ. ಅದಕ್ಕೊಂದು ಪದ್ಧತಿ ಇದೆ. ಯಾವ್ದಾದ್ರು ತಿಲ ಶ್ರಾದ್ದಾದಿಗಳಿಗೆ ತಿಲ ಇಟ್ಕೊಂಡಾಗ ಅದನ್ನು ಉಳಿಸಿ ವಾಪಸ್ ಹಾಕಬಾರ್ದು. ಏನು ಮಾಡ್ಬೇಕು ಅದನ್ನ ಅಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ವಾಪಸ್ ಹಾಕಬಾರ್ದು. ಹಾಕಿದರೆ ಅದು ಮೈಲಿಗೆ ಉಚ್ಚಿಷ್ಟ, ಅರ್ಥ ಆಯ್ತಾ? ಈಗ ಅದಕ್ಕೆ ದೋಷ ಇಲ್ಲ. ಯಾವ ಪದಾರ್ಥ ಕೂಡ ಅಷ್ಟೇ, ಉಳಿಸಿದ್ ಬಿಟ್ಟರೆ ಅದು ಶೇಷ ಆಗಿಬಿಡುತ್ತೆ, ಮರುದಿಸಕ್ಕೆ ಬರೋದಿಲ್ಲ. ಉಳಿಸಬಾರದು, ಉಳಿಸಲೇಬಾರದು, ಉಳಿಸಿದ್ರೆ ದೋಷ. ಅದನ್ನು ಪೂಜೆ ಮಾಡ್ತೀರಿ, ಯೂಸ್ ಮಾಡೋದು ಬೇರೆ, ಪೂಜೆ ಮಾಡೋದು ಬೇರೆ. ಪೂಜೆ ಮಾಡಿದ್ರೆ ಯೂಸ್ ಮಾಡ್ಬೋದು, ಯೂಸ್ ಮಾಡಿದ್ದನ್ನು ರೀಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಪೂಜೆ ಮಾಡೋದು ತಪ್ಪಲ್ಲ. ಉದಾಹರಣೆಗೆ ನಾವು ಯಾರಿಗೂ ಬ್ರಾಹ್ಮಣಿಗೆ ಹಣ್ಣು ಕೊಡ್ತೀವಿ ಅಂತ ತಿಳ್ಕೊಂಬೋಣ. ಒಂದಿಷ್ಟು ಕೃಷ್ಣಾರ್ಪಣ ಅಂತ ಕೊಡ್ತೀವಿ, ಒಂದಿಷ್ಟಿಂದ ನೈವೇದ್ಯ ಆದಾಗ ಲೆಕ್ಕ ಅದು. ಆದರೆ ಯಾವುದಕ್ಕೆ ಅರ್ಹತೆ ಇದೆ ಮತ್ತೆ ಅದಕ್ಕೆ ನೈವೇದ್ಯ? ಈ ನೈವೇದ್ಯ ಯಾತಕ್ಕೆ ಅಂದ್ರೆ ಕೃಷ್ಣಾರ್ಪಣ ಅಷ್ಟೇ. ಅವ್ರ ನೈವೇದ್ಯ ಒಳಗೆ ಎಂತ ಮಾಡ್ತಾರೆ? ಈ ಸುವರ್ಣ ಎಸ್ತ ಆ ಥರ ನೈವೇದ್ಯ ಮಾಡ್ತಾರೆ, ಆ ನೈವೇದ್ಯ ಬೇರೆ. ಮತ್ತೆ ಊಟ ಕೂತ ಪ್ರಾಣಾಗ್ನಿ ಹೋತ್ರ ಮಾಡ್ತಾರೆ, ಅದು ನೈವೇದ್ಯನೇ. ಅವ್ರು ಹೋಮ ಮಾಡ್ತಾನೆ, ನೈವೇದ್ಯ ಹೋಮ ಮಾಡ್ಬೇಕಾದ್ರೆ ಏನಾಗಿರ್ಬೇಕು ಅಂತ ಫಸ್ಟ್ ಅದನ್ನ ನೈವೇದ್ಯ ಮಾಡಿರ್ಬೇಕು. ದೋಷ ಅಲ್ಲ. ಅರ್ಥ ಆಯ್ತಾ? ಈಗ ಇಲ್ಲಿ ತಗೊಳ್ಳೋದು ಬೇರೆ, ಅದು ರಾಮಾಮೃತ ಮಾನವ ಇದೆಯಲ್ಲ, ಇದರ ಪ್ರಶ್ನೆ ಎಲ್ಲ ಕೇಳ್ತಾರೋ, ಇದರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಾವು ಕೊಡ್ತೀವಲ್ಲ, ನೈವೇದ್ಯ ಮಾಡಿಕೊಟ್ರೆ ನಿಷಿದ್ಧ, ಮಾಡದೆ ಹೋದ್ರೆ ಬರೋದಿಲ್ಲ, ಏನ್ ಮಾಡ್ಬೇಕಾಗ? ಅದಕ್ಕೆ ಹೇಳ್ತಾರೆ, ದೇವರು ನೋಡಿ ತಗೊಳ್ಳೋದು ಬೇರೆ, ಹೋಮದಲ್ಲಿ ತಗೊಳ್ಳೋದು ಬೇರೆ, ಅಗ್ನಿಯಲ್ಲಿ ತಗೊಳ್ಳೋದು ಬೇರೆ, ಬ್ರಾಹ್ಮಣರಲ್ಲಿ ತಗೊಳ್ಳೋದು ಬೇರೆ. ಅಷ್ಟು ತಗೊಂಡಾಗ್ಲಿ ಏನಾಗೋದಿಲ್ಲ, ಅದು ನಿಶ್ಚಿತ ಆಗೋದಿಲ್ಲ. ಆದ್ರೆ ಬ್ರಾಹ್ಮಣ ಕೊಟ್ಟು ಮತ್ತೆ ಕೊಟ್ಟರೆ ಉಚ್ಚಿಷ್ಟ, ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಕೊಡಾಗಿಲ್ಲ. ಹೋಮ್ ಹೋಮಂಡ್ರೆ ಮತ್ತೆ ಇನ್ನೊಂದ್ ಕಡೆ ಹೋಮ ಮಾಡಾಗಿಲ್ಲ, ನಾಲ್ಕು ಸ್ಟೇಜಲ್ಲೂ ಬರುತ್ತೆ. ಆ ಸ್ಟೇಜಲ್ಲಿ ಅದು ರೀಯೂಸ್ ಆಗಬಾರ್ದು ಮತ್ತೆ, ಅದರಿಂದ ದೋಷ ಅಲ್ಲ. ಪ್ರಣಂ ಮೆಸಿರ ಸಾ ಭಕ್ತ್ಯ ಭುಂಜೀತ ತದನು ಜ್ಞತೆಭ್ಯೋ ದದ್ಯ ತಿಲಾನ್ ರಾಜನ್ ಸೋದ ಪಾತ್ರ ನಿಡಾನ್ವಿತಾನ್ ಆಶಿಷ ಶಿರಸಾದಾಯ ದ್ವಿಜೈ ಪ್ರೀತೈ ಸಮೀರಿತಾ ಪ್ರಣಂ ಮೆಸಿರ ಸಾ ಭಕ್ತ್ಯ ಭುಂಜೀತ ತದನುಜ್ಞೆಯ. ಆಮೇಲೆ ಅವರ ಆಶೀರ್ವಾದ ತಗೋಬೇಕು. ವಿಪ್ರೈಹಿ ದತ್ತಾ ಪ್ರೀತೈ ಸಮೀರಿತಾ ಆಶಿಷ ಶಿರಸ ಆದಾಯ, ಸಂತುಷ್ಟರಾದ ಬ್ರಾಹ್ಮಣರು ಕೊಡ್ತಕ್ಕಂಥ ಆಶೀರ್ವಾದಗಳನ್ನು ಶಿರಸಾ ಸ್ವೀಕಾರ ಮಾಡಬೇಕು. ಪ್ರಣಮ್ಯ ಶಿರಸಾ ಭಕ್ತ್ಯ ಭುಂಜೀತ ತದನುಜ್ಞೆಯ, ಅವ್ರಿಗೆ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಅವರ ಅರ್ಪಣೆ ತಗೊಂಡು ಏನು ಮಾಡಬೇಕು? ಭುಂಜೀತ, ಅದು ಉದ್ಯಾಪನೆ ದಿವಸ ಆಗ ಪಾಲನೆ. ಆಚಾರ್ಯಮಗ್ರತಃ ಕೃತ್ವ ವಾಗ್ಯದ ಸುಸಮಾಹಿತ ದದ್ಯಾತ್ ಪತ್ನೈ ಗುರು ಚರೋ ಶೇಷಂ ಸುಪ್ರಜಾಸ್ತ್ವಂ ಸುಸೌಭಗಂ. ಇಲ್ಲಿ ತಮಾಷೆ ಅಂದರೆ ಮೊದಲು ಗಂಡ ಊಟ ಮಾಡಬೇಕು, ಆಮೇಲೆ ಆಚಾರ್ಯಮಗ್ರತಃ ಕೃತ್ವ ವಾಗ್ಯತ ಸುಸಮಾಹಿತ ಅವ್ರ ಪುರೋಹಿತರ ಮುಂದಿಟ್ಕೊಂಡ್ಬಿಟ್ಟು ಪತ್ನೈ ಚರೋ ಶೇಷಂ ದದ್ಯಾತ್, ಚರುವಿನ ಶೇಷವನ್ನು ಹೆಂಡತಿ ಕೊಡಬೇಕು. ಸುಪ್ರಜಾಸ್ತ್ವಂ ಸುಸೌಭಗಂ, ನೀನು ಒಳ್ಳೆಯ ಸಂತತಿ ಆಗಲಿ ಅಂತ ಆಶೀರ್ವಾದ ಮಾಡಿ ಗಂಡರು ಕೇಳಿಸ್ಕೋಬೇಕು ಹೆಂಡತಿ. ಅದೇ ನಮ್ಮ ಪದ್ಧತಿ ಯಾವಾಗಲೂ ಕೂಡ. ಏತಚ್ಚರಿತ್ವಾ ವಿಧಿವತ್ ವ್ರತಂ ವಿಭೋರಭೀಪ್ಸಿತಾರ್ಥಂ ಲಭತೆ ಪುಮಾನಿಹ ಸ್ತ್ರೀರ್ವಾ ತದಾಸ್ಥಾಯ ಲಭೇತ ಸೌಭಗಂ ಸ್ತ್ರೀಯಂ ಪ್ರಜಾಂ ಜೀವಪತಿಂ ಯಶೋ ಗೃಹಂ. ಏತಚ್ಚರಿತ್ವಾ ವಿಧಿವತ್ ವ್ರತಂ ವಿಭೋ ಅಭಿಪಿಸಿತಾರ್ಥಂ ಲಭತೆ ಪುಮಾನ್ ನಿಹ. ಏತತ್ ವ್ರತಂ ವಿಧಿವತ್ ಚರಿತ್ವ, ಈ ಪುಂಸವನ ವ್ರತವನ್ನು ವಿದ್ಯುಕ್ತವಾಗಿ ಮಾಡಿದರೆ ವಿಭೋಹೋ ದೇವರ ಅನುಗ್ರಹದಿಂದ ಪುಮಾನ್ ಪುರುಷನಾದವನು ಅಭಿಪಿಸಿತಾರ್ಥಂ ಲಭತೆ, ಇಷ್ಟಪಟ್ಟಿದ್ದೆಲ್ಲ ಪಡ್ಕೋತಾರೆ. ಸ್ತ್ರೀರ್ವಾ ತದಾಸ್ಥಾಯ ಹೆಂಗಸಿಗೂ ಎಲ್ಲ ಫಲ ಸಿಗುತ್ತೆ. ಲಭೇತ ಸೌಭಗಂ ಶ್ರೀಯಂ ಪ್ರಜಾಂ ಜೀವಪತಿಂ ಯಶೋಗೃಹಂ, ಸೌಭಾಗ್ಯ ಬರುತ್ತೆ, ಸಂಪತ್ತು ಬರುತ್ತೆ, ಪ್ರಜಾಂ ಸಂತತಿ ಆಗುತ್ತೆ, ಜೀವಪತಿ ಪತಿ ಆಯುಷ್ಯ ಜಾಸ್ತಿ ಆಗುತ್ತೆ, ಯಶಃ ಗೃಹಂ ಯಶ ಕೀರ್ತಿ ಬರುತ್ತೆ, ಮನೆ ಬರುತ್ತೆ ಕೊನೆ ಗೃಹಂ, ಅದು ಇಂಪಾರ್ಟೆಂಟ್. ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ ಪತಿಂ ತ್ವಿವಯ ತ್ವವೀರ ಹತಕಿಲ್ಬಿಷಾ ಗತಿಂ ಸ್ಮೃತ ಪ್ರಜಾ ಜೀವಸುತಾನ್ ಧನೇಶ್ವರಿ ಸುದುರ್ಭಗ ಸುಭಗ ರೂಪಮಗ್ರ್ಯಂ. ಮತ್ತೆ ಹೇಳ್ತಾರೆ, ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣಂ ಪತಿಂ, ಕನ್ಯೆ ಈ ರೀತಿ ಮಾಡೋದ್ರಿಂದ ಸಮಗ್ರ ಲಕ್ಷಣವಾದ ಪತಿಯನ್ನು ಪಡಿತಾಳೆ, ಒಳ್ಳೆ ಗಂಡ ಸಿಗ್ತಾನೆ ಹೆಂಗಸಿಗೆ. ಇಲ್ಲಿ ತಮಾಷೆ ಅಂದರೆ ಏನ ಅಂತಂದ್ರೆ ಬಂದು ಅಬ್ಸರ್ವ್ ಮಾಡಿರ್ತಾರೆ ಇವರು, ಕನ್ಯಾಪಿ ವಿಂದೇತ ಸಮಗ್ರ ಲಕ್ಷಣ, ಕನ್ಯಾ ತಗೋತಾರೆ ಅಂತ ಹೇಳಿದ್ರೆ ಹೀಗೆ ಅರ್ಥದಲ್ಲ ಅಲ್ಲ, ಕನ್ಯಾಪರ ಇವ್ರು ಮಾಡಬೇಕು, ಕನ್ಯಾ ವ್ರತಾಧಿಕಾರ ಇಲ್ಲ. ಅದಕ್ಕೇನು ಮಾಡ್ಬೋದು, ಮಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ತಂದೆ ತಾಯಿಗಳು ಮಾಡಬೇಕು, ಅವಾಗ ಒಳ್ಳೆ ವರ ಸಿಗ್ತಾನೆ. ಅಥವಾ ಈಗ ಮಾಡಿರ್ತಾರೆ, ಮುಂದಿನ ಜನ್ಮದಲ್ಲಿ ಒಳ್ಳೆ ವರ ಸಿಗ್ತಾನೆ, ಈಗ ಮಾಡಿರ್ತಾಳೆ ಮದುವೆಯಾಗಿ ಸುಮಂಗಲಿಯಾಗೆ ಮಾಡಿರ್ತಾಳೆ ಈಗ. ಜನ್ಮಾಂತರದಲ್ಲಿ ವ್ರತದಿಂದಾಗಿ ಏನಾಗುತ್ತೆ, ಕೆಲಸ ತಡೀತಾರೆ. ಒಂದೇ ಸತ್ತೆ ನೋಡಿದ್ದು ಒಪ್ಕೊಂಡೇ ಬಿಟ್ರೆ ಆಗ್ಲೇನೆ ಗೊತ್ತಾಯ್ತಿಲ್ಲ. ಅಷ್ಟೇ ಅಲ್ಲ, ಜೀವನ ಪೂರ್ತಿ ಸುಖವಾಗಿದ್ರು, ಇಲ್ಲೇನು ಸಾಧನೆ ಮಾಡಿಲ್ಲ. ಎಲ್ಲಿಂದ ಬಂದ ಸಾಧನೆ ಇದು? ಜನ್ಮಾಂತರ ಸಾಧನೆ ಬಂದಿದೆ. ಆದ್ರಿಂದ ಯಾವಾಗಲೂ ಕೂಡ ಮಾಡ್ತಕ್ಕಂಥ ಪ್ರತಿ ಸಾಧನೆಯೂ ಕೂಡ ಈ ಲೋಕಕ್ಕೆ ಎಷ್ಟು ಉಪಯುಕ್ತಾರೋ ಮುಂದಿನ ಜನ್ಮಕ್ಕೂ ಅಷ್ಟೇ ಮುಖ್ಯ ಉಪಯುಕ್ತ. ಮುಂದೆ ಪತಿಂತೂ ಅವೀರ, ಅವೀರ ಅಂದ್ರೆ ಬಂಜೆ, ಬಂಜೆ ಆದವಳಿಗೆ ಹತಕೆಲ್ಬಿಷಾ ಗತಿ, ಅವಳು ಮಕ್ಕಳಲ್ಲದೆ ಹೋದ್ರೆ ಸದ್ಗತಿ ಹೋಗ್ತಾಳೆ. ಬಹಳ ಇಂಪಾರ್ಟೆಂಟ್ ಇದು. ಯಾವುದೋ ಕಾಲಕ್ಕೆ ಮಕ್ಕಳಾಗಿಲ್ಲ, ಪೂಸಂಸ್ವರತ ಮಾಡಿಬಿಟ್ಲು, ಮಕ್ಕಳಾಗಲಿಲ್ಲ, ಡೋಂಟ್ ವರಿ, ಮಕ್ಕಳಿದ್ರೆ ಏನೋ ಫಲ ಸಿಕ್ಬಿಡುತ್ತೆ ಅಂತ ಹೇಳಿ ಸದ್ಗತಿಗೆ ಹೋಗ್ಬಿಡ್ತಾಳೆ. ಮೃತ ಪ್ರಜಾ ಅವೀರ ಪತಿರಹಿತ ಕನ್ಯಾ ಸಮಗ್ಲಕ್ಷಣಂ ಪತಿಂ ವಿಂದೇತ. ಅದಕ್ಕಿನ್ನೊಂದು ಅರ್ಥ, ಪತಿ ಇಲ್ಲದೆ ಇದ್ದವಳು ಕೂಡ, ಪತಿ ಇಲ್ಲದೆ ಇದ್ದವಳು ಕೂಡ ಮುಂದಿನ ಜನ ಏನಾಗ್ತದೆ, ಸದ್ಗತಿಯನ್ನು ಹೊಂದ್ತಾಳೆ. ಯಾವುದೋ ಕಾರಣಕ್ಕೆ ವ್ರತ ಮಾಡಿದವಳಿಗೆ ಪತಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಯಾವ ಲೋಕಕ್ಕೆ ಹೋಗ್ತಾಳೆ, ಒಳ್ಳೆ ಲೋಕಕ್ಕೆ ಹೋಗ್ಬಿಡ್ತಾಳೆ. ಸುಪ್ಪುಸವ್ರ ಇನ್ನೊಂದು ಪ್ರಯೋಜನ ಇದೆ ಅಂದ್ರೆ, ಮಕ್ಕಳಿಲ್ಲದೆ ಹೋದ್ರೂ ಕೂಡ ಯೋಚನೆ ಇಲ್ಲ, ಸದ್ಗತಿ ಹೋಗ್ತಾಳೆ. ಗಂಡ ಇಲ್ಲದೆ ಹೋದ್ರೂ ಯೋಚನೆ ಇಲ್ಲ, ಸದ್ಗತಿ ಹೋಗ್ತಾಳೆ. ಇದು ವಿಶಿಷ್ಟವಾದ ಶಕ್ತಿಯನ್ನು ಯಾವ್ದು ಹೊಂದಿದೆ, ಪೂಸವನ ವ್ರತ ಹೊಂದಿದೆ. ಹತಕಿಲ್ಬಿಷಾ ಗತಿ, ಎಂತ ಪಾಪ ವಿಹಾರವಾಗುತ್ತಾ, ಅದರಿಂದ ಹತಕಿಲ್ಬಿಷ ಗತಿಂತೂ ರಜೆ. ಮೃತ ಪ್ರಜಾ ಜೀವಸುತಾನ್ ಧನೇಶ್ವರಿ, ಮತ್ತೆ ಮತ್ತೆ ಮಕ್ಕಳು ಹುಟ್ಟೋದು ಸಾಯದು ಹುಟ್ಟೋದು ಸಾಯದಾಗ್ತಾ ಇರುತ್ತೆ. ಅವಳು ಎಂತ ಮಕ್ಕಳು ಹುಡ್ತಾರ, ಆಮೇಲೆ ದೀರ್ಘಾಯುಷ ಮಕ್ಕಳು ಹುಡ್ತಾರೆ. ಮೃತ ಪ್ರಜಾ ಜೀವಸುತಾನ್ ಧನೇಶ್ವರಿ, ಬಹುಕಾಲ ಜೀವಸುತಾನ್ ವಿಂದೇತ, ಜೀವತ್ಸುತಾನ್ ಅಂತ ಅರ್ಥ. ಮೃತ ಪ್ರಜಾ ಜೀವಸುತಾನ್ ಧನೇಶ್ವರಿ, ಅದಕ್ಕೇನೆ ತ್ರಿವಿಕ ಪಂಡಿತಾಚಾರ್ಯರ ತಾಯಿ ಅವ್ರಿಗೇನಾಗಿತ್ತು, ಪಾಪ ಮಕ್ಕಳು ಹುಟ್ಟ ಮುಹುರ್ ಮೃತ ಪ್ರಜಾಪಿ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಪಂಡಿತರು. ಅವ್ರ ಹೆಂಡತಿ ಮಕ್ಕಳು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು, ಅವಾಗ ಏನ್ ಮಾಡ್ತಾರೆ ಅವರು, ಹರಿಹರನ ಪೂಜೆ ಮಾಡ್ತಾರೆ. ಹರಿಹರನ ಪೂಜೆ ಮಾಡಿ ಇಬ್ಬರು ಮಕ್ಕಳು ಹುಡ್ತಾರೆ. ಆ ಹರಿ ಪೂಜೆ ಮಾಡಿದ್ದು ಕೊಟ್ಟಿದ್ದಕ್ಕೆ ತ್ರಿವಿಕ ಪಂಡಿತಾಚಾರ್ಯ ಹೆಸರಿಟ್ರು. ಹರನ ಪೂಜೆ ಮಾಡಿ ಶಂಕರ ಪಂಡಿತಾಚಾರ್ಯ ಅಂತ ಹೆಸರಿಟ್ರು. ಅವ್ರ ವಾಯುಸ್ತುತಿ ಬರೆದ್ರು, ಅವರವೇ ಸಂಬಂಧ ದೀಪಿಕಾ ಬರೆದ್ರು. ಅರ್ಥ ಆಯ್ತಾ? ವಾಯುಸ್ತುತಿ ಬರೆಯಂತ ಮಗಳು ಹುಡ್ತಾರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಹುರು ಮೃತ ಪ್ರಜಾಪಿ ಅನ್ನೋ ಪದ ಇದ್ದಾಗಿದೆ. ವಿಂದೇತ್ ವಿರೂಪ ವಿರಜೋ ವಿಮುಚ್ಯತೆ ಸುಭಗ ರೂಪಮಗ್ರಂ ಸುದುರ್ಭಗ ಜೀವಸುತಾನ್ ಧನೇಶ್ವರಿ ಸುದುರ್ಭ ದರಿದ್ರಾದವಳು ಭಾರಿ ಶ್ರೀಮಂತಳಾಗ್ತಾಳೆ. ಸುಭಗ ರೂಪಮಗ್ರಂ ಕುರೂಪಿ ಆದವಳು ಬಹಳ ಸ್ವರೂಪಿಯಾಗಿ ಬಿಡ್ತಾಳೆ. ವಿಂದೇತ್ ವಿರೂಪ ವಿರಜೋ ಅಲ್ಲಿಗೆ ಅನ್ವಯ, ವಿಂದೇತ್ ವಿರೂಪ ರೂಪಮಗ್ರಂ ಹಿಂದಕ್ಕೆ ಅನ್ವಯ. ವಿರುಜ ವಿಮುಚ್ಯತೆ ರೋಗ ಪರಿಹಾರವಾಗುತ್ತೆ. ಸಹ ಆಮಯಾವಿ ಇಂದ್ರಿಯ ದೇಹಕಲ್ಪ ಎಲ್ಲ ರೋಗದ ವಿರಹ ಆಗಿಬಿಟ್ಟು ಒಳ್ಳೆ ಶ್ರೇಷ್ಠವಾದ ದೇಹವನ್ನು ಹೊಂತಾಳೆ. ಏತತ್ ಪಠನ್ನಭ್ಯುದಯ ಚ ಕರ್ಮಣಿ ಅನಂತ ತೃಪ್ತಿಂ ಪಿತೃದೇವತಾನಾಂ. ಏತತ್ ಪಠನ್ನಭ್ಯುದಯ ಚ ಕರ್ಮಣಿ, ಯಾವುದೇ ಉತ್ಸವದ ಕಾಲಕ್ಕೆ ಈ ಒಂದು ಪುಂಸವನ ವ್ರತದ ಕಥೆಯನ್ನು ಕೇಳಿಬಿಟ್ರೆ ಅನಂತ ತೃಪ್ತಿಂ ಪಿತೃದೇವತಾನಂ, ಪಿತೃದೇವತೆಗಳು ಭಾರಿ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಪುಂಸವನ ವ್ರತ ಕಥೆ ಕೇಳೋದ್ರಿಂದ ಪಿತೃಗಳಿಗೂ ವಿಶೇಷ ಸಂತೋಷವಾಗೋದ್ರಿಂದ ಎಲ್ಲ ರೀತಿಯಾದ ಕಲ್ಯಾಣಕ್ಕೆ ಕಾರಣವಾದ ವ್ರತ ಪುಂಸವನ ವ್ರತ. ತುಷ್ಟ ಏನ ಸರಿಯಾಗಿ ಕೇಳಿದ್ರೆ ಆಗತ್ತೆ ಅಂತ ಹೇಳಿದ್ದಾರೆ. ತುಷ್ಟ ಪ್ರಯಚ್ಛಂತಿ ಸಮಸ್ತ ಕಾಮಾನ್ ಹೋಮಾವಸಾನೆ ಹುತಭುಕ್ ಶ್ರೀಹರಿಶ್ಚ ರಾಜನ್ ಮಹಾನ್ ಮಹನ್ ಮರುತಾಂ ಜನ್ಮ ಪುಣ್ಯಂ ದಿತೇರ್ವ್ರತಂ ಚಾಭಿಹಿತಂ ಮಹತ್ತೇ. ತುಷ್ಟಾಹ ಪ್ರಯಚ್ಛಂತಿ ಸಮಸ್ತ ಕಾಮಾನ್, ಪಿತೃದೇವತೆಗಳು ಸಂತುಷ್ಟರಾಗಿಬಿಟ್ಟು ಎಲ್ಲಾ ಕಾಮನೆಗಳನ್ನು ಈಡೇರಿಸಿಬಿಡ್ತಾರೆ. ಹೋಮಾವಸಾನೆ ಹುತಭುಕ್ ಶ್ರೀಹರಿಶ್ಚ, ಹೋಮಾವಸಾನದಲ್ಲಿ ಪಠನೆ ಮಾಡಿದರೆ ಹುತಭುಕ್ ಅಂದ್ರೆ ಅಗ್ನಿ ಪ್ರೀತನಾಗ್ತಾನೆ, ಶ್ರೀಹರಿಶ್ಚ ಪ್ರೀತನಾಗ್ತಾನೆ. ರಾಜನ್ ಮಹನ್ ಮರುತಾಂ ಜನ್ಮ ಪುಣ್ಯಂ, ಇದು ಮಹತ್ತರ ಹುಟ್ಟಿನ ಕಥೆ, ಬಹಳ ಪುಣ್ಯಕರವಾದದ್ದು. ದ್ವಿತೀಯ ವ್ರತಂ ಪುಣ್ಯಂ, ದ್ವಿತೀಯ ವ್ರತ ಬಹಳ ಪುಣ್ಯಕರವಾದದ್ದು. ಅಭಿಹಿತಂ ಮಹತ್ತೇ, ಇದು ಶ್ರೇಷ್ಠವಾದ, ಇದನ್ನು ನಾನು ನಿನಗೆ ಹೇಳಿದ್ದೇನೆ ಅಂತ ಶುಕಾಚಾರ್ಯ ಮುಕ್ತಾಯ ಮಾಡ್ತಾರೆ. ಅಲ್ಲಿಗೆ ಷಷ್ಠಸ್ಕಂಧ ಮುಕ್ತಾಯವಾದ. ಇದು ಶ್ರೀಮದ್ ಭಾಗವತೆ ಷಷ್ಠಸ್ಕಂಧೆ ಏಕೋನ ವಿಂಶೋಧ್ಯಾಯ. ಏಕೋನ ಮರುತ್ತಗಳು ಹುಟ್ಟಿದ್ರು, ಏಕೋನ ಚತ್ವಾರಿಂಶದ ಮರುತ್ತಗಳು ಹುಟ್ಟಿದ್ರು, ಏಕೋನ ವಿಂಶಾಧ್ಯಾಯ ಇದೆ, ಹತ್ತೊಂಬತ್ತನೇ ಅಧ್ಯಾಯ, 49 ಮರುತ್ತಗಳ ಕಥೆಯೊಂದಿಗೆ ಮುಕ್ತಾಯ ಇದೆ. ಸಪ್ತ ಸಮಾಪ್ತೋಯಂ ಷಷ್ಠ ಸ್ಕಂಧ, ಈ ಸ್ಕಂಧ ಮುಗಿತು. ವಿಜಯದೇವ ಸ್ವಾಮಿ ಉತ್ತರ ಮಂಗಳ ಮಾಡ್ತಾರೆ. ಭಕ್ತಿತ ಪ್ರಹ್ವ ಗ್ರೀವಾಸಕ್ತ ಗತಿ ಸಮುಕ್ಷಿತ ಸುರರಾಸಿಮಿಮಂ ಕ್ಷಿತಶ್ರೀ ಬ್ರಹ್ಮ ಪ್ರಾಣೇಶ ಪ್ರಮುಖ ವಿಬುಧ ಮುಕುಟ ತಟೀ ಘಟ್ಟಿತ ಪಾದಪೀಠಕಂ ವಂದೇ ಲಕ್ಷ್ಮೀಕಾಂತಂ ಘನರಸ ಸಂವಿತ್ ಸಾರರುಚಂ ಸರೋರುಹ ಲೋಚನಂ ಸತ್ಯಜ್ಞಾನಾನಂದಾಕಾರಂ ಮುದಿತ ಸುಜನ ಸಮುದಾಯಂ ಮುದಿತ ಅಸುರ ಸಂಪದಂ ವರ್ಧಿತ ಅಸುರ ಸಂಪದಂ ಅಂಥೇಳಿ ಎರಡು ಶ್ಲೋಕದಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿದ್ದಾರೆ. ಶಬ್ದಶಕ್ತಿ ಅನುಸಾರೇಣ ವಿಜಯಧ್ವಜ ಭಿಕ್ಷುಣ ಪದರತ್ನಾವಲಿ ಭಾತಿ ಷಷ್ಠಸ್ಕಂಧಗತಾ ಕೃತ. ಶಬ್ದಶಕ್ತಿ ಅನುಸಾರೇಣ, ಶಬ್ದ ಅಂದ್ರೆ ಶಬ್ದ, ಶಕ್ತಿ ಅಂದ್ರೆ ವಾಚ್ಯವಾಚ್ಯ ಭಾವ ಸಂಬಂಧ, ಅದಕ್ಕೆ ತಕ್ಕಂತೆ ವಿಜಯಧ್ವಜ ಸ್ವಾಮಿಗಳಿಂದ ಪದರತ್ನಾವಲಿ, ಪದರತ್ನಾವಲಿಯನ್ನು ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಷಷ್ಠಸ್ಕಂಧಗತಾ ಕೃತ, ಷಷ್ಠಸ್ಕಂಧಗತ ಪದರತ್ನಾವಲಿ, ಷಷ್ಠಸ್ಕಂದರಿತ ಪದಗಳಿಗೆ ರತ್ನಾವಳಿಯನ್ನು ವ್ಯಾಖ್ಯಾನವನ್ನು ಬರೆದಿದ್ದೇವೆ ಅಂತ ಹೇಳಿ, ಅನುಕೂಲಂ ಯದಾದಿಷ್ಟಂ ಅಭೂನ್ನಾರಾಯಣ ಸ್ಯಹ ಪ್ರಸಾದತೋ ಲಬ್ಧಮಿತಂ ತದಾ ಪುಣ್ಯ ಪುಣ್ಯದಮಸ್ತು ಮೇ. ಇದು ನನಗೆ ಅತ್ಯಂತ ಪುಣ್ಯಕರವಾಗಲಿ ಅಂತೇಳಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಅಲ್ಲಿಗೆ ಷಷ್ಠಸ್ಕಂದ ಪೂರ್ತಿ ಮುಗಿತು. ನಾಳೆಯಿಂದ ಸಪ್ತಮಸ್ಕಂದ ಪ್ರಹ್ಲಾದರಾಜರ ಕತೆ ಪ್ರಾರಂಭ ಆಗುತ್ತೆ, ಅದು ಶುರುವಾಗ. ಓ ನಾರಾಯಣಂ ಮೃಗಿನ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾವಿತ ದ್ವಿಜಮಶೇಷ ನಿರಸ್ತ ದೋಷಂ